ஆத்மாம் பிரசுப்தாம் சஞ்சீவயத்யகில சக்திதரஸ்வதாம்னா அன்யாம்ஸ்ய ஹஸ்த சரண ஶ்ரவணத்வதாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவனாசாய ஸ்ரீஷாய குணராசயே ஹ்ருத்யாய சுத்த வித்யாய மத்பாய ச நமோ நம. வசது ஸ்ரீமதானந்த தீர்த்தேந்திர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்கிய சரணிர் பூயாத் ஸ்ரீமத் ஹராய புரவைணே பவாய பவதே பூயாத் சிவாய சிரசா நம. உமேஷாத்யா சுராவோகம் வீடே சேதோபிமானின யூயம் சர்வே பிரகுருதா மனோமே மத்வபாவகம் ஸ்ரீமத்வஹா கல்பவிருட்சஸ்து ஜயாரியா காமதுக் ஸ்மிருதா சிந்தாமணிஸ்து வியாசாரியா முனித்ரய முதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குருன் பிரணதோஸ்மே ஸ்ரீ குருப்போ நம. ஹரி ஓம். நாராயணாய பரிபூர்ணகுணாரணவாய விஸ்வோதயஸ்திதிலயோநியதிப்ரதாய ஜானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோகநமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவத்ரமமராசுரசித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயபுதீரயே. பரமபவித்ரவாத ஸ்ரீமத் மகாபாரத தாத்பரிய நிர்ணயதல்லி ஸ்ரீமதாச்சாரியரு ராமாயணத கதையன்னு நிர்ணய மாடி தெளிசிதரு. ಮಹಾಭಾರತದ ವನಪರ್ವದಲ್ಲಿ ರಾಮಾಯಣವೂ ಸಹ ಬಂದಿರೋದ್ರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಮಗ್ರವಾಗಬೇಕಾದರೆ ರಾಮಾಯಣ ನಿರ್ಣಯವೂ ಸರಿಯಾಗಬೇಕು. ಅದಕ್ಕಾಗಿ ರಾಮಾಯಣ ನಿರ್ಣಯವನ್ನು ಬರೆದರು. ನೀವಿಷ್ಟೆಲ್ಲ ಬರೆದಿದ್ದೀರಿ, ಜನ ಕೇಳಿರೋ ಕಥೆಗಳಿದಕ್ಕೂ ತುಂಬ ವ್ಯತ್ಯಾಸಗಳಿದೆ. ಅಲ್ಲಲ್ಲಿ ಇದೇನು ಅಂತ ಕೇಳಿದರೆ ಆಚಾರ್ಯ ಹೇಳುತ್ತಾರೆ, ಹೌದು ನೀವು ಒಂದೊಂದು ಅಲ್ಲಲ್ಲಿ ಕೇಳಿರ್ತೀರಿ, ಸಮಗ್ರ ಆಕರ ಗ್ರಂಥಗಳನ್ನೆಲ್ಲ ನೋಡಿ ಬರೆದಿದ್ದೇವೆ ಅಂತ ಆಚಾರ್ಯ ಹೇಳುತ್ತಾರೆ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವಚ ಭಾರತಾಚ್ಚೈವ ವೇದೇಭ್ಯೋ ಮಹಾರಾಮಾಯಣಾದಪಿ. ಎಷ್ಟು ಕಡೆ ರಾಮಾಯಣ ಬಂದಿದೆ ಅಂತ ಹೇಳ್ತಾರೆ. ಇತಿ ಅಶೇಷ ಪುರಾಣೇಭ್ಯ, ಎಲ್ಲ ಪುರಾಣಗಳನ್ನು ನೋಡಿದ್ದೇವೆ. ಮತ್ತೆ ಪಂಚರಾತ್ರೇಭ್ಯ ಏವಚ, ಪಂಚರಾತ್ರದಲ್ಲಿ ರಾಮಾಯಣದ ಕಥೆ ಇದೆ. ಅದಕ್ಕಿಂತ ರಾಮಸಂಹಿತ ಆಯಾಮ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ರಾಮಾಯಣ ಹೇಳ್ತಕ್ಕಂಥ ಭಾಗ ರಾಮಸಂಹಿತೆ ಇತ್ಯಾದಿಗಳು ಬೇಕಾದಷ್ಟಿದೆ, ಅವುಗಳನ್ನು ನೋಡಿದ್ದೇವೆ. ಭಾರತಾಚ್ಚೈವ ವೇದೇಭ್ಯ ಮಹಾಭಾರತದಲ್ಲಿದೆ, ವೇದೇಭ್ಯ ವೇದಗಳಲ್ಲಿದೆ, ಅದನ್ನೆಲ್ಲ ನೋಡಿಬಿಟ್ಟು ನಿರ್ಣಯ ಮಾಡಿ ಬರೆದಿದ್ದೇವೆ. ಇದು ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಒಂದು ಏಕದೇಶವನ್ನು ನಿರ್ಣಯ ಒಂದು ಊರು ನೋಡಿರ್ತಾನೆ, ಅವನು ಮಾತಾಡೋದೇ ಬೇರೆ. ಸಮಗ್ರ ಜಗತ್ತು ಸುತ್ತಿರ್ತಾನೆ, ಅವನು ಮಾತಾಡೋ ರೀತಿಯೇ ಬೇರೆ. ಅವನ ದೃಷ್ಟಿಯಲ್ಲಿ ತ ಊರಲ್ಲಿ ಬೆಟ್ಟ ಇರುತ್ತಾನೆ, ಭಾರಿ ದೊಡ್ಡ ಕಂಡ ಕಾಣುತ್ತೆ. ಎವರೆಸ್ಟ್ ನೋಡಿದ ಮನೆಗೆ ಇದು ಎಷ್ಟು ಕುಳ್ಳಾಗಿ ಕಾಣುತ್ತೆ ಅಂದರೆ ಮನುಷ್ಯನ ಜ್ಞಾನದ ಪರಿಧಿ ಜಾಸ್ತಿ ಆಗ್ತಾ ಹೋದಂತೆ ವಿವೇಚನೆಯ ರೀತಿ ಸಮಗ್ರತೆ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ಇದು ಸಮಗ್ರ ರಾಮಾಯಣ ಅಂತ ಅರ್ಥ. ಇನ್ನು ಹೇಳೋದಾದರೆ ಆಚಾರ್ಯ ಬರೆದ್ರೆ ಸಮಗ್ರ ರಾಮಾಯಣ. ವಾಲ್ಮೀಕಿ ರಾಮಾಯಣವೂ ಕೂಡ ಸಮಗ್ರವಾಗಲಿಲ್ಲ, ಯಾಕೆ ಕೆಲವು ವಿಷಯಗಳನ್ನು ವಾಲ್ಮೀಕಿಗಳು ಹೇಳಲಿಲ್ಲ. ಕಾರಣ ವಾಲ್ಮೀಕಿಗಳು ಬೇರೆ, ಆಚಾರ್ಯರು ಬೇರೆ. ಆಚಾರ್ಯರು ಸರ್ವಜ್ಞರಾದ್ದರಿಂದ ಸಮಸ್ತ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಹಾಗೆ ಬರೀತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆಚಾರ್ಯರ ನಿರ್ಣಯದ ವೈಶಿಷ್ಟ್ಯವನ್ನು ಅವರೇ ತಿಳಿಸಿದರು. ಇನ್ನು ಪುರಾಣ ಪ್ರಪಂಚ ಶಾಸ್ತ್ರ ಪ್ರಪಂಚ ಇವೆಲ್ಲ ಯಾತಕ್ಕೆ ಕಠಿಣ ಅಂದರೆ, ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಇಲ್ಲಿ ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತ ಭಾಷಾತ್ರಯಗಳ ಉಪಯೋಗ ಇದೆ. ಅದರಿಂದಾಗಿಯೇ ಅದರ ಪರಿಜ್ಞಾನ ಇಲ್ಲದವರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳುತ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಹೊಸ ಕಾರಣವನ್ನು ಕೊಡ್ತಾರೆ. ಇಷ್ಟರ ಜೊತೆಗೆ ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವಚ. ಶತ ರೀತಿಗಳು ಅಂತ ಇವೆ. ಶತ ರೀತಿಗಳು ಅಂದರೆ ಅವರು ಮೋಡ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೆಸರಂತೆ. ಮೋಡ್ ಆಫ್ ಎಕ್ಸ್ಪ್ರೆಷನ್ ಹೇಳ್ತಕ್ಕಂಥ ಶೈಲಿ ಆಗಿರುತ್ತೆ. ಅಂಥದ್ದು 100 ವೆರೈಟಿ ಇದೆ ಅಂತ ಹೇಳ್ತಾರೆ. 3 ಭಾಷೆಗಳು 100 ವೆರೈಟಿಯ ನಿರೂಪಣೆಗಳು. ಜೊತೆಗೆ ಸಪ್ತಭೇದಗಳು ಅಂತಿವೆ. ಈ ಪಂಚಭೇದಗಳು ಬೇರೆ, ಸಪ್ತಭೇದಗಳು ಬೇರೆ. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥ ಉಕ್ಷಣ ಸುಧುರ ಸಾಧು ಸಪ್ತಭೇದ ಪ್ರಕೀರ್ತಿತ. ಏಳು ನಿರೂಪಣ ವೈಖರಿಗಳು ಬೇರೆ ಇವೆ. ವ್ಯತ್ಯಾಸ ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಹಸ ಉಕ್ಷಣ ಸುಧುರ ಮತ್ತು ಸಾಧು ಇಷ್ಟನ್ನೆಲ್ಲ ವಿವೇಚನೆ ಮಾಡಬೇಕು. ಫೈನಲಿ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಬ್ರಹ್ಮಸೂತ್ರಗಳನ್ನು ಪ್ರಧಾನ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿಕೊಂಡು ನಿರ್ಣಯ ಮಾಡೋದು ಎಷ್ಟು ಕಷ್ಟದ ಕೆಲಸ. ಅದಕ್ಕೇನೆ ಈಗ ನಿರ್ಣಯವನ್ನು ಬರೆದಿರೋದು ಅಂತ ಆಚಾರ್ಯರು ತಿಳಿಸಿದರು. ಇದೆಲ್ಲ ಮತ್ತೆ ವಿವರಣೆ ಕೊಡ್ತಾರೆ. ವ್ಯತ್ಯಾಸ ಅಂದರೆ ಏನು, ಪ್ರಾತಿಲೋಮ್ಯ ಅಂದರೆ, ಎಲ್ಲ ವಿವರಣೆಗಳನ್ನು ಕೊಡ್ತಾರೆ. ಅದೆಲ್ಲ ತಿಳ್ಕೊಂಡಾಗ ಶಾಸ್ತ್ರ ಪ್ರಪಂಚ ನಮ್ಮ ಜನ ಸಂಸ್ಕೃತ ಒಂದು ಬಂದರೆ ಸಾಕು ನಾವು ಪುರಾಣ ಹೇಳ್ಬೋದು ಅಂತ ತಿಳ್ಕೊಂಡಿರ್ತಾರೆ. ತಪ್ಪದು. ಇವತ್ತು ಸಂಸ್ಕೃತ ಬರದೇನು ಪುರಾಣ ಹೇಳೋರು ಜನ ಇದ್ದಾರೆ, ಅದು ಬೇರೆ. ಹೇಳೋರು ಬೇರೆ, ಬೈಯೋರು ಇದ್ದಾರೆ. ಇನ್ನೂ ಆತಂಕ ವಿಚಾರ ಅಂದಮೇಲೆ ಎಷ್ಟು ಅಥೆಂಟಿಕ್ ಆಗುತ್ತೆ. ಅವನು ಎ ಬಿ ಸಿ ಡಿ ಗೊತ್ತಿಲ್ಲದೇನೆ ಶಾಸ್ತ್ರದ ಪ್ರಪಂಚದ ಬಗ್ಗೆ ಬೈದರೆ ಒಬ್ಬ ಕುರುಡ ಒಂದು ಚಿತ್ರ ವಿಮರ್ಶೆ ಮಾಡಿದಾಗುತ್ತೆ. ಕುರುಡನಿಗೆ ಚಿತ್ರ ವಿಮರ್ಶೆ ಅಂದರೆ ಅರ್ಥನೇ ಇಲ್ಲ. ಇವತ್ತು ಆಧ್ಯಾತ್ಮಿಕ ಕುರುಡುತನ ಒಂದು ಕಡೆಗೆ, ಭಾಷಾದಿಗಳ ಪರಿಜ್ಞಾನ ಇಲ್ಲದೆ ಇರೋದು ಒಂದು ಕಡೆಗೆ, ತೆರಿಗೆ ತಪ್ಪು ಫಿಲಾಸಫಿ ಇಟ್ಕೊಂಡು ಹೋಗೋದು ಬೇರೆ. ಇವೆಲ್ಲ ಗೊಂದಲದಲ್ಲಿ ನಿಜವಾದ ರಾಮಾಯಣ ತಿಳಿಯೋದು ಕಷ್ಟ. ಅದಕ್ಕೆ ನಿಜವಾದ ರಾಮಾಯಣ ಹೇಳಿದ್ದೇವೆ ಅಂತ ಹೇಳಿ ಎಲ್ಲ ವಿಷಯ ಹೇಳಿದ್ದಾರೆ. ರಾಮರಾಜ್ಯ ವರ್ಣನೆ ಮಾಡಬೇಕಾದರೆ ಕೆಲವು ಸೂಕ್ಷ್ಮ ವಿಚಾರ ಹೇಳಿದರು. ಅಲ್ಲಿ ವಿಧುರರಿರಲಿಲ್ಲ, ವಿಧವೇ ಇರಲಿಲ್ಲ ಅಂತ ಹೇಳಿಬಿಟ್ರು. ಆಗ ಸಂಶಯ ಬರುತ್ತೆ, ಅದು ಹೇಗೆ ಸಾಧ್ಯ? ಗಂಡ ಹೆಂಡತಿ ಒಂದೇ ದಿವಸ ಆಗಬೇಕಾಗಿದ್ರೆ ವಿಧರ ವಿಧರು ಯಾರೂ ಒಬ್ಬರಿರಲೇಬೇಕು, ವಿಧವೆಯರು ವಿಧರ ಇರಲೇಬೇಕು, ಇಲ್ಲವರೆ ಸಾಧ್ಯ ಇತ್ತ ಅಂತ ಕೇಳಿದರೆ ಅದಕ್ಕೆಲ್ಲ ಸ್ಪಷ್ಟ ಹೇಳ್ತಾರೆ. ಹಾಗಲ್ಲ ಅರ್ಥ. ಅದಕ್ಕೆ ವಿಧವೆಯರು ಇರಲಿಲ್ಲ, ವಿಧರಿರಲಿಲ್ಲ ಅಂತ ಕೇಳಿದರೆ ಯಾವ ವಯಸ್ಸಿನಲ್ಲಿ ಮನುಷ್ಯ ವಿಧರನಾಗ್ತಾನೆ ವಿಧರ ಅಂತ ಕರೆಯೋದಿಲ್ಲ. ಇವತ್ತು 60 ವರ್ಷದ ಮೇಲೆ ಕೆಲಸ ಇಲ್ಲ ನಿರುದ್ಯೋಗ ಅಂತ ಯಾರು ಕರೆಯೋದಿಲ್ಲ. 60+ ಆಗಿ ನಿರುದ್ಯೋಗ ಅಂತ ರಿಟೈರ್ ಆಗೋ ವಯಸ್ಸು 60+ ಅಂತ ಅರ್ಥ ಇಲ್ಲ ಅದಕ್ಕೆಲ್ಲ ಕೂಡ. ಇವತ್ತು 20-30 ವರ್ಷದ ನಿರುದ್ಯೋಗಿ ಅಂದರೆ ಅರ್ಥ ಆಗುತ್ತೆ. ಅಂದರೆ ಯಾವ ವಯಸ್ಸಿನಲ್ಲಿ ಗಂಡ ಹೆಂಡತಿ ಸಂಸಾರ ಮಾಡಬೇಕು ಆ ವಯಸ್ಸಿನಲ್ಲಿ ವಿಧುರ ವಿಧವೆಯರಾದರೆ ಅದು ಸಂಕಟಕ್ಕೆ ಕಾರಣ, ಆಮೇಲೆ ಆದರೆ ಸಂಕಟಕ್ಕೆ ಕಾರಣ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ವಯಸ್ಸಿಗೆ ಇರಬೇಕು. ಬೆಳಿಗ್ಗೆ 6 ಗಂಟೆ ಹಸಿವಾಗಲಿಲ್ಲ ಅಂದರೆ ಏನು ದೋಷ ಅಲ್ಲ, ಹಸಿವಾಗೋ ಕಾಲ ಅಲ್ಲ. ಮಧ್ಯಾಹ್ನ 12 ಗಂಟೆ ಆಗಲಿಲ್ಲ ಅಂದರೆ 4 ದಿವಸ ಆಗಲಿಲ್ಲ ಅಂದರೆ ಭಯಂಕರ ಅಂತ ಅರ್ಥ. ಆ ಕಾಲಕ್ಕೆ ಇರಬೇಕು. ಆದ್ದರಿಂದ ಯಾರೂ ಕೂಡ ತಮ್ಮ ಸಂಸಾರ ಮಾಡ್ತಕ್ಕಂಥ ವಯಸ್ಸಿನಲ್ಲಿ ವಿಧುರರು ವಿಧವೆಯರು ಆಗ್ತಿರಲಿಲ್ಲ ಅಂಥೇಳಿ. ಹಾಗಿದ್ರೆ ವಯಸ್ಸಾದ ಮೇಲೆ ಆದರೆ ಅದು ದೋಷ ಅಲ್ಲ ಅಂತ ಹೇಳ್ತಾರೆ, ಗಮನಿಸಿರಬೇಕು. ಒಬ್ಬ ಹೆಂಗಸಿಗೆ ಗಂಡ ಇದ್ದಾನೆ, ಒಳ್ಳೆ ತಾರುಣ್ಯ, ಜೀವನವನ್ನು ಸಾಗಿಸಿದ್ಲು, ಯೋಚನೆ ಇಲ್ಲ. ವೃದ್ಧಾಪ್ಯ ಬಂತು, ಗಂಡ ಇಲ್ಲ ಅಂತ ತಿಳ್ಕೊಬೋಣ. ಮಕ್ಕಳಿದ್ದಾರೆ, ಅವಳಿಗೆ ಏನು ಯೋಚನೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮಕ್ಕಳಿದ್ದ ವಿಧವೆಯನ್ನು ಗೌರವದಿಂದ ಕಾಣಬೇಕು ಅಂತ ಹೇಳಿದ್ರೆ, ಗಮನಿಸಬೇಕು ಅಂತ ಕೇಳಿದರೆ ಅವ್ರು ನಿಂದ್ಯರಾಗೋದಿಲ್ಲ. ಇನ್ನು ಯೋಚನೆ ಮಾಡಿದಾಗ ಜನಗಳಿಗೆ ಹೊಸ ಅರ್ಥ ಗೊತ್ತಾಗುತ್ತೆ. ಅದನ್ನೆಲ್ಲ ಸ್ಮೃತಿಗಳಲ್ಲಿ ಬರೀತಾರೆ. ವಿಧವೆ ಅಂತ ಯಾರನ್ನು ಕರಿಬೇಕು? ಧವ ಅಂದರೆ ಸ್ವಾಮಿ ಅಂತ ಅರ್ಥ. ರಕ್ಷಕರಿಲ್ದಿರೋದು ಅನಾಥ ಸ್ತ್ರೀ ವಿಧವೆಯಾಗ್ತಾಳೆ ಹೊರತು ರಕ್ಷಕ. ಅದಕ್ಕೆ ಹೇಳ್ತು ಪಿತಾರಕ್ಷತಿ ಕೌಮಾರೆ ಭರ್ತಾರಕ್ಷತಿ ಯೌವನೆ. ಅದೇ ರೀತಿ ರಕ್ಷಂತಿ ಸ್ಥಾವಿರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹ. ಆಯಾ ಕಾಲಕ್ಕೆ ಅವರು ರಕ್ಷಕರಿದ್ದರೆ ಅವರು ಅನಾಥರಾಗೋದಿಲ್ಲ, ಆದ್ದರಿಂದ ದೋಷ ಅಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನೂ ಮೇಲ್ನೋಟಕ್ಕೆ ನೋಡಿದರೆ ಸ್ವತಃ ರಾಮದೇವರ ತಾಯಂದರೇ ಇದ್ದಾರೆ, ಕೌಶಲ್ಯ ಸುಮಿತ್ರ ಕೈಕೇಯರೇ ಇದ್ದಾರೆ. ಅದಕ್ಕೆ ಎರಡು ಕಾರಣ. ಒಂದು ಕಾರಣ ಅದು ರಾಮದೇವರು ರಾಜ್ಯದಲ್ಲಿ ಆಗಿದ್ದಲ್ಲ, ಮೊದಲಾಗಿದ್ದು ಇದು ಅಪ್ಲೈ ಆಗೋದಿಲ್ಲ. ಎರಡನೇದಾಗಿ ರಾಮದೇವರು ರಕ್ಷಕರಾಗಿದ್ದಾರೆ ಅಂದರೆ ಯೋಚನೆ ಇಲ್ಲ. ಈ ದೃಷ್ಟಿಯಿಂದ ವಿಧವ ವಿಧರ ಶಬ್ದದ ಅರ್ಥವನ್ನು ನೋಡಿದಾಗ ಗೊಂದಲ ಬರೋದೇ ಇಲ್ಲ. ಅದೆಲ್ಲ ವಾದಿರಾಜ ಸ್ವಾಮಿ ಜ್ಞಾನಿಗಳೆಲ್ಲ ಅರ್ಥ ಬರೀತಾರೆ, ಅದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಇನ್ನು ಮುಂದೆ ಅನೇಕ ಘಟಗಳನ್ನು ಹೇಳಿ ಇದು ಎಂಥ ರಾಮಕಥೆ ನಾವು ಹೇಳಿದ್ದು ಅಂದರೆ ಇತಿರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೇ ಭವಾಪಹ ಪಠೇದಿಮಾಂ ಯಹ ಶೃಣುಯಾದ ಅಥಾಪಿ ವ ವಿಮುಕ್ತ ಬಂಧ ಚರಣಂ ಹರೇಹೇ ವ್ರಜೇ. ರಾಮಕಥಾ ಪರಾ ಅಂತ ಕರೀತ, ಪರಾ ರಾಮಕಥಾ ಅಂತ ಕರೆದ. ಯಾತಕ್ಕೆ ಪರ ಅಥ ಪರ ಯಯಾ ತದಕ್ಷರ ಅಧಿಗಮ್ಯತೆ ಉಪನಿಷತ್ ಹೇಳುತ್ತೆ. ಯಾವುದು ಬ್ರಹ್ಮವಿದ್ಯೆಯನ್ನು ತಂದುಕೊಡೋದು ಪರವಿದ್ಯೆ ಅಂತ ಕರಿಬೇಕು, ಪರಾ ರಾಮಕಥಾ ಅಂತ ಅರ್ಥ. ಇವತ್ತೆಲ್ಲ ರಾಮಕಥೆಯನ್ನು ಲೌಕಿಕವಾಗಿ ನೋಡ್ತಾ, ರಾಮ ಒಬ್ಬ ಮನುಷ್ಯ, ಅವನು ದುಃಖಪಟ್ಟ, ಒಳ್ಳೆ ರಾಜನಾಗಿದ್ದ, ಏನೋ ಕಷ್ಟಪಟ್ಟ ಪಾಪ, ಹೀಗೆಲ್ಲ ಹೇಳಿದರೆ ನಾವು ಪರಾ ರಾಮಕಥಾ ಅಲ್ಲ. ರಾಮದೇವರ ಬಗ್ಗೆ ಅನುಕಂಪ ಹುಟ್ಟಿಸ್ತಕ್ಕಂಥ ರಾಮಕಥೆ ಹೊರತು ಭಕ್ತಿ ಹುಟ್ಟಿಸ್ತಕ್ಕಂಥ ರಾಮಕಥೆ ಅಲ್ಲ. ಯಾರು ಹಲಸಿನ ತಿಂದುಬಿಟ್ಟ, ಎಷ್ಟು ಚೆನ್ನಾಗಿದೆ ಮಾವಿನಹಣ್ಣು ಅಂತ ಕೇಳಿದರೆ ಏನು ಹೇಳಬೇಕು ಇವನಿಗೆ? ಅಯೋಗ್ಯತೆಯೇ ತಿಂದಿದ್ದು ಹಲಸಿನಹಣ್ಣು, ಮಾವಿನಹಣ್ಣು ಭಾರಿ ಚೆನ್ನಾಗಿದೆ ಅಂತ ಹೇಳಿದರೆ ಅವನಿಗೆ ಗಣ್ಯನ ಜ್ಞಾನನೇ ಆಗಿಲ್ಲ ಅಂತ ಅರ್ಥ. ಯಾರೋ ಏನೋ ಹೇಳಿಬಿಟ್ರೆ ಅದು ತಿಳುವಳಿಕೆ ಇಲ್ಲ. ಇವತ್ತು ರಾಮಾಯಣವನ್ನು ರಾಮಾಯಣವನ್ನು ಹೇಳಬೇಕು. ಮಾವು ಮಾವು ಆಗಬೇಕು, ಬೇವು ಬೇವು ಆಗಬೇಕು. ರಾಮನ ಕಥೆ ಪರಕಥೆ, ಭಗವಂತನ ಕಥೆ, ಮೋಕ್ಷ ಕೊಡಿಸ್ತಕ್ಕಂಥ ಕಥೆ. ಅದನ್ನು ನಾವು ಸಂಸಾರದಲ್ಲಿ ಇನ್ನೂ ಬೀಳುವಂತೆ ಆಗಬಾರದು. ಅದಕ್ಕಾಗಿಯೇ ಪರಾರಾಮ ಕಥಾ ನಾವು ಹೇಳಿದ್ದೇವೆ. ಇದನ್ನು ಯಾರು ಕೇಳ್ತಾರೆ ಹೇಳ್ತಾರೆ, ಅವರು ಚರಣಂ ಹರೇಹೇ ವ್ರಜೆ, ಹರಿಯ ಪಾದವನ್ನು ಸೇರ್ತಾರೆ ಅಂದರೆ ಮುಕ್ತರಾಗ್ತಾರೆ ಅಂತ ಅರ್ಥ. ಆದ್ದರಿಂದಲೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾವುದೋ ರೀತಿ ಗ್ರಂಥ ಅಂತ ಓದಬಾರದು, ಮುಕ್ತಿ ಕೊಡಿಸ್ತಕ್ಕಂಥ ಗ್ರಂಥ. ಇವತ್ತು ಕತೆ ಕಾದಂಬರಿ ಓದ್ತಾರೆ, ನೂನ್ ಓದ್ಬಿಟ್ಟಿರ್ತಾರೆ ಅಷ್ಟೇ, ಟೆಕ್ಸ್ಟ್ ಬುಕ್ ಓದ್ತಾನೆ ಪಾಸಾಗಿ ಕೆಲಸ ಸಿಗುತ್ತೆ. ಆಮೇಲೆ ಟೆಕ್ಸ್ಟ್ ಬುಕ್ ಓದಿದರೆ ಪಾಸಾಗಿ ಕೆಲಸ ಸಿಕ್ಕು, ರಿಟ ಪೆನ್ಷನ್ ಸಿಕ್ಕು, ಸತ್ರ ಫ್ಯಾಮಿಲಿ ಪೆನ್ಷನ್ ಸಿಗುತ್ತೆ. ನೆಟ್ಬಿಟ್ಟು ಅಡಿ ಟೆಕ್ಸ್ಟ್ ಬುಕ್ ಓದಿದ್ರೆ ಪ್ರಯೋಜನ. ಕತೆ ಕಾದಂಬರಿ ಓದಿದರೆ ಏನು ಹೇಳೋಲ್ಲ ಕೇಳಿರಲ್ಲ, ಬೈ ಬಿಳಿಬಸ್ಕೋತಾನೆ ಬಿಡ್ತಾನೆ, ಮನಸ್ಸಿಗೆ ಉದ್ವೇಗ ಬೇರೆ ಏನು ಉಪಯೋಗ ಇಲ್ಲ. ರಾಮಾಯಣ ಮೋಕ್ಷ ಕೊಡ್ತಕ್ಕಂಥ ಗ್ರಂಥ ಇದು. ಅದನ್ನು ನಮ್ಮ ಹುಡುಗರು ಓದ್ದೆ ಹೋದರೆ ಏನು ಕಳ್ಕೊತಾರೆ ಗೊತ್ತಾ, ಮೋಕ್ಷ ಕಳ್ಕೊತಾರೆ ಅಂತ. ಮೋಕ್ಷ ಕಳ್ಕೊಳ್ತಕ್ಕಂಥ ತಪ್ಪನ್ನು ನಮ್ಮ ಜನ ಮಾಡೋದಾದರೆ ಅವ್ರಿಗೆ ನಾವು ಗೈಡ್ ಮಾಡಿಲ್ಲ ಅಂತ ಆಯ್ತಲ್ಲ, ನಾವೇ ತಪ್ಪು ಮಾಡಿದ್ದೇವೆ ಅಂತ. ಆದ್ದರಿಂದ ಕಾಲಕಾಲಕ್ಕೆ ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇ ತಪ್ಪಿ ಕ್ವಚಿತ್. ಮೂಲ ಗ್ರಂಥಗಳನ್ನು ಶ್ರವಣ ಮಾಡಲೇಬೇಕು, ಸಂಶಯ ಬರದಂತೆ ನಿಶ್ಚಯವಾಗಿ ಹರಿಸರ್ವೋತ್ತಮತ್ವಾದಿ ಪ್ರಮೇಯ ತಿಳಿ ಹಾಕಿ ಕೇಳಬೇಕು. ಅದು ಜೀವನದ ದೊಡ್ಡ ಸಾಧನೆ ಅಂತ ಕರೀತಾರೆ. ಭಗವಂತ ತಾನೇ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಇದು ವೈಕುಂಠಕ್ಕೆ ಹೋಗೋದು ಒಂದು ಕಡೆ ಇರಲಿ, ಕಾರ್ಯ ಅಕಾರ್ಯ ವ್ಯವಸ್ಥಿತವು. ಏನು ಮಾಡಬೇಕು ಏನು ಮಾಡಕೂಡದು ಅಂತ ತೀರ್ಮಾನ ಮಾಡೋಕ್ಕೂ ನಮಗೇನು ಬೇಕು, ರಾಮಾಯಣ ಮಹಾಭಾರತಗಳು ಬೇಕು. ತಂದೆಯ ಮಾತು, ರಾಮದೇವರ ಕಥೆ ಇದೆ, ಓ ಪಿತೃದೇವೋ ಹಾಗೆ ನಡೆಸಬೇಕು ಅಂತ ಗೊತ್ತಾಯ್ತ. ನಮ್ಮ ಆಪ್ಷನ್ ಅಲ್ಲ ಅದು, ಅದು ಶಾಸ್ತ್ರದ ವಿಧಿ, ಅದು ನಡೆಸಲೇಬೇಕು. ಇದೆಲ್ಲ ತತ್ವ ತಿಳಿಬೇಕಾದ್ರೆ ರಾಮಾಯಣ ಮಹಾಭಾರತಗಳು ನಿತ್ಯ ಜೀವನಕ್ಕೂ ಮಾರ್ಗದರ್ಶಕ, ಪರಲೋಕಕ್ಕೂ ಮಾರ್ಗದರ್ಶಕ, ಮನೆ ಮೋಕ್ಷದಾಯಕ, ಇಷ್ಟು ಶ್ರೇಷ್ಠವಾದ ಕೃತಿಗಳು ಅಂತ ತಿಳಿಸಿ ಮುಂದೆ 10ನೇ ಅಧ್ಯಾಯದಲ್ಲಿ ಅಲ್ಲಿಯಿಂದ ಮಹಾಭಾರತ ತಾತ್ಪರ್ಯ ಶುರು ಮಾಡ್ತಾ ಇದ್ದಾರೆ. ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಮೊದಲು ವ್ಯಾಸಾವತಾರದ ಕಥೆ ಹೇಳ್ತಾರೆ. ಯಾಕೆ ಮಹಾಭಾರತ ಬರೆದ ರೂಪ ವ್ಯಾಸರೂಪ. ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರ್ ಅನುಕೂಲತಾ. ಮಹಾಭಾರತ ಬರೆದವರು ಯಾರು ಅಂತ ಗೊತ್ತಾದರೆ ಆಗ ನಿಮಗೆ ಶ್ರದ್ಧೆಯಿಂದ ಕೇಳ್ತೇನೆ. ಶ್ರದ್ಧೆ ಬರಬೇಕಾದ್ರೆ ಯಾರು ಹೇಳುತ್ತಾರೆ, ಯಾರು ಕೇಳುತ್ತಾರೆ, ಯಾರು ಬರೆದಿದ್ದಾರೆ ಪುಸ್ತಕ, ಆಚಾರ್ಯರ ಪುಸ್ತಕ, ಓ ಸರ್ವಮೂಲ ಟೀಕಾರಾಯ ಪುಸ್ತಕ, ನ್ಯಾಯಸುಧಾಯ ಗ್ರಂಥಗಳು, ಹೆಸರು ಕೇಳ್ತಿರ್ಲಿಕ್ಕೆ ಅವ್ರ ಗ್ರಂಥಗಳು ಏನು ಅಂತ ಅರ್ಥ ಆಗುತ್ತೆ. ವೇದವ್ಯಾಸರು ಅಂದರೆ ಮಹಾಭಾರತ ಬರೆದವರು ವೇದವ್ಯಾಸ ದೇವರು, ಅವರು ಯಾರು ಎಂಬುದನ್ನು ತಿಳಿಸ್ತಾರೆ. ದ್ವಾಪರೇಥ ಯುಗೇ ಪ್ರಾಪ್ತೇ ಅಷ್ಟಾವಿಂಶತಿಮೇ ಪುನಃ. 28ನೇ ದ್ವಾಪರದ ಕೊನೆಯ ಘಟ್ಟ. ಆಗ ಅನೇಕ ಕಾರಣಗಳಿಂದ ಜ್ಞಾನ ಲೋಪ ಆಗಿತ್ತು, ಅನೇಕ ಕಾರಣಗಳು. ಅದರಲ್ಲಿ ದ್ವಾಪರಯುಗ ಆಗಿರೋದೇ ಕಾರಣ. ಕೃತಿಯುಗ ಅಂದರೆ ಒಳ್ಳೆ ಸ್ವಚ್ಛದ ವಾತಾವರಣ, ದ್ವಾಪರಯುಗದ ಕೊನೆ ಭಾಗ ಅಂದರೆ ಸಾಯಂಕಾಲ 5-6 ಗಂಟೆ ಇದ್ದ ಹಾಗೆ, ಇನ್ನೇನು ಕತ್ಲಾಗುತ್ತೆ ಅಂತ ಅರ್ಥ. ಕಲಿಯುಗ ಅಂದರೆ ರಾತ್ರಿನೇ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ, ಸೂರ್ಯ ಮುಳುಗಿದ ವಾತಾವರಣ ಕಲಿಯುಗದಲ್ಲಿ, ಸೂರ್ಯನೇನು ಮುಳುಗಲಿಕ್ಕಿದ್ದಾನೆ ಅನ್ನೋ ವಾತಾವರಣ ದ್ವಾಪರಯುಗದ ಕೊನೆಗೆ, ಫ್ಯಾಗ್ ಎಂಡ್ ಆಫ್ ದ್ವಾಪರಯುಗ. ಅಂಥ ಯುಗದಲ್ಲಿ ಒಂದು ಹೊತ್ತಿನಲ್ಲಿ ಸಹಜವಾಗಿ ಕಾಲಬಲ. ಇನ್ನೊಂದು ಕಡೆಗೆ ಸೂಕ್ಷ್ಮ ವಿಚಾರ ಹೇಳ್ತಾರೆ, ಮನುಷ್ಯರ ಬುದ್ಧಿ ಶಕ್ತಿ ಎಲ್ಲವೂ ಕೂಡ ಕಾಲ ಕಳೆದಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ, ದಿನಗಳಿಂದ ಕಡಿಮೆ ಆಗ್ತಾ ಬರುತ್ತೆ. ಅದು ನಾವು ಕಂಡಿದ್ದೇವೆ ಈಗಾಗಲೇ. ಹಿಂದಿನ ಜನ 70-80 ವರ್ಷದವರು ಸುಖವಾಗಿ ಓಡಾಡ್ತಿದ್ರು, 10-20 ಕಿಲೋಮೀಟರ್ ಓಡಾಡ್ತಿದ್ರು. 20 ವರ್ಷದ ಹುಡುಗ ಬಸ್ನಲ್ಲಿ ಒಂದು ಸ್ಟಾಪ್ ಮುಂಚೆ ಹೇಳಿದ್ರೆ ರಿಕ್ಷಾ ಮಾಡಬೇಕು, ಇನ್ನೊಂದು ಸ್ಟಾಪ್ ಬಯೋ ಲೇಟಾಗಿ ಅರಳಿ ಇಳಿದು ಬಿಟ್ಟು ಅಷ್ಟ ಕಾಲ ಬಂದುಬಿಟ್ಟಿದೆ. ಮನುಷ್ಯನಿಗೆ ಇವತ್ತಿನ ದಿವಸ ಶಕ್ತಿ ತುಂಬ ಕಡಿಮೆ ಆಗಿರೋದು, ಬುದ್ಧಿ ಭಾರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಈ ಬುದ್ಧಿನ ಬುದ್ಧಿ ಅಂತ ಕರೆಯೋದಿಲ್ಲ. ಬುದ್ಧಿ ಅಂದರೆ ಯಾವುದು? ದೃಶ್ಯತೆ ತಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಪಿ. ದೇವರನ್ನು ಕಾಡ್ತಕ್ಕಂಥ ಬುದ್ಧಿ ಬುದ್ಧಿಯ ಸತ್ಯವನ್ನು ಗುರುತಿಸಬೇಕು, ಧರ್ಮವನ್ನು ಗುರುತಿಸಬೇಕು, ಮೌಲ್ಯವನ್ನು ಅರ್ಥ ಮಾಡಿಕೊಡಬೇಕು. ಅದನ್ನು ಬುದ್ಧಿ ಅಂತಾರೆ, ಹೊರತು ಬೇರೆದನ್ನು ಬುದ್ಧಿ ಅಂತ ಕರೆಯೋದಿಲ್ಲ. ಲಾಡನ್ನು ಬುದ್ಧಿವಂತ ಅಂತ ಕರೀತಾರೆ, ಯೋಚನೆ ಮಾಡಿ ಎಂಥ ರಾಕ್ಷಸ ಯೋಚನೆ ಮಾಡಿ ಅವನ್ನೆಲ್ಲ ಕೂಡ. ಅದು ಬುದ್ಧಿಯಲ್ಲ, ಪರ್ವರ್ಟೆಡ್ ಅದು, ಅದು ಸರಿಯಾದ ಬುದ್ಧಿ. ಇವತ್ತು ಮಕ್ಕಳಿಗಿರೋ ಬುದ್ಧಿ ಎಷ್ಟು ಬುದ್ಧಿವಂತರಿರ್ತಾರೆ, ತಂದೆ ತಾನು ಹೊರಗೆ ಹಾಕಿರ್ತಾರೆ, ತೊಗೊಂಡು ಏನು ಮಾಡ್ತೀರಿ? ಬುದ್ಧಿವಂತಿಕೆ ಲಕ್ಷಣ ಅದೊಂದು, ಬುದ್ಧಿ ಇಲ್ಲದ ಕೆಲಸ. ಇವತ್ತು 99% ಜನ ಸ್ವೇಚ್ಛಾಚಾರಿಗಳಾಗಿ ಬದುಕ್ತಾರೆ, ಯಾರು ಹೇಳೋರಿಲ್ಲ ಕೇಳಿರಲ್ಲ, ಧರ್ಮ ಇಲ್ಲ, ಶಾಸ್ತ್ರ ಇಲ್ಲ, ಏನೂ ಇಲ್ಲ, ಆ ರೀತಿ ಇರ್ತಾರೆ. ಮೃಗಗಳಿದ್ದಾಗಿರ್ತಾರೆ ಅಂತ ಗೊತ್ತಾಗಿಬಿಟ್ರೆ ಎಲ್ಲೋ ತಿಂತಾನೆ, ಎಲ್ಲೋ ಕುಡಿತಾನೆ, ಏನೋ ಮಾಡ್ತಾನೆ. ಅದನ್ನು ತಪ್ಪು ಅಂತ ಹೇಳಿದ್ರೆ ಸಿಟ್ಟಾಗ್ತಾನ ಆಶ್ಚರ್ಯ. ತಪ್ಪು ಅಂತ ಹೇಳಿದರೆ ಅಯ್ಯೋ ಹೋದಂತ ಯೋಚನೆ ಮಾಡೋದಿಲ್ಲ, ಇವರೇ ಮೂರ್ಖರು ಅಂತ ತಿಳ್ಕೊಂಡು ಬಿಡ್ತಾರೆ. ಇದು ಕಲಿಯುಗದ ವಿಚಿತ್ರ ವಾತಾವರಣ. ಹಾಗಂತ ಕಾಲ ಬಂತು. ಅದರ ಜೊತೆಗೆ ಇನ್ನೊಂದು ಏನಾಗಿತ್ತು ಅಂದರೆ, ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ ಆ್ಯಡೆಡ್ ಅಂತ, ಗೌತಮರ ಶಾಪ ಬೇರೆ ಸೇರಿಕೊಂಡಂತ. ಇದೆಲ್ಲರ ಜೊತೆ ಗೌತಮರ ಶಾಪ ಬೇರೆ. ಮೊದಲು ಕಾಲಬಲ, ಜನಗಳು ಅಲ್ಪಾಯುಷಿಗಳು ಮೊದಲಾದ ಎರಡನೇ ಕಾರಣ. ಮೂರನೇದಾಗಿ ಗೌತಮರ ದೊಡ್ಡ ಶಾಪ. ಇವೆಲ್ಲ ಸೇರಿಕೊಂಡು ಜ್ಞಾನೇತು ಅಜ್ಞಾನತಾಂಗತೆ, ಜ್ಞಾನ ಮುಚ್ಚೋಯ್ತಂತೆ. ವಾದಿರಾಜ ಸ್ವಾಮಿಗಳು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಆ ಕಾಲಕ್ಕೆ ಏನಾಗಿತ್ತು ಅಂದರೆ, ಜನಗಳ ಸ್ಥಿತಿ ಒಂದು ಸ್ವಲ್ಪ ಹಿಂದಿನ ಹಿಂದೆ ಆಚಾರ್ಯ ಇಲ್ಲಿ ಹೇಳೋದಿಲ್ಲ ಅದನ್ನೆಲ್ಲ ಕೂಡ ಬೇರೆ ಕಡೆ ಹೇಳಿದ್ದನ್ನ ಭಾಷ್ಯದಲ್ಲಿ ಸೂಚನೆ ಮಾಡ್ತಾರೆ. ಗೌತಮಶ್ಯ ಋಷೇ ಶಾಪ, ಅದಕ್ಕೆ ತತ್ವ ಪ್ರದೀಪದಲ್ಲಿ ತಿರುಗೋ ಪಂಡಿತಾಚಾರ್ಯರು ವಾಯುಸ್ತುತಿ ಬರೆದವರು ವಿಶೇಷ ಹಿನ್ನೆಲೆ ಬರೀತಾರೆ, ಆದರೆ ಬೇರೆ ಯಾರೂ ಬರೆಯೋದಿಲ್ಲ. ತಿರುಗೋ ಪಂಡಿತಾಚಾರ್ಯ ಮಾತ್ರ ಬರೀತಾರೆ, ರಾಯರು ಬರೀತಾರೆ. ಯಾಕೆ ಟೀಕಾರರೆಲ್ಲ ಬರೆಯೋದಿಲ್ಲ ಅಂತ ಕೇಳಿದರೆ ತತ್ವ ಪ್ರದೀಪದಲ್ಲಿ ಹೇಳಿರೋದ್ರಿಂದ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಒಂದು ಸತ್ಯ ಹೇಳಿದ್ದಾರೆ, ಆದ್ದರಿಂದ ಅದು ಗ್ರಂಥ ಉಳಿಬೇಕಾಗಿದೆ. ಹೇಳಿದ್ದನ್ನು ಮತ್ತೆ ಹೇಳಿಬಿಟ್ರೆ ಇದಿಟ್ಕೊಂಡು ಜನ ಗ್ರಂಥ ಬಿಟ್ಟು ಬಿಡ್ತಾರೆ. ತತ್ವ ಪ್ರದೀಪದಲ್ಲಿ ಹೇಳಿದ್ದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಭಾವದೀಪದಲ್ಲಿ ಬರೀತಾರೆ. ಅದರ ಕಥೆ ಇಷ್ಟು. ಒಂದು ಕಾಲ ಬಂತು, ವಿಚಿತ್ರ ಬರಗಾಲ, 12 ವರ್ಷದ ಒಂದು ಕ್ಷಾಮ ಬಂತಂತೆ. 12 ವರ್ಷದ ಕ್ಷಾಮ ಅಂದರೆ ಅಂತಿಂತ ಕ್ಷಾಮ ಅಲ್ಲ, ಒಂದು ಹನಿ ಮಳೆ ಇಲ್ಲ ಅಂತ ಕ್ಷಾಮ ಬಂತು. ಸ್ವಲ್ಪ ಸ್ವಲ್ಪ ಮಳೆ ಆಗಿಬಿಟ್ರೆ ಅದು ದೊಡ್ಡ ಪೂರ್ತಿ ಕ್ಷಾಮ ಅಂತ ಕರೆಯೋದಿಲ್ಲ, ಹನಿ ಮಳೆ ಕೂಡ ಇಲ್ಲ. ಆಗ ಋಷಿಗಳಿಗೆಲ್ಲ ತುಂಬ ಯೋಚನೆ ಆಯಿತು. ಋಷಿಗಳಿಗೆ ಯೋಚನೆ ಆಗೋದಕ್ಕೆ ಕಾರಣ, ಅನ್ನ ಇಲ್ಲದೆ ಹೋದರೆ ಜ್ಞಾನ ನಮಗೆ ಹೋಗುತ್ತೆ. ಅನ್ನ ಜ್ಞಾನಕ್ಕೆ ಸಂಬಂಧ ಇದೆ. ಇವತ್ತು ಅನ್ನ ಭೋಗಕ್ಕೆ ಸಂಬಂಧ ಬಂದುಬಿಡುತ್ತೆ, ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇದೆ. ಹಾಗಿದ್ರೆ ಹೇಗೆ ಜ್ಞಾನ ಕಾರ್ಯ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹುಡುಕ್ತಾ ಬಂದರು. ಒಂದು ಕಡೆಗೆ ಸುಭಿಕ್ಷದ ವಾತಾವರಣ ಇತ್ತು, ಒಂದು ಕಡೆ ಮಾತ್ರ. ಇಡೀ ಭರತ ಕಡೆ ಒಂದೇ ಒಂದು ಜಾಗ ಆಗಿತ್ತು. ಯಾವುದು ಅಂದರೆ ಗೌತಮರ ಆಶ್ರಮದಲ್ಲಿ ಅಂಥ ವಾತಾವರಣ ಇತ್ತು. ಭಾರಿ ಖುಷಿಯಾಯಿತು. ಸ್ವಾಮಿ ಇರಬಹುದಾ ಅಂತ ಕೇಳಿದರು. ಅವರು ಬರ್ತೇನಂತ ಕಾಯ್ತಾ ಕೂತುವರು. ಅವರು ಹಿಂದಿನ ವಾತಾವರಣನೇ ಹಾಗೆ, ಜನ ಏನಾದ್ರು ಒಂದು ವಸ್ತು ಸಿಗ್ತೇವೆ ಅಂದರೆ ಹಂಚಿಕೊಂಡು ತಿನ್ನಬೇಕು ಅಂತ ಕಾರಣ ಇತ್ತು. ಇವತ್ತು ಅದನ್ನು ಮುಚ್ಚಿಟ್ಕೊಂಡು ತಿನ್ನಬೇಕು, ಕಳಿಸ್ಬೇಕು ಕೊನೆಗೆ, ತಾ ಯಾರೂ ತಿನ್ನಬಾರ್ದು ಅಂತ ಕಾಲ ಇತ್ತು. ಮೊದಲು ಬನ್ನಿ ಅಂತ ಕರೆದರು. ಪೂರ್ತಿ ಅವರಿಗೆ 12 ವರ್ಷ ಅನ್ನ ಹಾಕಿದರು. 12 ವರ್ಷ ಎಲ್ಲ ರೀತಿಯಲ್ಲಿ ಅವರು ಯೋಗಕ್ಷೇಮ ನೋಡಿಕೊಂಡ್ರು. ಪಾಠ ಪ್ರವಚನ ಮಾಡ್ಕೊಂಡಿರಿ ಅಂತ ಹೇಳಿದರು. ಮಾಡ್ಕೊಂಡು ಆರಾಮಾಗಿ ಇದ್ದುಬಿಟ್ರು. ನಿಶ್ಚಿಂತೆಯಾಗಿ ಕಳೆದೋಯ್ತು ಕಾಲ. 12 ವರ್ಷ ಮುಗೀತು. ಆ ಋಷಿಗಳಿಗೆಲ್ಲ ವಾಪಸ್ ಹೋಗಬೇಕು ಅನ್ನಿಸ್ತು. ತಕ್ಷಣ ಅವ್ರಿಗೇನು ಸಮಸ್ಯೆ ಬಂತು ಅಂದರೆ, ಗೌತಮರು ಏನು ಮಾಡಿದರು, ಇಲ್ಲ ಇಲ್ಲ ಬಂದಿದ್ದೀರಿ, ಒಳ್ಳೆಯ ಆಪತ್ತಿದ್ದಾಗ ಬಂದ್ರಿ, ಸರಿಯಾಗಿ ಹೋಗಿಬಿಡೋದಾ, ನಾವು ಸ್ವಲ್ಪ ಹೇಳ್ತೇವೆ ಸ್ವಲ್ಪ ಇರಿ ಅಂತ ಒತ್ತಾಯ ಮಾಡಿದರು ಪಾಪ. ಅವ್ರು ಆಗಲಿ ಅಂತ ಇದ್ದರು. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಕೇಳಿದರು, ಮತ್ತೆ ಆಗಲಿ ಅಂತ ಹೇಳಿದರು. ಅವರಿಗೆ ದಾಕ್ಷಿಣ್ಯ ಸಂಕೋಚ, ಪಾಪ 12 ವರ್ಷ ಅನ್ನ ಹಾಕಿದ್ದಾನೆ ಮನುಷ್ಯ, ಪಾಪ ಇದ್ದಕ್ಕಿದ್ದಾಗ ನಾವು ಹೋಗೇ ಬಿಡ್ತೀವಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿ ಹೋಗೋ ಅವ್ರಿಗಿರೋ ಇಚ್ಛೆ ಅವರಿಗಿಲ್ಲ. ಶಾಸ್ತ್ರ ಹೇಳ್ತದೆ, ಆಪತ್ಕಾಲ ಬಂದಾಗ ಇನ್ನೊಬ್ಬರು ಸಹಾಯ ತೊಗೊಂಡ್ರಲ್ಲ, ಆಪತ್ತು ಹೋದ್ಮೇಲೂ ತೊಗೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಮಗೆ ಬೇರೆ ಕಡೆ ಗೊತ್ತಾಗುತ್ತೆ, ಎಲ್ಲಿ ಕೋಲ್ಕೊಂಡು ಓಡಾಡ್ತಾನೆ, ನಿರ್ವಹ ಇಲ್ಲ, ಸರಿ ಹೋದ ತಕ್ಷಣ ಕೋಲ್ ಬಿಟ್ಬಿಡ್ತಾನೆ. ಯಾಕೆ ಆಪತ್ಕಾಲದಲ್ಲೂ ಕೂಡ ವೀಲ್ ಚೇರ್ ಯಾವಾಗಲೂ ಓಡಾಡ್ತಾರೆ ಗತಿಯಾನ, ವೀಲ್ ಚೇರ್ ಎಂಜಾಯ್ಮೆಂಟ್ಗೆ ಅಲ್ಲದು, ಅನಿವಾರ್ಯವಾಗಿ ಉಪಯೋಗಿಸೋದು. ಅದಕ್ಕೆ ಹೇಳ್ತಾರೆ, ಆಪತ್ಕಾಲ ಹೋದ ಮೇಲೆ ಆಪತ್ ಧರ್ಮ ಕಂಟಿನ್ಯೂ ಮಾಡಬಾರ್ದು. ಆಪತ್ಕಾಲದಲ್ಲಿ ಮಾತ್ರ ಆಪತ್ ಧರ್ಮ, ನಮಗೆ ಧರ್ಮನೇ ಆಪತ್ತು. ಆದ್ದರಿಂದ ಯೋಚನೆ ಇಲ್ಲ, ಧರ್ಮನೇ ಆಪತ್ತು ಅಂತ ತಿಳ್ಕೊಂಡು ಯಾವ ಕಾರ್ಯದ ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಹೋಗಲಾರರು ಅಲ್ಲಿ ಇರಲಾರರು. ಈ ಸಂಕಟ ಬಂತು. ಇದೇ ಹೊತ್ತಿಗೆ ಒಂದು ಪ್ರಸಂಗ ನಡೆದಿತ್ತಂತೆ. ಕೈಲಾಸದೊಳಗೆ ಪಾರ್ವತೀದೇವಿ ಒಂದು ವಿಶೇಷ ಪ್ರಸಂಗವನ್ನು ಯೋಚನೆ ಮಾಡಿದರು. ರುದ್ರದೇವರು ಭಗೀರಥನ ಪ್ರಸಂಗದೊಳಗೆ ಗಂಗೆಯನ್ನು ಶಿರಸ್ಸಿನಲ್ಲಿ ಧರಿಸಿದರು. ಅದನ್ನು ಒಂದು ಭಾಗ ಇಟ್ಕೊಂಡು, ಒಂದು ಭಾಗ ಭಗೀರಥನಲ್ಲಿ ಬಿಟ್ಟರು, ಒಂದು ಭಾಗ ಇಟ್ಕೊಂಡ್ಬಿಟ್ರು. ಹಾಗೇನೆ ಒಂದು ಕಾಲಕ್ಕೆ ಗಂಗಾದೇವಿಗೆ ಅಹಂಕಾರ ಬಂತಂತೆ. ಏನು ಅಹಂಕಾರ, ರುದ್ರದೇವರಿಗಿಂತ ಮೇಲಿದ್ದೇನೆ ನಾನು ಅಂತ ಹೇಳಿ ಅಹಂಕಾರ ಬಂತು. ಅದನ್ನು ಪಾರ್ವತಿಗೆ ಗಮನಿಸಿದರು. ಇಂಥ ಅಹಂಕಾರ ಒಳ್ಳೆಯದಲ್ಲ. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು. ಅನೇಕ ಜನ ಇದನ್ನೆಲ್ಲ ಸಿನಿಮಾ ನಾಟಕ ಮಾಡಿಬಿಟ್ಟಿದ್ದಾರೆ. ಗಂಗೆ ಗೌರಿ ಅಂತ ಸಿನಿಮಾ ನಾಟಕ ಮಾಡಿಬಿಡ್ತಾರೆ. ಗಂಗೆ ಗೌರಿ ಶಿವನ ಹೆಂಡತಿ ಮಾಡಿ, ಶಿವನ ಹೆಂಡತಿ ಅಂತ ಮಾಡಿಬಿಟ್ಟಿದ್ದಾರೆ. ಗಂಗೆ ಶಿವನ ಹೆಂಡತಿ ಅಲ್ಲ, ವರ್ಣನೆ ಹೆಂಡತಿ ಆಕೆ. ಇದೆಲ್ಲ ಏನೇನೋ ಮಾಡಿ ಕೂತ್ಬಿಟ್ಟಿದ್ದಾರೆ. ತಪ್ಪದು, ಸವತಿಯರಲ್ಲ ಅವರು. ನಿಜವಾಗಲೂ ಕೂಡ ಗಂಗಾದೇವಿ ಅಲ್ಲಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ಇವರು ಕೂತಿದ್ದಾರೆ. ಗಂಗಾದೇವಿ ನಾನು ಸ್ವಲ್ಪ ಮೇಲಿದ್ದೇನೆ ಅಂತ ತಾರತಮ್ಯದಲ್ಲಿ ತುಂಬ ಕಡಿಮೆ ಪಾರ್ವತಿಗಿಂತ ಅವರು. ಸ್ವಲ್ಪ ಅಹಂಕಾರ ಬಂತು. ಪಾರ್ವತಿದೇವಿ ನೋಡಿದರು, ಅಹಂಕಾರ ಇಳಿಸಬೇಕು ಅಂತ ಸಂಕಲ್ಪ ಮಾಡಿದರು. ಇಳಿಸ್ಬೇಕಾದ್ರೆ ಕಾರಣ ಬೇಕಲ್ಲ, ಅದಕ್ಕಾಗಿ ಗಣೇಶನ ಕರೆದರಂತೆ. ಗಣೇಶ, ನೀನು ಹೋಗಿ ವ್ಯವಸ್ಥೆ ಮಾಡಬೇಕಿಷ್ಟೇ, ವ್ಯವಸ್ಥೆ ಮಾಡಬೇಕು, ಗಂಗೆ ಇಳಿಬೇಕು ಒಂದು ಕವಲು ಅಂತ ಹೇಳಿದ ತಕ್ಷಣ ಗಣೇಶ ಆಯಿತು ಅಂತ ಹೇಳಿ, ಇಷ್ಟೆಲ್ಲ ಬ್ರಾಹ್ಮಣರಿದ್ದರಲ್ಲ ಅಲ್ಲಿಗೆ ಗಣೇಶ ಬರ್ತಾನೆ. ಗಣೇಶ ರೂಪದಲ್ಲಿ ಬರೋದಿಲ್ಲ, ಒಟ್ಟು ರೂಪದಲ್ಲಿ ಬರ್ತಾನೆ. ಕಾರಣ ಏನು ಅಂದರೆ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ. ದೇವತೆಗಳು ಡೈರೆಕ್ಟಾಗಿ ಕಣ್ಣಿ ಕಾಣಿಸೋಕೆ ಹೋಗೋದಿಲ್ಲ. ಅವರು ಬಂದರು, ಮಾತಾಡಿ, ಏನು ವಿಷಯ ಇಷ್ಟೆಲ್ಲ ಸೇರಿಬಿಟ್ಟಿದ್ದೀರಾ ಅಂದರೆ ಗೊತ್ತಿಲ್ಲದ ಕೇಳಿದರು. ಹೇಳಿಕೊಂಡ್ರು, ನಾವು ಎಲ್ಲ ಬಂದಿದ್ದೇವೆ, ಆಪತ್ತು ಮುಗಿದಿದೆ, ವಾಪಸ್ ಹೋಗಬೇಕು, ಋಷಿಗಳು ಬಿಡ್ತಾ ಇಲ್ಲ, ಏನು ಮಾಡೋದು ಅಂತೆಲ್ಲ ಹೇಳಿದರು. ಆಗ ಗಣೇಶ ಹೇಳಿದ, ಇವಿಷ್ಟು ತಿಳುವಳಿಕೆ ಇರೋರು, ಪರನ್ನ ನಿಷಿದ್ಧ ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಪರಪಾಪ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂದಸ್ಯ ಬಭ್ರಂವೇಷೇ ಹುಡುಕೋದರ. ಮುಂದೆ ಬರುತ್ತೆ, ಬಭ್ರಂ ವೇಷಂ ರುಕು ಬಭ್ರೇ ವೇಷಂ ಹುಡುಕೋದರ ಅಂತ ಮುಂದೆ ಹೇಳಬೇಕಾದ್ರೆ ಆಚಾರ್ಯ ಹೇಳ್ತಾರೆ. ಪರಪಾಕ ನಿಷಿದ್ಧ ಅಂತ ಹೇಳಿದ್ದಾರೆ. ನಮಗೆ ಪರಪಾಕನೇ ಫಸ್ಟು. 12 ಗಂಟೆವರೆಗೆ ಕಾದು ಯಾರು ಊಟಕ್ಕೆ ಕರೆದೇ ಹೋದಾಗ ಆಗಿದ್ರೂ ಎಲ್ಲ ಅಡುಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಪರಪಾಕ ಅನ್ನೋದು ಎರಡು ಕಾರಣಕ್ಕೆ ಹೋಗಬೇಕಂತ, ಹವ್ಯ ಕವ್ಯ. ದೇವ ಕಾರ್ಯಕ್ಕೆ ಹೋಗಬಹುದು, ಗುರುಗಳು ಕರೆದ್ರೆ ಹೋಗಬಹುದು, ಕವ್ಯ ಶ್ರಾದ್ದ ಪಕ್ಷಗಳಿಗೆ ಹೋಗಬಹುದು. ಅರ್ಹತೆ ಇದ್ರೆ ಇಲ್ಲ ಹೋದ್ರೆ ಇಲ್ಲ. ಜಾತ್ಯೆಯೇ ಶ್ರೋತ್ರೇಯ ಶಾನ್ನಂ, ಆದ್ರೆ ಉಳಿದಂತೆ ಬರನ್ನ ಸ್ವೀಕಾರ ಮಾಡಬಾರ್ದು. ನೀವು ಇಷ್ಟು ದಿವಸ ಆದರೂ ಇಲ್ಲೇ ಇದ್ದೀರಲ್ಲ, ತಪ್ಪಲ್ವೇ ಅಂತ ಕೇಳಿದಾಗ, ಹೌದಪ್ಪ ಹೋಗ್ಬೇಕಾಗಿದೆ ನಾವೀಗ, ಏನ್ ಮಾಡೋದು ಮಾರ್ಗನೇ ಸಿಗ್ತಾ ಇಲ್ಲ ಅಂತ. ನಾನೊಂದು ಹೇಳ್ತೀನಿ ಮಾಡ್ತೀರಾ ಅಂತ ಹೇಳಿದ್ರು, ಹೇಳ್ತೀನಿ ಮಾಡ್ತೀರಾ ಹೋಗ್ಬೋದು ನೀವು ಹೇಗೆ ಅಂತ ಹೇಳಿದ ತಕ್ಷಣ ಆಗಲಿ ಅಂತ ಹೇಳಿದ್ರು. ಈ ಋಷಿಗಳನ್ನು ಗಮನಿಸ್ಬೇಕು ನಾವು, ಅವರು ಪರಪಾಕ ಬಿಡಬೇಕು ಅನ್ನೋ ಸಂಕಲ್ಪಕ್ಕೋಸ್ಕರ ಸಜೆಷನ್ ಒಪ್ಕೋತಾರೆ. ಏನು ಅಂದರೆ ಒಂದೇ ಮಾರ್ಗ, ಈ ಒಂದು ನಿಮ್ಮ ತಪಶಕ್ತಿಯಿಂದ ಒಂದು ಮಾಯಾಮಯವಾದ ಗೋವನ್ನು ನಿರ್ಮಾಣ ಮಾಡಿಬಿಡಿ. ಮಾಯಾಮಯವಾದ ಗೋವು, ಅದನ್ನು ಗೌತಮ ಋಷೇ ಅನ್ನವಂತಮಾಶ್ರಮಂ, ಗೌತಮ ಋಷಿಗಳ ಪೈರಿದೆಯಲ್ಲ ಅದರಲ್ಲಿ ಬಿಟ್ಟುಬಿಡಿ ಅದನ್ನು ಮಾಯಾ ಗೋವನ್ನು. ನೀವು ಮಾಯಾ ಗೋವು ಹೇಗೆ ಹೊಡೆದ್ರೆ ಸೃಷ್ಟಿ ಮಾಡಿರಬೇಕು ಗೊತ್ತಾ? ಗೌತಮರು ಬಂದು ನೋಡ್ತಾರೆ, ಅವ್ರು ಹೊಡೆಯಕ್ಕೆ ಅಂತ ಬರ್ತಾರೆ, ಅವ್ರು ಏನಾದ್ರೂ ಸತ್ತು ಬಿಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ತಕ್ಷಣ ಸತ್ತು ಬಿಡಬೇಕು, ತಕ್ಷಣ ಏನು ಮಾಡಬೇಕು, ಓ ಗೋಹತ್ಯೆ ಮಾಡಿದ್ದೀರಿ, ನಿಮ್ಮ ಅನ್ನ ತಿನ್ನೋದಿಲ್ಲ ಅಂತೇಳಿ ಎಸ್ಕೇಪ್ ಆಗಬೇಕು. ಇದು ಒಂದೇ ಕಾರಣ. ಅದನ್ನು ಯೋಚನೆ ಮಾಡಿದರು ಅವರು, ಏನಾಗುತ್ತೆ ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ. ಪಾಪ ಹೋಗೋ ಒಂದು ಅವಸರ, ಒಂದು ಪ್ರಾರಬ್ಧ ಒಂದು ಸೇರಿಕೊಂಡಿತ್ತು ಅವರಿಗೆ. ಅವ್ರು ಹೋಗೋ ಐಡಿಯಾ ಒಳ್ಳೆಯದೇನೆ, ಬಟ್ ಈ ರೀತಿ ಮಾಡಿ ಹೋಗೋದು, ಒಬ್ಬ ಅನ್ನ ಕೊಟ್ಟು ಮನುಷ್ಯನಿಗೆ ಇಲ್ಲದ ಪಾಪ ಕಟ್ಟಿ ಹೋಗುತ್ತೆ ಎಲ್ಲಾದರೂ ಕೂಡ, ಏನೋ ಆಯಿತು ಒಪ್ಕೊಂಡು ಬಿಟ್ರು. ಗಣೇ ಇವರು ತಪಶಕ್ತಿಯಿಂದ ಗೋವನ್ನು ಸೃಷ್ಟಿ ಮಾಡಿದರು. ಗೌತಮ ಋಷಿಗಳ ಫಲಭರಿತವಾದ ಆ ಹೊಲದೊಳ ಗದ್ದೆಯೊಳಗೆ ಬಿಟ್ಟರು, ತಿನ್ನಲಿಕ್ಕೆ ಶುರುವಾಯಿತು. ಗೌತಮರು ನೋಡಿದರು, ಪಾಪ ನೋಡಿದ ತಕ್ಷಣ ಅವರಿಗೆ ಗೋವುಗಳು ತಿಂದರೆ ಒಂದು ಶಾಸ್ತ್ರ ಹೇಳುತ್ತೆ, ಗೋವು ಏನನ್ನು ತಿಂದರೂ ಹೊಡಿಲಕ್ಕೆ ಹೋಗಬೇಡಿ ಅಂತ ಹೇಳಿದ. ಮನೆಯೊಳಗೆ ಗೋವು ಬಂದರೂ ಕೂಡ ಅದನ್ನು ಓಡಿಸಬೇಡಿ, ಯಾಕೆ ಅದು ಕಳ್ತನ ಮಾಡೋದಿಲ್ಲ, ಗೋವು ಏನು ಮಾಡೋದಿಲ್ಲ, ಏನು ತಿಂದು ಹೋಗಿಬಿಡುತ್ತೆ ಅಷ್ಟೇ. ಅಷ್ಟು ಸಿಂಪಲಾಗಿ ಯಾವ ಪ್ರಾಣಿನೂ ಹೋಗೋದಿಲ್ಲ, ಸರಳವಾಗಿ ಹೋಗುತ್ತೆ ಗೋವು. ಮತ್ತೆ ನಮ್ಗೆ ವಾಪಸ್ ಕೊಡುತ್ತೆ, ಏನಾಗಿ ವಾಪಸ್ ಕೊಡುತ್ತೆ, ಅದು ಹಾಲಾಗಿ ಗೋಮೂತ್ರವಾಗಿ ಗೋಮಯವಾಗಿ ಒಂದು ಚೂರು ಕೂಡ ವೇಸ್ಟ್ ಆಗೋದಿಲ್ಲ, ಆದ್ದರಿಂದ ಗೋವನ್ನು ಓಡಿಸಲೇಬೇಡಿ ಅಂತ ಹೇಳಿದ. ಅದು ಗೊತ್ತು, ಹೊಡೆಯೋದಂತೂ ಸರ್ವಥಾ ಮಾಡಬಾರದು. ಗೋವನ್ನು ಹೊಡೆದರು ಅಂತ ಕೇಳಿದರೆ 33 crore ದೇವತೆಗಳನ್ನು ಹೊಡೆದು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾದ ವಸ್ತು ಅವ್ರು ನೋಡಿದರು. ಅವರಿಗೆ ಗೊತ್ತು, ಹೊಡಿಬಾರ್ದು ಗೊತ್ತು, ಗೋವು ಬಂದು ದೊಳ್ಳೆದು ಗೊತ್ತು, ಅದು ಮನೆಯೊಳಗಂತೂ ಬಂದಿಲ್ಲ, ಹೊಲದಲ್ಲಿ ತಿಂತಾ ಇದೆ. ಆದರೆ ಅವ್ರಿಗೆ ಒಂದು ಅನ್ನಿಸ್ತು, ಈ ಪೈರು ದೇವರಿಗೆ ಸಮರ್ಪಣೆ ಆಗಬೇಕು, ಆಮೇಲೆ ಬ್ರಾಹ್ಮಣರಿಗೆ ಕೊಡಬೇಕು, ಆಮೇಲೆ ಗೋವುಗಳಿಗೆ ಕೊಡಬೇಕು. ಗೋಗ್ರಾಸದ ಹಂತ ಇದೆ, ಈಗಲೇ ತಿನ್ನಬಾರ್ದು ಅಂದರೆ ಗೋವುಗಳು ತಿನ್ನೋದಕ್ಕೆ ಅಬ್ಜೆಕ್ಷನ್ ಇಲ್ಲ ಅವರಿಗೆ, ಇದಲ್ಲ ಈ ಸಮಯ ಅಲ್ಲ ಅಂಥೇಳಿ ಅದನ್ನು ಓಡಿಸ್ಲಿಕ್ಕೆ ಅಂತ ಹೋದರು. ಈ ಕಥೆ ನಮಗೆ ಗೋವಿನ ಹೇಗೆ ನೋಡಬೇಕು ಅಂತ ಹೇಳ್ತಾ ಇದೆ. ಅವರು ಕೋಲು ತಗೊಳ್ಳಿಲ್ಲ, ನೆನಪಿರಬೇಕು, ಕೋಲು ತಗೊಳ್ಳಿಲ್ಲ, ಜೋರಾಗಿ ಕೂಗಲಿಲ್ಲ, ಕೈಯಲ್ಲಿ ನೀರು ಹಾಕ್ಕೊಂಡ್ರಂತಷ್ಟೇನೆ, ಹೇ ಅಂತ ಹೀಗೆ ಅಂದ್ರಂತಷ್ಟೇ ಸತ್ಯ ಉಳಿತು. ತಕ್ಷಣ ಪ್ರಿಪೇರ್ ಮಾಡಿದ್ದೆ ಹಾಗೆ, ಅವರು ಮುಟ್ಟಿದ್ರೆ ಕೆಳಗಿಡಬೇಕು ಆ ರೀತಿ ಮಾಡಿಬಿಟ್ಟಿದ್ರು. ಆ ಕ್ಷಣ ಗೋವು ಸತ್ತು ಹೋಗಿಬಿಡುತ್ತೆ. ಇದರಿಂದ ನಮಗೆ ಹೇಳಿಕೊಡ್ತಾರೆ, ಎಂದೂ ಗೋವನ್ನು ಹೊಡಿಬೇಡಿ, ಏನು ಮಾಡಲಿಕ್ಕೆ ಹೋಗಬೇಡಿ, ಅದು ಅತಿ ಸೂಕ್ಷ್ಮವಾದ ಪ್ರಾಣಿ, ಅದನ್ನು ನಾವು ಗೌರವದಿಂದ ಕಾಣಬೇಕು. ಓಡಿಸೋ ಪ್ರಸಂಗ ಬಂದರೂ ಕೂಡ ಯಾವುದೋ ಕಾರಣಕ್ಕೆ ನೀರು ಹಾಕೋದು, ಈ ರೀತಿ ಒಂದು ಪೆಟ್ಟಾಗಬಾರ್ದು, ಅದಕ್ಕೆ ನೋವಾರ ಆ ರೀತಿ ಮಾಡಬೇಕೆ ಹೊರತು ಆ ಪದ್ಧತಿ ಉಪಯೋಗಿಸಿದ್ರು. ಪಾಪ ನಿಜವಾಗ್ಲೂ ಸಾಯ್ಬೇಕಾಗಿದ್ದಿಲ್ಲ ಗೋವು, ಅಷ್ಟಕ್ಕೋಸ್ಕರ ಇವ್ರು ಮಾಡಿದ್ದೆ. ಅದಕ್ಕೋಸ್ಕರ ತಕ್ಷಣ ಸತ್ತು ಬಿತ್ತು, ತಕ್ಷಣ ಸೈಡ್ ಬಿಗ್ಗಿದ್ದ ಬದ್ದ ಬಂದರು ಇಮಿಡಿಯೇಟ್ ಕಾಯ್ಕೊಂಡು ಕೂತಿದ್ರು. ಅವರು ಓ ಭಾರಿ ಅನ್ಯಾಯ, ಗೋವನ್ನು ಕೊಂದೇ ಬಿಟ್ಟಿದ್ದೀರಿ, ನಿಮ್ಮ ಅನ್ನ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೊರಟೇ ಬಿಟ್ರೆ ಆ ಕಡೆ ಗೌತಮರಿಗೆ ತುಂಬ ದುಃಖ ಆಯಿತು. ಗಣೇಶ ಹೇಳ್ಕೊಟ್ಟಿದ್ದ, ಇನ್ನೊಂದು ಮುಂದೆ ಹೇಳ್ಕೊಟ್ಟಿದ್ದ ಪಾರ್ಟ್ ಬಿ. ಆಮೇಲೆ ಕೇಳ್ತಾರೋ, ಆಯಿತು ಗೋಹತ್ಯೆ ನನಗೆ ಬಂತು, ಮುಂದೇನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಹೇಳಬೇಕು ಏನು ಅಂದರೆ, ಈ ಗೋವು ಬದುಕಿದರೆ ನೀವು ಪಾಪ ಹೋಗುತ್ತೆ ಅಂತ ಹೇಳಬೇಕು. ಸತ್ತ ಗೋವನ್ನು ಬದುಕಿಸ್ಬೇಕು ಪಾಪ ಹೋಗಬೇಕಾದ್ರೆ. ನಮಗೂ ಎಚ್ಚರಿಕೆ, ಗೋವನ್ನು ಕೊಳ್ಳ್ರಿ, ಪ್ರೊವೈಡೆಡ್ ಬದುಕ ಶಕ್ತಿ ಇದ್ರೆ ಅಂತ ಹೇಳ್ತಾರೆ. ನಾವು ಬದುಕ ಶಕ್ತಿನೇ ಇಲ್ಲ, ಗೋವನೇನು ಬದುಕ್ತೇವೆ ನಾವೀಗ, ಅದು ಕೊಡಲಿಕ್ಕೆ ಹೋಗಬೇಡಿ ಅಂತ ಅರ್ಥ. ಅದು ಬದುಕಿಸ್ಬೇಕು, ನೀವು ಬದುಕಕ್ಕೆ ಏನು ಮಾಡಬೇಕು, ಅದಕ್ಕೆ ರುದ್ರೇವರ ತಲೆ ಮೇಲೆ ಒಂದು ಕವಲು ಗಂಗೆ ಇದೆಯಲ್ಲ, ಅದನ್ನು ಹರಿಸ್ಬೇಕು, ಅದ್ರ ಮೇಲೆ ಹರಿಸಿಬಿಟ್ರೆ ಬದುಕಿ ಬಿಡೋದು, ಆಗ ಶುದ್ಧರಾಗ್ತೀರಿ ಅಂತ ಹೇಳಬೇಕು. ನೀವು ಅವ್ರಿಗೆ ಹೇಳಿಕೊಟ್ಟರೆ ಬಪ್ಪಿಸಿಬಿಟ್ರು ಪಾಪ ಮುನಿಗಳು. ಗೌತಮರಿಗೆ ಸ್ವಾಮಿ ಋಷಿಗಳಿಗೆ ಹೀಗೆಲ್ಲ ಮಾಡಿದ್ರೆ ಗತಿ ಏನು, ನನ್ನ ಉದ್ಧಾರದ ಹಾದಿ ಹೇಳಿ ಅಂದ ತಕ್ಷಣ ಅದನ್ನು ಹೇಳಿದರು. ಹೊರಟು ಹೋಗ್ಬಿಟ್ರು ಅವರೆಲ್ಲ ಕೂಡ. ಗೌತಮರು ತಪಸ್ಸಿ ಕೂತರು ಪಾಪ, ತಕ್ಷಣ ಇದೇ ಸುಮ್ಮನೆ ಬರೋದಲ್ಲ ಇವೆಲ್ಲ ಕೂಡ. ತಪಸ್ಸಿ ಕೂತರು, ಭಗೀರಥನ ತಪಸ್ಸಿಗೆ ರುದ್ರದೇವರು ಮೆಚ್ಚಿದ ಹಾಗೆ ಇವರ ತಪಸ್ಸಿಗೆ ರುದ್ರದೇವರು ಮೆಚ್ಚಿದ್ರು. ಗೌತಮರು ಏನ್ಬೇಕು ಅಂತ ಕೇಳಿದರು, ನಿಮ್ಮ ತಲೆ ಮೇಲೆ ಗಂಗೆಯ ಒಂದು ಕವಲ್ ನಮಗೆ ಬೇಕು ಅಂತ ಕೇಳಿದರು. ತಕ್ಷಣ ಅವರು ಕೊಟ್ಟರು. ಪಾರ್ವತಿ ಮಾಡಿದ್ದೇನು ಅಂದರೆ, ಗಂಗೆಗೆ ಡಿಮೋಟ್ ಆಗಬೇಕು, ಗಂಗೆ ಅಲ್ಲಿಂದ ಕೆಳಗಿಡಿದ್ರೆ ಬುದ್ಧಿ ಬರುತ್ತೆ ಅಂತ ಅರ್ಥ. ಗಂಗೆ ಹಿಡಿದಾಗಾಯ್ತಲ್ಲ, ಈಗ ಇಳಿಸೋ ಕೆಲಸ ಇದೆ, ಮೇಲಿದ್ದವ್ರನ್ನ ಕೆಳಗೆ ಇಳಿಸ್ಬಿಟ್ರೆ ಅವರಿಗೆ ಅಹಂಕಾರ ಹೋಗುತ್ತೆ ಅಂತ ಅರ್ಥ. ಯಾರಿಗೆ ಯೋಗ್ಯರಾದರೆ, ಇಲ್ಲದವ್ರು ಏನು ಮಾಡಲು ಹೋಗೋದಿಲ್ಲ ಅವರಿಗೆ, ಅವ್ರು ಪ್ರಾಣ ಬಿಟ್ಟರು ಅಹಂಕಾರ ಬಿಡೋದಿಲ್ಲ, ಯೋಗ್ಯರಿಗೆ ಏನೋ ಬಂದಿರುತ್ತೆ ಹೋಗಿಬಿಡುತ್ತೆ ಅಲ್ಲಿ. ತಕ್ಷಣ ಕೆಳಗದು ಕವಲು ಬಂತು, ಆ ಕಾಲು ಹರಿದು ಬಂತು, ಆ ಗೋವಿನ ಮೇಲೆ ಹರಿಯಿತು, ತಕ್ಷಣ ಗೋ ಬದುಕಿ ಬಿಡುತ್ತೆ. ಅದಕ್ಕೆ ಗೋದಾವರಿ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಗೋದತ್ತಂ ವಾರಿ, ಗೋವಿಗೋಸ್ಕರವಾಗಿ ನೀರು ಕೊಟ್ಟಾಗ ಆ ನೀರಿನಿಂದಾಗಿ ಅದು ಬದುಕಿತಲ್ಲ, ಅಲ್ಲಿ ಹೇಗೆ ಭಾಗೀರಥಿ ಆಯಿತೋ ಇದು ಗೌತಮಿ ಆಯಿತು ಅಂತ ಹೇಳ್ತಾರೆ. ಭಗೀರಥರಿಂದ ಬಂದಿದ್ದಕ್ಕೆ ಭಾಗೀರಥಿ, ಗೌತಮರಿಂದ ಬಂದ ಗೌತಮಿ ನದಿ ಅಂತ ಹೆಸರು. ಪುರಾಣಗಳಲ್ಲಿ ಗೌತಮಿ ಅಂತ ಹೆಚ್ಚ ಕರೆಯುವುದು. ನಕಾಶಿ ನಗಯ ಗಂಗಾ ನರೇವ ನಚ ಗೌತಮಿ ನಚಾತಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ತಿನ. ಗೌತಮಿ ಮಹಾತ್ಮ ಅಂತಲೇ ಪುರಾಣದಲ್ಲಿ ಸಿಗುವುದು. ಗೋದಾವರಿ ಅಂತ ಹೆಸರಾಯಿತು. ಗೋವಿನ ಪ್ರಾಣ ರಕ್ಷಣೆಗೋಸ್ಕರವಾಗಿ ನೀರು ಹರಿದು ಬಂದು ಗೋವು ಬದುಕಿತಲ್ಲ, ಖುಷಿಯಾಯಿತು ಅವರಿಗೆ. ಇವತ್ತು ಕೂಡ ಆ ಪ್ರಾಂತ ನಡೆದು ಗೌತಮಾಶ್ರಮ ಅಂತ ಕರೀತಾರೆ. ನಾವು ನಾಸಿಕದಿಂದ ಮುಂದೆ ಹೋಗ್ತೇವಲ್ಲ, ಅದೇ ಗೌತಮಾಶ್ರಮ. ಅದೇ ಉಗಮ ಸ್ಥಾನ ಅಲ್ಲೇ ಬರೋದು. ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಉಗಮ ಸ್ಥಾನ, ಅಲ್ಲಿಂದ ಹರಿದು ಬಂದು ತ್ರಯಂಬಕೇಶ್ವರ, ಅದು ಮೂಲ ಮೂಲ ಸ್ಥಾನ, ಅಲ್ಲೇ ಅಭಿವೃದ್ಧಿ ಜಾಗ. ಅಲ್ಲಿಂದ ಹರಿದು ಬಂದು ಮುಂದೆ ದೊಡ್ಡ ದಕ್ಷಿಣ ಭಾರತ ದೊಡ್ಡ ನದಿ ಅಂದರೆ ಗೋದಾವರಿನೇ, ಅಥವಾ ಗಂಗೆ ಅನ್ನೋ ದೊಡ್ಡ ನದಿ ಅಂದರೆ ಗೋದಾವರಿನೇ. ತಾರತಮ್ಯದಲ್ಲೂ ಅದೇನೆ ಆಚಾರ ಹೇಳ್ತಾರೆ, ತ್ರಿರಾತ್ರ ಫಲದ ನದ್ಯ ಯಾ ಕಾಸ್ತಿ ರಸಮುದ್ರಗಾಹ ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸರಿತಾಂಪತಿ ಷಣ್ಮಾಸ ಫಲದ ಗೋದಾ ವತ್ಸರಸ್ಯ ತು ಜಾಹ್ನವಿ ವಿಷ್ಣುಪಾದೋದಕ ಚೈತಾಹ ಕಲಾಂ ನಾರ್ಹಂತಿ ಷೋಡಸಿ. ಅಂದರೆ ಗಂಗಾ ಸ್ನಾನ ಮಾಡಿದರೆ ಒಂದು ವರ್ಷದಷ್ಟು ಪುಣ್ಯ ಬರುತ್ತೆ, ಗೋದಾವರಿ ಸ್ನಾನ ಮಾಡಿದರೆ ಆರು ತಿಂಗಳು ಯಜ್ಞ ಮಾಡಿದರೆ ಪುಣ್ಯ ಬರುತ್ತೆ, ಸಮುದ್ರ ಸ್ನಾನ ಮಾಡಿದರೆ ಒಂದು ತಿಂಗಳು ಯಜ್ಞ ಮಾಡಿದ ಪುಣ್ಯ ಬರುತ್ತೆ. ಅದು ಹೈಯೆಸ್ಟ್ ಯಾವುದು? ಗಂಗಾ, ಆಮೇಲೆ ಗೋದಾವರಿ. ಅದಕ್ಕೆ ಅಷ್ಟು ಮಹತ್ವ ಬಂತದೆ. ಗೌತಮರು ಇಷ್ಟೆಲ್ಲ ಮಾಡಿಬಿಟ್ಟು ಆಮೇಲೆ ಧ್ಯಾನಕ್ಕೆ ಹೋದರು. ಎಂಥ ಧ್ಯಾನ ಗೊತ್ತೇನು, ಇದು ಹೇಗಾಯಿತು ಅಂತ ಶುರು ಮಾಡ್ತಾರೆ. ನಾನು ಇಷ್ಟೊಂದ್ರೆ ಸಾಹಿತ್ಯ ಗೋವಿದು ಒಂದು ಸಾಧ್ಯನೇ ಇಲ್ಲ, ಏನೋ ಇರಬೇಕು ಅಂತ ಆಲೋಚನೆ ಮಾಡ್ತಾರೆ. ಇಲ್ಲಿ ಗೌತಮರ ರೀತಿ ನೋಡಬೇಕು, ಬಹಳ ಆಶ್ಚರ್ಯ. ಅಂದರೆ ಮೊದಲೇ ನೋಡಬಹುದಾಗಿತ್ತು, ಅದು ಇಂಪಾರ್ಟೆಂಟ್ ಅಲ್ಲ. ಮೊದಲು ಗೋವು ಬದುಕಬೇಕು, ಇದು ಅರ್ಥ ಬಿದ್ದಿರ್ತಾರೆ. ಬಿದ್ದೆ ಯಾಕೆ ಯಾಕೆ ಬಿದ್ದ ಅಂತ ಕೇಳ್ತಾ ಕೊಡಿ, ಎತ್ತಬೇಕು ನೋಡಿ ಫಸ್ಟು, ಯಾಕೆ ಬಿದ್ದೆ ಏನಾಯ್ತು ಅಂತ ಲೆಕ್ಚರ್ ನೋಡಿ ತಗೊಂಡ್ಬಿಟ್ಟು ಬಂದಿದ್ದೆ. ಆಗ ಇಮ್ಮಿಡಿಯೇಟ್ಲಿ ಹಾಗೆ ಹೋಗ್ತಿರ್ತಾರೆ, ಮಾತಾಡ್ತಾ ಕಾರಲ್ಲಿ ಹೋಗ್ತಿರ್ತಾರೆ, ಸ್ಟಾಪ್ ನಿಲ್ಲಿಸ್ಬೇಕು ಬೇಕಾಗುವಂತ ಅರ್ಥ. ಯಾಕೆಂದ್ರೆ ಇನ್ನೂ ಹೋಗ್ಬಿಟ್ಟಿರ್ತೀರಿ ಯಾರು ಮೇನಾಗಲಿ, ಸ್ಟಾಪ್ ಅಂದ್ರೆ ಸ್ಟಾಪ್ ಆಗಬೇಕು. ಇಲ್ಲಿ ತಕ್ಷಣ ಗೌತಮರಿಂದ ಕಲಿಬೇಕಾದ ಪಾಠ ಇದೆ, ಮಾಡಿದ ತಪ್ಪು ಸರಿ ಹೋಗ್ಬೇಕು, ಆಮೇಲೆ ಕಾರಣ ಹುಡುಕೋದು. ಹುಡುಕ್ತಾರೆ ನನ್ನಂಥವನಿಂದ ಹೇಗಾಯ್ತು ಇದು ಅಂತ ಯೋಚನೆ ಮಾಡಿದ್ರೆ ಎಲ್ಲ ಗೊತ್ತಾಯ್ತು ಅವರಿಗೆ. ತತ್ವಪುರದಲ್ಲಿ ಬರೀತಾರೆ ವಿವೇಕೋ ಪಂಡಿತ ಆಚಾರ್ಯರು, ಅವರಿಗೆ ಒಂದು ಏನು ಗೊತ್ತಾಗಲಿಲ್ಲ ಅಂದರೆ ವಿನಾಯಕ ಭವಾನಿ ಚೇಷ್ಟಿತಂ, ಈ ಗಂಗಣೇಶ ಪಾರ್ವತಿಯ ಪ್ಲಾನ್ ಅಂದ್ಬಿಟ್ಟು ಉಜ್ಜಾಲ ಗೊತ್ತಾಯ್ತು. ದೊಡ್ಡವ್ರ ವಿಷಯ ಗೊತ್ತಾಗಲಿಲ್ಲ. ಈಶ್ವರಾರಣ್ಯ ಹತ್ರ ಆಲೋಚನೆ ಸರ್ವ ವಿಷಯ ಮೃಜುಗಿ ಜ್ಞಾನಂ, ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ ಜ್ಞಾನ. ಅಂಥವ್ರಿಗೆ ದೊಡ್ಡವ್ರ ವಿಷಯ ಗೊತ್ತಾಗೋದಿಲ್ಲ, ಹುಡುಗ ವಿಷಯ ಗೊತ್ತಾಯ್ತು. ಓ ಮುನಿಗಳ ಕಿತಾಪತಿ ಇದು, ಎಷ್ಟು ಅನ್ಯಾಯ ಮಾಡಿದಿರಿ ಇವರು, 12 ವರ್ಷ ಇಲ್ಲಿ ಊಟ ಮಾಡಿಕೊಂಡಿದ್ದು, ಜ್ಞಾನ ಕಾರ್ಯ ಮಾಡಿಕೊಂಡಿದ್ದು, ನನಗೆ ತಿರುಗಿಸ್ಬಿಡೋದ, ನನಗಿಂತ ಪಾಪ ಕಟ್ಟೋದ, ಭಾರಿ ಕೋಪ ಬಂತಂಥವರಿಗೆ. ಆಗ ಶಾಪ ಕೊಡ್ತಾರೆ. ಎಂಥ ಶಾಪ ಕೊಟ್ಟರು ಅಂದರೆ ನಿಮ್ಮೆಲ್ಲ ಜ್ಞಾನವೂ ನಾಶವಾಗಲಿ ಅಂತ ಹೇಳಿಬಿಡ್ತಾರೆ. ಇಲ್ಲಿ 12 ವರ್ಷ ಏನು ಜ್ಞಾನ ಸಂಪಾದನೆ ಮಾಡಿ ತಪಸ್ಸು ಮಾಡಿದ್ದಿರಲ್ಲ ಎಲ್ಲ ನಾಶವಾಗಲಿ. ಕರ್ಣನಿಗೆ ಶಾಪ ಕೊಟ್ಟರು, ಏನು ಓದಿದ್ದೀಯಲ್ಲ ಅಂತ್ಯಕಾಲಕ್ಕೆಲ್ಲ ಮರೆತು ಹೋಗಿಬಿಡಲಿ, ಯಾರು ಅನ್ಯಾಯದಿಂದ ವಿದ್ಯಾರ್ಜನೆ ಮಾಡ್ತಾರೋ ಅದು ಉಳಿಯೋದಿಲ್ಲ ಅಂತ, ಎಲ್ಲ ಹೋಗಲಿ ಅಂತ ಹೇಳಿಬಿಟ್ರು. ಆಗ ಭೂಲೋಕದ ಎಲ್ಲ ಜ್ಞಾನವೂ ನಾಶವಾಯಿತು. ಇಲ್ಲಿ ವಿಚಾರ ಏನು, ಗೌತಮರ ಶಾಪದಿಂದ ಎಷ್ಟು ಜ್ಞಾನ ನಾಶ ಆಯಿತು ಅಂದರೆ ಇವ್ರ ಜ್ಞಾನ ನಾಶ, ಬ್ರಹ್ಮಾದಿಗಳ ಜ್ಞಾನ ನಾಶ ಆಯಿತು ಅಂತ ಅರ್ಥ ಮಾಡಬಾರದು. ಮತ್ತು ಇವ್ರ ಜ್ಞಾನ ನಾಶ ಆಯ್ತು ಅಷ್ಟೇ. ಈ ಭೂಲೋಕದಲ್ಲಿ ಜ್ಞಾನ ಎಲ್ಲ ಜ್ಞಾನ ಹೋಯಿತು ಅಂತ ಯಾತಕ್ಕೆ ಅಂತೀರಿ ಅಂದರೆ ಎಲ್ಲ ಋಷಿಮನು ಅಲ್ಲಿ ಸೇರಿದ್ರು, ಆದ್ದರಿಂದ ಭೂಲೋಕದಲ್ಲಿ ಜ್ಞಾನ ಹೋದಾಗಾಯ್ತ. ಎಲ್ಲ ಋಷಿಮನುಗಳು ಬೇರೆ ಕಡೆ ಭೀಕರ ಇದಿತ್ತಲ್ಲ ಕ್ಷಾಮ, ಅಲ್ಲಿ ಸೇರಿದ್ದಕ್ಕೆ ಜ್ಞಾನದ ಸೆಂಟರ್ನೇ ಬ್ಲಾಸ್ಟ್ ಆದಾಗಾಯ್ತು. ಅಲ್ಲಿಗೆ ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ಸಾಯಂಕಾಲ 5 ಗಂಟೆ 6 ಗಂಟೆ ಸ್ವಲ್ಪ ಕತ್ತಲಿರಬೇಕಾಗಿತ್ತು, ಗಾಢಾಂಧಕಾರ ಬರಬಾರ್ದಾಗಿತ್ತು. ಆದರೆ ಸಂಪೂರ್ಣ ಸೂರ್ಯಗ್ರಹಣ ಬಂದರೆ ಗಾಢಾಂಧಕಾರ ವಾತಾವರಣ ಬಂದ್ಬಿಡುತ್ತೆ, ಎಕ್ಸ್ಟ್ರಾ ಬಂತಿದ್ದು ಒಂದು ಗೌತಮ ಋಷಿಗಳ ಶಾಪ. ಇನ್ನೂ ಹೇಳಿದ್ರೆ ಕಲಿಯುಗದ ಎಂಡ್ಗೆ ಏನಾಗಬೇಕಾಗಿತ್ತು, ದ್ವಾಪರಯುಗದ ಎಂಡ್ಗೆ ಹಾಗಾಗಿಬಿಡುತ್ತೆ. ಆ ಸಮಯಕ್ಕೆ ದೇವತೆಗಳೆಲ್ಲ ನೋಡ್ತಾರೆ, ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯಂ. ಅವರೆಲ್ಲ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ. ಅಂದರೆ ಬ್ರಹ್ಮಾದಿಗಳು ಎಷ್ಟು ಕರುಣಾಡುಗಳು ಅಂದರೆ ಭೂಲೋಕದ ಜನಗಳಿಗೆ ಜ್ಞಾನ ಬೇಕೀಗ, ಆ ಜ್ಞಾನ ಕೊಡು ಪರಮಾತ್ಮ ಅಂತ ಯಾರನ್ನು ಕೇಳಬೇಕು ಅಂದರೆ ದೇವರನ್ನೇ ಕೇಳಬೇಕು. ವಾದಿರಾಜ ಸ್ವಾಮಿಗಳು ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಭಾವಪ್ರಕಾಶಿಯಲ್ಲಿ. ಗೌತಮರ ಶಾಪದ ಒಂದು ಸ್ಥಿತಿ ಪಾತ್ರ ಏನು ಅಂದರೆ, ಒಂದು ಕಪಿ ಇತ್ತಂತೆ, ಒಂದು ಕಪಿ. ಆ ಕಪಿ ಏನಾಗಿದೆ, ಒಂದು ಪಿಶಾಚಿ ಹಿಡಿತು, ಅದಕ್ಕೆ ಬಂದು ಕಪಿಗೆ ಪಿಶಾಚಿ ಹಿಡಿತು, ಸಾಲದ ಹೊನ್ನಾಗೆ ಅದು ಹೆಂಡ ಬೇರೆ ಕುಡಿತು. ಮೊದಲೇ ಕಪಿರ ಪಿಶ ಕಾಪಿಶಾಯನ ಮದಮತ್ತಃ, ಹೆಂಡ ಕುಡಿತು ಪಿಶಾಚಿ ಹಿಡಿತು, ಎರಡಾಯಿತು. ಸಾಲದ ಬಂದು ಚೇಳು ಬೇರೆ ಕಚ್ಚಿತಂತದೆ, ಕಿಂಪುರುಮೋ ವೈಕೃತಂ ತಸ್ಯ. ಮೊದಲೇ ಕೋತಿ, ಅದೇ ಸಾಲದಲ್ಲ, ಕೋತಿ ಆಗಿರೋದು ಕೋತಿ ಚೇಷ್ಟೆ ಮಾಡೋಕ್ಕೆ ಇನ್ನೇನು ಬೇಡ, ಏನು ಸಾಕು ಅದಕ್ಕೆ, ಕೋತಿ ಆಗಿರೋದೇ ಸಾಕು. ಕಪಿರ ಪಿಶ ಮೊದಲೇ ಕಪಿ, ಅಲ್ಲಿ ನೋಡಿದರೆ ಹೆಂಡ ಕುಡಿದಿರೋದು, ಮೂರನೇದಾಗಿ ಪಿಶಾಚಿ ಹಿಡಿದಿರೋದು, ನಾಲ್ಕನೇದಾಗಿ ಗೌತಮರ ಶಾಪ ಕಡಿದಿರೋದು. ಅವ್ರು ಹೇಳ್ತಾರೆ ಇಲ್ಲಿ ವೃಶ್ಚಿಕ ದಂಶವತ್ ಗೌತಮ ಶಾಪ ಅಸ್ತಿ ಅಂತ ವಾದಿರಾಸಗಳು ಬರೀತಾರೆ. ಗೌತಮರ ಶಾಪ ಚೇಳು ಕಡಿದೆ ಮಾಡಿತ್ತಂತೆ, ಅವರಿಗೆ ಜ್ಞಾನ ಹೋಗಿದೆ. ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡುತ್ತಾರೆ. ನಮಗೊಂದು ಪ್ರಶ್ನೆ, ಬ್ರಹ್ಮಾದಿಗಳು ಯಾಕೆ ಪ್ರಾರ್ಥನೆ ಮಾಡಬೇಕಾಗಿತ್ತು? ಆಚಾರ್ಯ ಬೇರೆ ಕಡೆ ಬರುತ್ತಾರೆ. ದೇವತೆಗಳ ಕೆಲಸ ಆದಂತೆ ಜ್ಞಾನದಾನ ಮಾಡಿಸೋದು ಯೋಗ್ಯರಿಗೆ, ಅಯೋಗ್ಯರಿಗೆ ಜ್ಞಾನ ಬಂದರೆ ತೆಗೆಸೋದು, ಅವರ ದೊಡ್ಡ ವ್ರತ ಅದು ಬಂತು. ಅದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರು. ತಕ್ತ ಪರಮಾತ್ಮ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಚರ. ಆಗ ಅವತಾರ ಮಾಡ್ತಾನೆ ಪರಮಾತ್ಮ. ಇದನ್ನು ಆಚಾರ್ಯ ಹೇಗೆ ಲಿಂಕ್ ಮಾಡ್ತಾರೆ ಅಂದರೆ, ದೇವತೆಗಳೆಲ್ಲ ಹೋಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ, ಹಿಂದೆ ಸಮುದ್ರ ಮಥನ ಕಥೆಯನ್ನೆಲ್ಲ ಹೇಳ್ತಾರೆ. ಪರಮಾತ್ಮ, ನೀನು ಧನ್ವಂತರಿ ರೂಪದಿಂದ ಸಮುದ್ರ ಮಥನ ಕಾಲಕ್ಕೆ ಪ್ರಾದುರ್ಭವಿಸಿದಿ, ಅಮೃತವನ್ನು ಕೊಟ್ಟು ದೇವತೆಗಳನ್ನು ಉದ್ಧಾರ ಮಾಡಿದಿ, ದೈತ್ಯರಲ್ಲಿ ರಾಹು ಪ್ರಯತ್ನಪಟ್ಟ ಅವನಿಗೆ ಸಿಗದಂತೆ ಮಾಡಿದೆ ಅಂತ ಎಲ್ಲ ಕಥೆ ಹೇಳ್ತಾ ಹೇಳ್ತಾ ಬಂದು ಸಮುದ್ರ ಮಥನದ ಕಥೆಯ ನಿರ್ಣಯ ಅಷ್ಟಮ ಸ್ಕಂದ ಭಾಗವತದ ಆ ಭಾಗವನ್ನೆಲ್ಲ ಹೇಳ್ತಾರೆ. ಇಲ್ಲಿ ಆಚಾರ್ಯರು ಹೇಳ್ತಾರಲ್ಲ, ಅಲ್ಲಿ ಭಯವಿಲ್ಲ ಭಾಗವತ ಆಗ್ತಿರೋದಲ್ಲಿ, ಇಲ್ಲಿಂದ ಎಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಆಚಾರ್ಯ ಶೈಲಿನೇ ಹಾಗೆ, ಟೀಕಾರ ಹೇಳ್ತಾರೆ, ಆಚಾರ್ಯ ಒಂದೇ ಕಡೆ ಎಲ್ಲ ಹೇಳೋದಿಲ್ಲ. ಗಂಭೀರಯ ವಾಚ ವಿಕ್ಷಿಪ್ತ ವರ್ಣಿತಮ್ ಅಂತ ಟೀಕಾರ ಆಚಾರ್ಯರ ಶೈಲಿಯ ಬಗ್ಗೆ ಎರಡು ಮಾತನ್ನು ಹೇಳ್ತಾರೆ. ಗಂಭೀರವಾದ ಮಾತು ವಿಕ್ಷಿಪ್ತವಾಗಿ ಹೇಳೋದು, ಅಲ್ಲೊಂದು ಇಲ್ಲೊಂದು ಹೇಳೋದು, ಎಲ್ಲ ಕೂಡಿಸಿಕೊಂಡಾಗ ಸರ್ವ ಮೂಲ ಆಗುತ್ತೆ, ಇಲ್ಲದ್ರೆ ಆಗೋದಿಲ್ಲ. ಸರ್ವ ಮೂಲ ಒಟ್ಟಿಗೆ ಸೇರಬೇಕದು. ಅಲ್ಲಿ ಹೇಳ್ತಾರೆ, ಅದರ ಪ್ರಭಾವದಿಂದ ಏನಾಗಿದೆ ಈಗ ಸಮುದ್ರ ಮಥನದಲ್ಲಿ ಏನೇನು ನಡೆದೋಯ್ತೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಮಾಡ್ತಾ, ಆ ಸಮಯದಲ್ಲಿ ಕಾಲಕೂಟ ವಿಷ ಬಂತು, ಅದೇ ಕಲಿ ಅಂತ ಹೇಳಿದ್ದಾರೆ. ಕಲೆಯ ಸ್ವರೂಪಂ ತದತೀವ ದುಸ್ಸಹ, ಕಲಿಯ ಸ್ವರೂಪವೇ ಕಾಲಕೂಟ ವಿಷ. ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ, ಜಗತ್ತನ್ನು ನುಗ್ತಕ್ಕಂಥ ವಿಷ ಅದು ಬಂತು. ಜಗತ್ತನ್ನು ವಿಷ ನುಂಗುತ್ತಾ ಅಂದರೆ, ಆ ಭೂಪಾಲ್ ಕಾರ್ಬೈಡ್ ಗ್ಯಾಸಿನ ಕಥೆ ನೋಡಿದ್ದೀರಲ್ಲ, ಎಷ್ಟು ಬದ್ದ ಇನ್ನೂ ಒದ್ದಾಡ್ತಿದ್ದಾರೆ ಜನ ಬಿಟ್ಟಿಲ್ಲ, ಅದು ದಶಕಗಳಾದರೂ ಅದು ಎಫೆಕ್ಟ್ ಹೋಗ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಭಯಾನಕ ಇರಬೇಕು. ಅದನ್ನು ನೋಡಿದ್ರೆ ಕಾಲಕೂಟ ಅಂತ ಹೇಳಿದ್ರೆ ಏನು ಗೊತ್ತಾ, ಅದಕ್ಕಿಂತ ದೊಡ್ಡ ವಿಷನೇ ಇಲ್ಲ. ದೈತ್ಯಾಧಮ ಕಲಿ, ಜೀವಾಧಮ ಕಲಿ, ಅವನ ಅಭಿಮಾನಿ ದೈತ್ಯ ಅದಕ್ಕೆ, ಅಂತ ಕಾಲಕೂಟ ವಿಷ ಬಂತು, ಜಗದ್ಗ್ರಾಸಿ ಜಗತ್ತನ್ನು ನಾಶ ಮಾಡ್ತಾ ಇದೆ. ಹಾಗೆಲ್ಲರೂ ಪ್ರಾರ್ಥನೆ ಮಾಡಿದರು ದೇವತೆಗಳೆಲ್ಲ. ಆಗ ಪರಮಾತ್ಮ ಏನು ಮಾಡಿ ಒದ್ದಾಡ್ತಿದ್ದಾರೆ, ಇಡೀ ಲೋಕ ತಲ್ಲಣಿಸ್ತಾ ಇದೆ. ಆಗ ನಾವೆಲ್ಲ ಕಥೆ ಕೇಳಿರ್ತೇವೆ, ರುದ್ರದೇವರು ಕುಡಿದ್ರು ಅಂತೇಳಿ, ರುದ್ರರು ಕುಡಿದಿದ್ದು ಹೌದು, ಆದರೆ ಪೂರ್ತಿ ಕುಡಿದವರಲ್ಲ, ಅದನ್ನು ಆಚಾರ್ಯ ಹೇಳ್ತಾರೆ. ಆ ಸಮಯಕ್ಕೆ ಪರಮಾತ್ಮ ವಾಯುದೇವರು ಹೇಳ್ತಾನೆ, ವಾಯುದೇವರೇ ನೀವು ಅದನ್ನು ಕುಡೀರಿ ಅಂತ ಹೇಳಿದರೆ, ವಾಯುದೇವರು ವಿಷ ಕುಡೀರಿ ಅಂತ ಹೇಳ್ತಾರೆ. ಹೇಳಿದ್ದಾರೋ ಅಪ್ಪ ಹೇಳ್ತಿರೋದು ಮಗನಿಗೆ, ಅಪ್ಪ ಹೇಗಿರ್ತಾನೆ, ತಾನು ಬೇಕಾದ್ರೆ ವಿಷ ಕುಡಿತಾನೆ, ಮಗನಿಗೆ ಕುಡಿಸೋದಿಲ್ಲ, ಅಥವಾ ಮಗ ಆಮೇಲೆ ಕುಡಿಸ್ತಾನೆ, ತಂದೆಗೆ ತಾನು ಕುಡಿಯೋದಿಲ್ಲ, ಮಗ ಜಾನ ಇರ್ತಾನೆ ತಾನು ಕುಡಿಯೋದಿಲ್ಲ, ಇದು ಪದ್ಧತಿ. ತಂದೆಗೆ ಅಷ್ಟು ಪ್ರೀತಿ ಇರುತ್ತೆ, ಪರಮಾತ್ಮ ಹೇಳಿಬಿಟ್ಟಲ್ಲ ಅಂತ ಕೇಳಿದರೆ ಕರೆಕ್ಟು. ಲೋಕದ ತಂದೆ ತಾಯಿ ಯಾತಕ್ಕೆ ಕುಡಿಸೋದಿಲ್ಲ ಅಂದರೆ ಮಕ್ಕಳು ಹಾಗಿರ್ತಾರೆ, ಕುಡಿಸೋದಿಲ್ಲ. ಪರಮಾತ್ಮನ ಮಗ ಹೇಗಿದ್ದಾರೆ ಗೊತ್ತಾ, ಅವರು ಅಮೃತ, ಅವರು ವಾಯು ಅನಿಲ ಅಮೃತಂ, ವಿಷ ಕುಡಿದ್ರೆ ಏನಾಗೋದಿಲ್ಲ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಕುಡಿಯಿರಿ ಅಂತ ಹೇಳಿದ್ದಾರೆ. ವಿಷ ಕುಡಿದ್ರೆ ಏನೂ ಆಗೋದಿಲ್ಲ ನಿಮಗೆ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಯಾವ ವಿಷ? ಕಾಲಕೂಟ ವಿಷ. ತಕ್ಷಣನೇ ವಾಯುದೇವರ ಕೈಲಿ ಹಿಡ್ಕೊಂಡ್ರಂತೆ, ವಾಯುರಥಾತ್ ಕರೇ ನಿಜೆ, ಕೈಲಿ ಹಿಡ್ಕೊಂಡು ಅದನ್ನು ತಾವು ತಕ್ಷಣ ಕುಡಿಯಲಿಲ್ಲ, ಅದನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಅದನ್ನು ಮಥನ ಮಾಡಿದರಂತೆ. ಕರೆಯ ವಿಮತ್ಯ ಅಸ್ತಬಲಂ ವಿಹಾಯ, ಅದರ ಶಕ್ತಿ ಕಡಿಮೆ ಮಾಡಿದರಂತೆ. ಅದು ಬಹಳ ಸುಲಭ, ಡೈಲ್ಯೂಟ್ ಮಾಡಿದರು ಅಂತ ಅರ್ಥ. ಶಕ್ತಿ ಕಡಿಮೆ ಮಾಡೋದು ಅಂದ್ರೇನು? ಡೈಲ್ಯೂಟ್ ಮಾಡೋದು. ಎರಡನೇ ಪ್ರಕ್ತಿ ಮೂರನೇ ಪ್ರಕ್ತಿ ಮಜ್ಜಿಗೆ ಆಗ್ತಾ ಹೋಗುತ್ತಲ್ಲ, ಆತೆ ಮಾಡ್ತಾ ಹೋಗಿಬಿಟ್ರೆ ಮುಗಿದು. ಜನ ಹೆಚ್ಚು ಬಂದಷ್ಟು ಸಾರಿಯೂ ಹಾಕ್ತಾರೆ, ಮಜ್ಜಿಗೆ ಹಾಕಬೇಕು ಅಂತೇನೇ ಇಲ್ಲ, ಯಾವುದಕ್ಕೆ ಬೇಕಾದ್ರೆ ಹಾಕ್ಬೋದು. ಆದರೆ ಇಲ್ಲೇನು ಮಾಡಿದ್ರು, ಡೈಲ್ಯೂಟ್ ಆಗ್ತಾ ಆಗ್ತಾ ಬಂತು. ಅದರಲ್ಲಿ ತಗೊಂಡಿದ್ದೇ ಹನಿ, ಅದನ್ನು ಡೈಲ್ಯೂಟ್ ಮಾಡಿದರು, ಅದನ್ನು ಪೂರ್ತಿ ಕೊಡಲಿಲ್ಲ. ಸ್ವಲ್ಪ ದದೌಸ ಕಿಂಚಿತ್ ಗಿರಿಶಾಯ ವಾಯು, ಎಲ್ಲ ಅರ್ಥ ಪಡ್ಕೋಬೇಕು. 99.99% ಅವ್ರ ಹತ್ರನೇ ಇದೆ, ತಗೊಂಡಿದ್ದು 0.1%, ಅದನ್ನು ಡೈಲ್ಯೂಟ್ ಮಾಡಿ ಅದರಲ್ಲಿ 0.1% ತಗೊಂಡು ರುದ್ರದೇವರಿಗೆ ಕೊಟ್ಟು ಅದನ್ನು ಅವರು ಕುಡಿತಾರೆ. ಎಂಥ ಮಕ್ಕಳು ಇವರು! ಪರಮಾತ್ಮನ ಮಗ ವಾಯುದೇವರು, ವಾಯುದೇವರ ಮಕ್ಕಳು ಇವರು. ಯಾ ಮಾರುತಾ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಹೂಮ ಭೂಮು. ವಾಯುಭಾರತೀಯರ ಮಕ್ಕಳು ರುದ್ರದೇವರು, ತಮ್ಮಗನೇ ಅವರು ಕೊಡ್ತಾರೆ. ಎಂತೆಂಥ ತಂದೆ ಮಕ್ಕಳಿದ್ದಾರೆ, ಯೋಚನೆ ಮಾಡಬೇಕು ಇವತ್ತು ಅಂದರೆ ಅದನ್ನು ಪರೀಕ್ಷೆ ಮಾಡಿ ತೋರಿಸ್ತಾರೆ ಹೇಗಿದ್ದಾರೆ ಅಂಥೇಳಿ. ಅವರು ಕುಡಿತಾ ಇದ್ದಾರೆ. ಅತ್ಯಲ್ಪ ಪಾನಾಚ್ಯ ಬಹೂವ ಶೂಲ ಶಿವಶ್ಯ ಶಿಷ್ಟಸ್ಯ ಕರಾವಶಿಷ್ಟಂ. ಸ್ವಲ್ಪ ಕುಡಿತಿರಲಿಕ್ಕೆ ಅವರು ತಲೆನೋವು ಬಂತಂತೆ. ನಿಪಾತಿತೋ ಮೂರ್ಛಿತ ಆಶುರುದ್ರಹ, ಅವರು ಕುಡಿದು ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಇದು ನಡೆದ ಕಥೆ, ಇದನ್ನು ಜನ ಕೇಳಿರ್ತಾರೆ, ಈ ಭಾಗ ಜನ ಕೇಳಿರ್ತಾರೆ. ಆದರೆ ವಾಯುದೇವರಿಗೆ ದೇವರು ಕೊಟ್ಟಿದ್ದು, ವಾಯುದೇವರು ಅದನ್ನು ಸ್ವಲ್ಪ ಮಾತ್ರ ತಗೊಂಡು ಡೈಲ್ಯೂಟ್ ಮಾಡಿಕೊಟ್ಟಿದ್ದು ಜನ ಕೇಳಿರೋದಿಲ್ಲ. ಇದು ರುದ್ರದೇವರು ಕುಡಿದ್ರು. ಇದು ಸಾಮಾನ್ಯ ಕೆಲಸ ಏನೋ, ಇಷ್ಟು ಕುಡಿಯೋ ಶಕ್ತಿಯೂ ಬೇರೆಯವರಿಗಿಲ್ಲ, ರುದ್ರದೇವರಿಗೆ ಆ ಶಕ್ತಿ ಇರೋದು ಅಷ್ಟೇ ಇದೆ. ಆ ಪೂರ್ತಿ ಕುಡಿಯೋದು ಅವರಿಗೆ, ಇವರಿಗೆ ಶಕ್ತಿ ಇದೆ. ಅಲ್ಲಿ ಭಾಗವತಲ್ಲಿ ಹೇಳ್ತಾರೆ, ಕೆಲವು ವಿಷಯಗಳನ್ನು ಹೇಳ್ತಾರೆ. ಪಾರ್ವತಿ ದೇವಿ ಕೇಳಿದ್ರಂತೆ, ಸ್ವಾಮಿ ವಿಷ ಕುಡಿತೀರಲ್ಲ, ಎಷ್ಟು ಭಯಾನಕ ವಿಷ ಇದು ಗೊತ್ತಾ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾರೆ, ಪಾರ್ವತಿಯ ಯೋಚನೆ ಇಲ್ಲ ನನಗೆ, ಯಾತಕ್ಕೆ ಗೊತ್ತಾ, ಪುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿಹಿ, ದೇವರು ಪ್ರೀತನಾಗಬೇಕು. ಇಷ್ಟು ಜನ ಒದ್ದಾಡ್ತಿದ್ದಾರೆ, ನಾನು ಅವ್ರು ಒಳ್ಳೆಯದು ಮಗ್ದು ಕುಡಿದ್ರೆ ಅಷ್ಟು ಜನಕ್ಕೆ ಒಳ್ಳೇದಾಗುತ್ತೆ, ಅದು ನನಗೆ ಸಾಕು ಅಂತ ಹೇಳಿದರು. ಪ್ರಿಯಣಯಾಮೋ ವಾಸುದೇವಂ, ಇದು ಅರ್ಥ ಮಗು. ರುದ್ರ ಎಷ್ಟು ಪುಣ್ಯಾತ್ಮರವರು, ಎಷ್ಟು ಮಹಾ ಕರುಣಾಳುಗಳು ರುದ್ರದೇವರು, ತಮಗೇನಾದರೂ ಪರವಾಗಿಲ್ಲ ಅಂತ ಕುಡಿದ್ರಂತೆ ನೀಲೋಶ್ಯ ಗಲಸ್ತದಾಸಿ, ಅವರ ಕಂಠ ನೀಲಕಂಠವಾಯಿತು. ಅದಕ್ಕೆ ನೀಲಕಂಠ ನೀಲಕಂಠ ಅಂತ ಹೆಸರು ಬಂದು ನೀಲಕಂಠ ಎದ್ದು ಕಾಣುತ್ತಂತೆ. ರುದ್ರದೇವರ ಮೈ ಬಣ್ಣ ಅಚ್ಚೆ ಬಿಳಿ ಬಣ್ಣ, ಅದಕ್ಕೆ ಸ್ಫಟಿಕಲಿಂಗ ಭಾರಿ ಪ್ರಿಯ ಅವರಿಗೆ ಸ್ಫಟಿಕ, ಅಚ್ಚೆ ಬಿಳಿ ಬಣ್ಣ, ಈ ಕಪ್ಪು ಎದ್ದು ಕಾಣು ಕಾಂಟ್ರಾಸ್ಟ್ ಗಂಟ ಕಾಣುತ್ತೆ ಅಂತ ಹೇಳ್ತಾರೆ. ಅದು ಅವರಿಗೆ ದುಃಖ ಆಗಲಿಲ್ಲ, ಖುಷಿ ಕೊಡುತ್ತೆ. ಯಾಕೆ, ಎಷ್ಟು ಜಾಗದ ಸಂಕೇತ ಇದು, ಖುಷಿಯಾಯಿತು. ಮುಂದೆ ಸ್ವಲ್ಪ ಕೆಲವು ಬಿತ್ತಲ್ಲ ವಿಷ, ಅವ್ರ ಕೈಯಿಂದ ಜಾರಿ ಬಿತ್ತಲ್ಲ, ಅದನ್ನೆಲ್ಲ ಆಗಿನ ಕಾಲಕ್ಕೆ ಹಾವು ಚೇಳೆಲ್ಲ ನೆಕ್ಕಿದ್ರಂತೆ. ಎಷ್ಟೋ ಕೋಟಿ ಕೋಟಿ ವರ್ಷದಿಂದ ಕಥೆ ಇದು. ಇವತ್ತು ಹಾವು ಕಡಿದ್ರೆ ಮನುಷ್ಯ ಸಾಯ್ತಾನೆ ಅಂತ ತಿಳ್ಕೊಂಡ್ರೆ ಎಷ್ಟು ವಿಷ ಇರಬಹುದು ಲೆಕ್ಕ ಹಾಕಿ. ರುದ್ರದೇವ ಕೈಲಿರೋ ಡೈಲ್ಯೂಟ್ ಟೆಸ್ಟ್ ಬಿಟ್ಟನೇ ಆಗಿದೆ. ಇನ್ನು ವಾಯುದೇವರ ಕೈಲಿ ವಿಷ ಆಗಿರ್ಬೋದು, 99.99% ಬೇರೆ. ಅದನ್ನು ವಾಯುದೇವರು ಏನ್ ಮಾಡಿದ್ರು ಇವತ್ತು, ಆಮೇಲೆ ಅದಿಷ್ಟು ಒಟ್ಟಿಗೆ ಕುಡಿದ್ಬಿಟ್ರಂತೆ, ಹಾಗೆ ಒಂದೇ ಸತ್ತಿ ಕುಡಿದ್ರಂತೆ. ತದುತಾಸ್ಯ ಜೀರ್ಣಂ, ಅದಿಷ್ಟು ಜೀರ್ಣ ಮಾಡಿಕೊಂಡ್ರಂತೆ. ಎಂಥ ವಾಯುದೇವರ ಮಹಿಮೆ ಇದು! ಇಂಥ ಮಹಿಮೆ ನೋಡಿದಾಗ ವಾಯುದೇವರನ್ನು ಧೈರ್ಯವಾಗಿ ನಾವು ಮಾತರಮೇ ಮಾತರಿಶ್ವನ್ ಪಿತರ ತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ, ಆ ಮಾತನ ಅರ್ಥ ಆಗುತ್ತೆ. ಅದು ವಾಯುಸ್ತುತಿ ಹೇಳೋದಕ್ಕೆ ಭಕ್ತಿ ಬರುತ್ತೆ. ಎಂಥ ಸಾಮರ್ಥ್ಯ! ಕಷ್ಟ ಪ್ರಶ್ನೆ ಬಂತು, ಎಲ್ಲಿ ಕಥೆ ತಂದ್ರಿ ನೀವೀಗ? ನಾವ್ಯಾರು ಕೇಳೇ ಇಲ್ಲ ಅಂದ್ರೆ ನೀವೇನು ಬಹಳ ಕೇಳಿದ್ದೀರಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋದಷ್ಟು, ಬಯೋದಷ್ಟೇ ಜಾಸ್ತಿ ಗೊತ್ತಿಲ್ಲ ನಮಗೆ. ಇದು ಎಲ್ಲಿದೆ ಗೊತ್ತಾ? ವೇದದಲ್ಲಿ ಬಂದಿದೆ ಅಂತ ಆಚಾರ ಹೇಳ್ತಾರೆ. ಇದನ್ನು ಇಲ್ಲಿ ಇಷ್ಟು ಹೇಳಿಬಿಡ್ತಾರೆ. ಋಗ್ಭಾಷೆಯಲ್ಲಿ ಹೇಳಬೇಕಾದ್ರೆ, ವಾಯುರಸ್ಮ ಉಪಾಮಂತತ್ ಪಿನಷ್ಟಿ ಸ್ಮ ಪುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಭಿವತ್ಸಹ. ಕೇಶಿ ಸೂಕ್ತ ಅಂತ ಅದಕ್ಕೆ ಹೆಸರು. ವಾಯುದೇವರು ಕುಡಿದ್ರು ಅಂತ ಸ್ಪಷ್ಟ ಬಂದಿದೆ ಇಲ್ಲಿ. ಕೇಶಿ ವಿಷಸ್ಯ ಪಾತ್ರೇಣ ರುದ್ರದೇವರ ಜೊತೆಗೆ ಕುಡಿದ್ರು ಅಂದರೆ ರುದ್ರದೇವರ ಅಪ್ರಧಾನ ಸಹಯುಕ್ತೇ ಅಪ್ರಧಾನೆ, ಪ್ರಧಾನ ವಾಯುದೇವರು ಕುಡಿದ್ರು ಅಂತ ಹೇಳೋದ್ರಿಂದ ಋಗ್ವೇದಕ್ಕೆ ಸಂಬಂಧಪಟ್ಟ ಕಥೆ. ಆದ್ದರಿಂದ ಇದು ಪುರಾಣದಲ್ಲಿ ಬಂದಿಲ್ಲ ಅಂತ ಅನ್ಕೋಬೇಡಿ, ಅಲ್ಲಿ ಬಂದಿದೆ. ಅಷ್ಟಕ್ಕೆ ಬಿಡೋದಿಲ್ಲ ಆಚಾರ್ಯ ಇದರಲ್ಲಿ ಅಷ್ಟಮಸ್ಕಂದ ಭಾಗವತದಲ್ಲಿ ಪದ್ಮಪುರಾಣ ಕೋಟ್ ಮಾಡ್ತಾರೆ. ಪದ್ಮಪುರಾಣ ಕೋಟ್ ಪುರಾಣದಲ್ಲೂ ಬಂದಿದೆ ಅಂತ ಹೇಳ್ತಾರೆ. ಇನ್ನು ವ್ಯಾಖ್ಯಾನಕಾರರು ಬೇಕಾದಷ್ಟು ಆಧಾರಗಳನ್ನು ಕೊಟ್ಟುಬಿಟ್ಟು ಎಷ್ಟು ಪುರಾಣದಲ್ಲಿ ಬಂದಿದೆ ನೋಡಿ ಅಂತ ತೋರಿಸ್ತಾರೆ. ಆದ್ದರಿಂದ ಇದು ಮೂಲತಃ ಸತ್ಯವಾದ ಕಥೆ, ಜನ ಗೊತ್ತಿದ್ದಿಲ್ಲ ಅಂತೆ. ಅದು ಕೇಶಿ ಸೂಕ್ತ. ಕೇಶಿ ವಿಷಸ್ಯ ಪಾತ್ರೇಣ ಅಂತಿದೆ. ಕೇಶಿ ಕುಡಿದ್ರೆ ವಾಯುದೇವ್ ಕುಡಿದ್ರೆ ಅಂತ ಹೇಗಾಗುತ್ತೆ ಅಂತ ಕೇಳಿದರೆ, ಯಾಸ್ಕ ನಿರುಕ್ತದೊಳಗೆ ಕೇಶಿ ಅಂದರೆ ವಾಯು ಅಂತ ಅರ್ಥ ಬರೀತಾರೆ. ಕೇಶಿ ಅಂದರೆ ವಾಯು ಅಂತ ಅರ್ಥ ಬರೆದಾಗ ವಾಯುದೇವರು ಕುಡಿದ್ರೆ ಸ್ಪಷ್ಟವಾಗಿ ನಿರುಕ್ತ ಅಂದರೆ ಅದು ಇಟ್ಕೊಂಡೆ ವೇದ ಓದಬೇಕು. ನಾವು ವ್ಯಾಸ ನಿರುಕ್ತ ನಮಗೆ ಸಿಕ್ಕಿಲ್ಲ, ಆಚಾರ ಕೋಟ್ ಮಾಡ್ತೇವೆ. ಯಾಸ್ಕ ನಿರುಕ್ತ ಇವತ್ತು ಎಲ್ಲರೂ ಓದೋದು. ಅವ್ರು ಬರೀತಾರೆ ಕೇಶಿ ಅಂದರೆ ವಿಷ್ಣುರುವ ವಾಯುರುವ ಅಂತ ಹೇಳ್ತಾರೆ. ವಿಷ್ಣುವಿಗೂ ಕೇಶಿ ಅಂತಾರೆ, ವಾಯುವಿಗೂ ಕೇಶಿ ಅಂತಾರೆ. ಆದ್ದರಿಂದ ವಾಯುದೇವರು ಪ್ರಧಾನವಾಗಿ ಕುಡಿದ್ರು, ರುದ್ರದೇವರು ಸ್ವಲ್ಪ ಕುಡಿದ್ರು ಅಂತ ಅರ್ಥ. ಇದು ನಿಶ್ಚಿತವಾಗಿ ತಿಳಿತಕ್ಕಂಥ ವಿಚಾರ. ವಾಯುದೇವರ ತಲೆನೋವು ಬರಲಿಲ್ಲ, ಮೂರ್ಛೆ ಬರಲಿಲ್ಲ, ಕೊನೆಗೆ ಕಂಠ ವಿಕಾರನೂ ಆಗಲಿಲ್ಲ. ಪೀತ್ವಾ ವಿಕಾರೋ ನವಭೂವ ವಾಯೋಹೋ. ಈಗೆಲ್ಲ ಯೋಚನೆ ಮಾಡ್ತಾ ಹೋದರೆ ವಾಯುಜೀವೋತ್ತಮತ್ವ ಸ್ಪಷ್ಟವಾಗಿ ತಿಳಿಯುತ್ತೆ. ಇಂಥ ವಾಯುದೇವರನ್ನು ಜೀವೋತ್ತಮರು ಅಂತ ಕರೀಬೇಕು. ಕುಡಿದ ವಾಯುದೇವರು ಪೂರ್ತಿ, ಅವರು ಜೀವೋತ್ತಮರು. ಕುಡಿಸಿದ ವಿಷ್ಣು ಸರ್ವೋತ್ತಮ, ಸ್ವಲ್ಪ ಕುಡಿದ ರುದ್ರದೇವರು ಮನೋನಿಯಾಮದು. ಇದು ತಾರತಮ್ಯ ಕ್ರಮದಲ್ಲೇ ಬರ್ತಿರೋದು. ಈಗೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಮುಂದೆ ಸಮುದ್ರ ಮಂಥನ ಕಥೆ ನಮಗೆ ಅಷ್ಟು ಬೇಡ, ಇದನ್ನು ತಗೊಳ್ಬೇಕೀಗ. ಇಂಥ ಕಾಲಕೂಟ ಯಾವಾಗ ಜೀರ್ಣವಾಯಿತು, ಈಗ ವಾಯುದೇವ ನೆನೆಸ್ಬೇಕು ನಾವೀಗ. ಅಕಸ್ಮಾತ್ ವಾಯುದೇವ ವಿಷ ಕುಡಿದೇ ಹೋದರೆ ಜಗತ್ತಿನ ಗತಿ ಏನಾಗ್ತಿತ್ತು ಯೋಚನೆ ಮಾಡಬೇಕು. ಜಗತ್ತಿನ ಗತಿ ಏನಾಗಬಹುದಾಗಿತ್ತು? ಯಾವ ಜಗತ್ತು ಮುಂದುವರಿತಾನೆ ಇರಲಿಲ್ಲ, ಸರ್ವನಾಶವಾಗ್ತಾ ಇತ್ತು. ಆ ವಿಷಕ್ಕೆ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ, ಬ್ರಹ್ಮದೇವರ ವರ ಅಂತ ಹೇಳ್ತಾರೆ. ಬ್ರಹ್ಮದೇವರ ವರ ಕಲಿಗೆ, ಅವನ ಅಭಿಮಾನಿ ದೈತ್ಯ, ಅದರಿಂದ ಆ ಶಕ್ತಿ ಇತ್ತು ಅದಕ್ಕೆ. ಅದೇ ಕಲಿ ಏನು ಮಾಡ್ತಾನೀಗ? ಸ್ವಾಮಿ ದೇವರು ಪ್ರಾರ್ಥನೆ ಮಾಡ್ತಾರೆ. ಆ ಕಲಿ ಈಗ ಬ್ರಹ್ಮದೇವರ ವರದಿಂದಾಗಿ ಅವಧ್ಯನಾಗಿ ಬಿಟ್ಟಿದ್ದಾನೆ. ಅವನು ಎಲ್ಲರ ಒಳಗೆ ಪ್ರವೇಶ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಹೊರಗಂತೂ ಫೇಲ್ ಆದ ಅವನು, ಹೊರಗೇನೋ ಮಾಡಲಿಕ್ಕಾಗಲಿ, ಒಳಗೆ ಎಂಟ್ರ್ ಆಗಿಬಿಟ್ಟಿದ್ದಾನೆ. ಎಲ್ಲಿವರೆಗೂ ಗೊತ್ತಾ? ರುದ್ರದೇವರೊಳಗೆ ಪ್ರವೇಶ ಮಾಡಿ ಕದಾಗಮಾನ್ ದುರಾಗಮನ ರಚನೆ, ಬಾಚುಪತಾದಿಗಳನ್ನು ರಚನೆ ಮಾಡಿಸಿಬಿಟ್ಟಿದ್ದಾನೆ. ಕಲಿ ದಾರಿ ತಪ್ಪಿಸ್ತಾ ಇದ್ದಾನೆ. ಎಲ್ಲರ ಮನಸ್ಸೊಳಗೆ ಅಜ್ಞಾನ ಮಿಥ್ಯಾ ಮತಿರೂಪ ತೋಸೌ ಪ್ರಬಾಧತೆ ಅಸ್ಮಾನ್, ಆಮೇಲೆ ಪ್ರಬಾಧತೆ ಓಡಾಡಿಸ್ತಾ ಇದ್ದಾನೆ ದೇವತೆಗಳನ್ನು ಕೂಡ. ರುಜುಗಳನ್ನು ಬಿಟ್ಟರೆ ಉಳಿದವರೆಲ್ಲ ಕಲಿಗೆ ಹಾಕೊಂಡು ಒಳಗಾಗ್ತಕ್ಕಂಥವರೇ. ಈ ಸಮಯದಲ್ಲಿ ನೀವೊಬ್ಬನೇ ಸಮರ್ಥ, ನಾರಾಯಣ ನೀನೊಬ್ಬನೇ ಸಮರ್ಥ. ಭೂಲೋಕದಲ್ಲಿ ಅಜ್ಞಾನ ತುಂಬಿ ಹೋಗಿಬಿಟ್ಟಿದೆ, ಅದು ನಾಶ ಆಗಬೇಕು. ಮಿಥ್ಯಾಜ್ಞಾನ ನಾಶವಾಗಬೇಕು, ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಇದಿಷ್ಟು. ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯಂ. ಆ ಕ್ಷಣಕ್ಕೆ ಪರಮಾತ್ಮ ಅಂಗೀಕಾರ ಮಾಡ್ತಾನೆ, ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ. ಅದು ಮುಂದಿನ ಕಥೆ. ಇದರಿಂದ ಏನಾಯಿತು ಅಂದರೆ, ವ್ಯಾಸಾವತಾರ ಯಾತಕ್ಕಾಯಿತು ಅಂದರೆ ಬೇರೆ ಯಾರಿಂದರೂ ಅಸಾಧ್ಯವಾದ ಕೆಲಸ ಅದು. ಮಧ್ವಾವತಾರ ಆಜ್ಞಾ ಮನ್ನೇರಧಾರಿಯ, ಅದು ದೇವತೆಗಳ ಪ್ರಾರ್ಥನಾ ಅನ್ಯೈರಧಾರ್ಯವಾದದ್ದು. ಬೇರೆ ಯಾರೂ ಮಾಡಕ್ಕೆ ಬರೋದಿಲ್ಲ. ಸ್ವತಂತ್ರ ವೇದವ್ಯಾಸ ದೇವರು, ನಾರಾಯಣ ದೇವರು ಮಾತ್ರ ಅವತಾರ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಲಿಂಕ್ ಕೊಡ್ತಾರೆ. ಬ್ರಹ್ಮದೇವರ ಮಕ್ಕಳು ವಶಿಷ್ಠ ಮುನಿಗಳು, ವಶಿಷ್ಠ ಮುನಿಗಳ ಮಕ್ಕಳು ಶಕ್ತಿ ಅಂತೇಳಿ, ಶಕ್ತಿ ಮುನಿಗಳ ಮಕ್ಕಳು ಪರಾಶರ ಮುನಿಗಳು. ಅವರು ವಿಶೇಷವಾಗಿ ದೇವರನ್ನು ಆರಾಧನೆ ಮಾಡಿಬಿಟ್ಟು ವರ ತಗೋತಾರೆ. ನನಗೆಂಥ ಪರಮಾತ್ಮ, ನೀನು ಮಗನಾಗಿ ಹುಟ್ಟಬೇಕು ಅಂತ ವರ ಕೇಳಿದ್ರಂತೆ ಪರಮಾತ್ಮ ಕೊಟ್ಟುಬಿಡು, ತಥಾಸ್ತು ಅಂತ ಹೇಳುತ್ತಾರೆ. ಆಮೇಲೆ ಹೇಳ್ತಾರೆ, ಪರಾಶರರೇ ನಿಮ್ಮ ಮಗ ನಾನು ಹುಟ್ಟುತ್ತೇನೆ, ನೀವೀಗ ಯಮುನಾ ದ್ವೀಪಕ್ಕೆ ಹೋಗಿ, ಅಲ್ಲಿ ಒಬ್ಬ ಸತ್ಯವತಿ ಅಂತ ಇರ್ತಾಳೆ, ಅವಳ ಮಗನಾಗಿ ಹುಟ್ಟುತ್ತೇನೆ ನಾನು, ಅಲ್ಲಿ ಹೋಗಿ ಅಂತ ಕಳಿಸಿದ್ರಂತೆ. ಇತೀರಿತಶ್ಚಕ್ರಧರೇಣ ತಾಂ ಮುನಿಹಿ ಜಗಾಮ ಮಾರ್ತಂಡ ಸುತಾಂ ಸಮುದ್ರಗಾಂ ಉತ್ತಾರಯಂತಿ ಮಥ ತತ್ರ ವಿಷ್ಣು ಪ್ರಾದುರ್ಬಭೂವಾಶು ವಿಶುದ್ಧ ಚಿದ್ಘನ. ಅಲ್ಲಿಗೆ ಹೋಗ್ತಾರೆ. ಅಂಬಿಗರ ಹೆಣ್ಣಾಗಿ ಸತ್ಯವತಿ ದೇವಿ ಇದ್ದಾಳಾಗಿ. ಸತ್ಯವತಿ ದೇವಿಯ ಕಥೆ ಮುಂದೆ ಬರುತ್ತೆ, ಇಲ್ಲೇ ಹೇಳಿಬಿಟ್ರು ಆಯ್ತು. ಒಬ್ಬ ಉಪರಿಚರ ಅಂತ ಒಬ್ಬ ರಾಜ ಇದ್ದ, ಉಪರಿಚರ ಬಸು. ಆತನಿಗೆ ವಿಶೇಷವಾದ ಪ್ರಸಂಗ ಒದಗಿತ್ತು. ಹೊಸದಾಗಿ ಮದುವೆಯಾಗಿತ್ತ ರಾಜನಿಗೆ, ಹೊಸದಾಗಿ ಮದುವೆಯಾಗಿತ್ತು. ಇದ್ದಕ್ಕಿದ್ದ ಹಾಗೆ ಮಹಾಭಾರತದಲ್ಲಿ ಅದರ ಕಥೆಯೆಲ್ಲ ಬರುತ್ತೆ. ಆಚಾರ ಸೂಕ್ಷ್ಮವಾಗಿ ಹೇಳಿಬಿಡ್ತಾರೆ ಕಥೆನ. ಮದುವೆ ಆದ ದಿವಸನೇ ಮಾಡಿ ಸಂಭ್ರಮದಿಂದ ಆತ ಗೃಹಸ್ಥಾಶ್ರಮದ ಯೋಚನೆ ಮಾಡ್ತಾ ಇದ್ದ. ಆಗ ಋಷಿಮುನಿಗಳೆಲ್ಲ ಬಂದು ಕೇಳಿಕೊಂಡ್ರು, ರಾಜ ತುಂಬ ಅನಾಹುತವಾಗಿದೆ, ಈ ಕ್ರೂರ ಪ್ರಾಣಿಗಳಿಂದ ತಪಸ್ ಮಾಡೋದು ಭಾರಿ ಕಷ್ಟ ಆಗಿದೆ, ದಯವಿಟ್ಟು ನೀನು ಬರಬೇಕು, ಭೇಟಿ ಆಡಬೇಕು, ಪ್ರಾಣಿ ನಿಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಇಲ್ಲಿ ರಾಜರು ಹೇಗಿದ್ದಾರೆ ನೋಡಬೇಕು. ಒಂದು ಕಡೆಗೆ ಮದುವೆಯಾದ ಹೊಸ್ತು ಅಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ, ಅವರಿಗೆ ಸಂಸಾರ ಮುಖ್ಯ ಆಗಲಿಲ್ಲ, ಪ್ರಜಾರಕ್ಷಣೆ ಮುಖ್ಯ ಆಯಿತು. ತಕ್ಷಣ ಹೊರಟುಬಿಟ್ಟನು. ಅದಕ್ಕೆ ಅವರಿಗೆ ರಾಜರು ಅಂತ ಹೆಸರು. ತಮ್ಮ ಸುಖ ದೊಡ್ಡದಲ್ಲ, ಪ್ರಜೆಗಳ ಸುಖ ದೊಡ್ಡ. ತಕ್ಷಣ ಹೊರಟು ಬಿಡ್ತಾರೆ. ಅಲ್ಲಿ ಹೋಗ್ತಾನೆ, ಬೇಟೆಯಾಡ್ತಾನೆ, ಎಲ್ಲ ಮುಗಿಸ್ತಾ ಇರ್ತಾನೆ. ಆಗ ಅವನಿಗೆ ಬೇಟೆಯಾಡಿ ಗೆದ್ದು ಬಿಟ್ಟ, ಸುರಕ್ಷಿತವಾಗಿದ್ದಾನೆ. ಆಗ ಅವನ ಹೆಂಡತಿಯ ಬಗ್ಗೆ ಮನಸ್ಸಲ್ಲಿ ಯೋಚನೆ ಶುರುವಾಯಿತು. ಪಪಾತ ಭಾರ್ಯಾಂ ಮನಸಾಗತಸ್ಯ. ಆ ಸಮಯಕ್ಕೆ ಅವನ ಹೆಂಡತಿ ಸ್ಮರಣೆ ಮಾಡಿಕೊಂಡ ತಕ್ಷಣ ಅವನಿಗೆ ರೇತಸ್ಕರಣವಾಯಿತು. ಅದನ್ನು ತಚ್ಚೇನ ಹಸ್ತೇ ದದು, ಒಂದು ಗಿಡಗನ ಕೈಯಲ್ಲಿ ಕೊಟ್ಟು, ಎಂಥ ಯೋಗಿಗಳವರೆಲ್ಲ ಪುಣ್ಯಾತ್ಮರು, ಕೊಟ್ಟು ಇದನ್ನು ನನ್ನ ಹೆಂಡತಿ ತಲುಪಿಸೋದು ಕೊಟ್ಟನಂತೆ ರೇತಸ್ಸನ್ನು. ಆ ಗಿಡಗ ತಗೊಂಡು ಬರ್ತಾ ಇದೆ ಮೇಲುಗಡೆಗೆ. ಅದು ಪಕ್ಷಿಗಳ ಕೈಲಿ ಹ್ಯಾ ಕೆಲಸ ಮಾಡಿಸೋ ಶಕ್ತಿ ಇತ್ತು ಯೋಗಿಗಳಿಗೆ. ತಗೊಂಡು ಬರ್ತಾ ಇದ್ದಾನೆ. ಆಗ ಯಮುನಾ ನದಿಯ ಮೇಲೆ ಹಾರತಾ ಇದೆ ಪಕ್ಷಿ, ಯಮುನಾ ನದಿಯ ಮೇಲೆ ಹಾರತಾ ಇದೆ. ಆವತ್ತಿಗೆ ಸರಿಯಾಗಿ ತದನ್ನೇನತು ಯುದ್ಧತಃ ಅಪತತ್, ಇನ್ನೊಂದು ಗಿಡಗ ಬಂತು. ಎರಡು ಕೂಡ ಫೈಟಿಂಗ್ ಶುರು ಮಾಡಿದ್ರು ಆಕಾಶದಲ್ಲೇ. ಎರಡು ಯಾಕೆ, ಕೈಲಿ ಏನೋ ಇದೆಯಲ್ಲ, ತನಗಬೇಕು ಅಂತದ್ದು ತನಗಬೇಕು ಅಂತಿದ್ದು. ಆ ಗಲಾಟೆ ಒಳಗೆ ರೇತಸ್ ನೀರೊಳಗೆ ಬಿದ್ದುಬಿಡ್ತು. ಮುಂದೆ ಅದ್ರ ಕಥೆ ಮುಗೀತು. ಒಂದು ಮೀನು ಜಗ್ರಾಹ ತಾಮ್ ಮತ್ಸ್ಯವಧೂಹು, ಒಂದು ಹೆಣ್ಣು ಮೀನು ನುಂಗಿಬಿಡ್ತದಲ್ಲ, ಅದು ಅಲ್ಲೇ ಒಂದು ಗರ್ಭ ಬಿಡುತ್ತೆ. ಅದಕ್ಕೆ ಅಮೋಘ ರೇತಸ್ಗಳು ಅಂತ ಅವ್ರಿಗೆ ಹೆಸರು. ಅವ ಏನಾಯ್ತಂತೆ, ಒಬ್ಬ ಬೆಸ್ತನ ಕೈಲಿ ಸಿಕ್ತು, ಅವನು ಕೊಯ್ದು ನೋಡ್ತಾನೆ, ಟ್ವಿನ್ಸ್, ಒಂದು ಗಂಡು ಒಂದು ಹೆಣ್ಣು ಮಗು ಕಾಣಿಸ್ತದೆ ಅದರಲ್ಲಿ, ಒಂದು ಗಂಡು ಒಂದು ಹೆಣ್ಣು. ತಕ್ಷಣ ಅದು ದಾಶರಾಜ ನೋಡ್ದ, ನಮ್ಮಲ್ಲಿ ಒಂದು ನಿಯಮ ಉಂಟು, ನಿಮ್ಮ ಸೈಟೇ ಇರಬಹುದು, ಅಗಿಲಕ್ಕೆ ಹೋಗ್ತಿರ್ತೀರಿ, ಅಕಸ್ಮಾತ್ ಏನಾದರೂ ಅಲ್ಲಿ ನಿಧಿ ಸಿಕ್ಕರೆ ನಾವು ತಗೊಳ್ಬಾರ್ದು, ಸರ್ಕಾರಕ್ಕೆ ಕೊಡಬೇಕು ಅಂತ ನಿಯಮ ಉಂಟು, ರಾಜನಿಗೆ ಒಪ್ಪಿಸ್ಬೇಕಾದ್ರೆ. ನಾವು ಹೇಳೋದೇ ಇಲ್ಲ, ಅದರಿಂದ ಯೋಚನೆ ಇಲ್ಲ, ಮನುಷ್ಯ ಹೇಳಿ ಕೂಡ ಹೇಳೋದಿಲ್ಲ. ಅಲ್ಲಿ ಏನೇ ಇದ್ರು ಮೇಲಿಂದಷ್ಟೇ ಸೇರಿದ್ದು, ಒಳಗೇನು ಸಿಕ್ಕರು ಹಕ್ಕಿಲ್ಲ ಅಂತ ಹೇಳಿಬಿಡ್ತಾರೆ. ಇವತ್ತಿಗೂ ಕೂಡ ಕಾನೂನು ಅಂದರೆ ಕೇಸ್ ಹಾಕ್ಬೋದು, ಆ ರೀತಿಯ ದುರುಪಯೋಗ ಮಾಡಿಕೊಂಡು ಕೇಸ್ ಹಾಕ್ಬೋದು. ಇದೇ ಕಾರ್ಯದಲ್ಲಿ ಕೇಸ್ ಬೇಕಿದ್ದಿಲ್ಲ ಅವರಿಗೆ, ಧರ್ಮ ಬೇಕಾಗಿತ್ತು. ಸೀದ ಒಯ್ದ ಎರಡು ಮಕ್ಕಳನ್ನು ಕೊಟ್ಟ. ರಾಜ ಇದು ನೋಡು ಯಾರು ಮಕ್ಕಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದ. ರಾಜ ತಕ್ಷಣ ನೋಡ್ದ, ಎಷ್ಟೋ ದಿವಸ ಆಗಲೇ ಸ್ವಲ್ಪ ದಿವಸ ಆಗೋಗ್ಬಿಟ್ಟಿತ್ತಲ್ಲ, ಏನಾಯ್ತು ಗೊತ್ತಿದ್ದಿಲ್ಲ, ಏನು ನೋಡ್ತಾನೆ, ತಕ್ಷಣ ಗುರುಸ್ಬಿಟ್ಟೆ, ನನ್ನ ಮಕ್ಕಳು ಅಂತ ಗೊತ್ತಾಯ್ತಂತೆ. ಯಾಕೆ ಚಕ್ರವರ್ತಿ ಲಕ್ಷಣದ ಮಗ ಇದ್ದಾನೆ, ಅವಳು ನೋಡಿದ್ರೆ ಬರೀ ಸುಂದರಿ ಲಕ್ಷಣವತಿಯಾದ ಮಗಳಿದ್ದಾಳೆ. ತುಂಬ ಖುಷಿ ಆಯ್ತಾ ತನಗೆ. ಹೇಳಿದ, ಎಷ್ಟು ಪ್ರಾಮಾಣಿಕ ಇದ್ದಿ ದಾಸರಾಜ ನೀನೀಗ, ಇಂಥ ಸಾಮಾನ್ಯವಾಗಿ ಇಂಥ ವಿಚಾರವನ್ನು, ಅದು ಅಮೂಲ್ಯ ಮಕ್ಕಳು ಸಿಕ್ಕಿದ್ದಾರೆ, ಹೀಗೆಲ್ಲ ಬಿಟ್ಕೊಳ್ಳೋಕೆ ತುಂಬ ಅಸಾಧ್ಯವಾದ ಕೆಲಸ, ತುಂಬ ಸಂತೋಷವಾಗಿದೆ. ಅದಕ್ಕೆ ನನಗೆ ಗಂಡು ಮಗು ಸಾಕು, ಹೆಣ್ಮಗು ನೀನೇ ಇಟ್ಕೊಂಡು ಕೊಟ್ಟುಬಿಟ್ಟನು, ಬೇರೆ ಏನೋ ಕೊಡಲಿಲ್ಲ, ಹೆಣ್ಮಗುನೇ ಕೊಟ್ಟುಬಿಟ್ಟನಂತೆ. ಸ್ವೀಕಾರ ಮಾಡ್ತಾನೆ. ನೂರಾರು ವರ್ಷಗಳಿಂದ ಹೆಣ್ಮಗು ಕೊಟ್ಟ ಅಂತ ನಮಗೆ ಸಂತೋಷ ಆಗ್ತಿರಲಿಲ್ಲ, ಗಂಡ್ಮಗು ಕೊಡಬಾರ್ದಾಗಿತ್ತು ಅನ್ನೋ ಕಾಲ ಬರ್ತಿತ್ತು. ಈಗ ಹೆಣ್ಮಗುನೇ ಭಾರಿ ಕಡಿಮೆ ಆಗಿಬಿಟ್ಟಿದ್ದಾರೆ, ಆದ್ದರಿಂದ ಹೆಣ್ಮಗು ಒಟ್ಟರೆ ಭಾರಿ ಸಂತೋಷ ಪಡೋ ಕಾಲ ಬಂದಿದೆ. ಈಗಾಗಲೇ ಕಾಲ ಪೂರ್ತಿ ಬದಲಾಗಿಬಿಡ್ತಾ ಇದೆ, ಇಷ್ಟು ದಿವಸದಲ್ಲೇ ಬದಲಾಗ್ತಿದೆ. ಆ ಗಂಡಸರ ಸಂಖ್ಯೆ ಭಾರಿ ಹೆಚ್ಚಾಗಿಬಿಟ್ಟು ಹೆಂಗಸರು ಕಡಿಮೆ ಆಗಿಬಿಟ್ಟಿದೆ ಈಗಾಗಲೇ. ಎಷ್ಟೋ ಜನ ಹೋಗ್ತೀವಿ, ಎಲ್ಲಿ ನೋಡಿದ್ರು ಕೂಡ ಆಚಾರ್ಯರೇ, ಹಿಂದೆಲ್ಲ ಮಗನಿ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ರು, ಈ ಮಗನಿ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಉಲ್ಟಾಪಲ್ಟಾಗಿಬಿಟ್ಟಿದೆ ಕಾಲ. ಅದರ ದುರುಪಯೋಗ ಪಡಿತಿದ್ದಾರೆ ಈ ಮಧ್ಯೆ ಅವರು. ಆದ್ರಿಂದಾಗಿಯೇ ವಿಚಿತ್ರ ರೀತಿಯಲ್ಲಿ ಮುಂದೆ ಸಂಸಾರ ಅಸ್ತವ್ಯಸ್ತವಾದ ಕಾಲ ಬಂದು ಹೋಗಿಬಿಟ್ಟಿದೆ. ಅಂತೂ ಕೂಡ ಆ ಹೆಣ್ಮಗು ಹೆಣ್ಮಗು ನೋಡಲಿಲ್ಲ, ಲಕ್ಷಣವಾದ ಮಗು. ಅದಕ್ಕೆ ಆಚಾರ ಹೇಳುತ್ತಾರೆ, ಹೆಣ್ಣು ಗಂಡು ದೊಡ್ಡದಲ್ಲ, ಯೋಗ್ಯರಾಗಬೇಕು ಮಕ್ಕಳು. ನೋಡಿದ ಜೋಪಾನ ಮಾಡಿಬಿಟ್ಟ, ಅವಳೇ ಸತ್ಯವತಿ ಅಂದ್ರೆ ಆಕೆಯೇ ಸತ್ಯವತಿ. ಆ ಗಂಡು ಮಗು ಇತ್ತಲ್ಲ ಸತು ಮತ್ಸರ ವಿರಾಟ ರಾಜ ಆತನೆ ಅಂತ ಹೇಳ್ತಾರೆ. ಆ ಗಂಡು ಮಗನೇ ವಿರಾಟ ರಾಜ, ಹೆಣ್ಣು ಮಗನೇ ಸತ್ಯವತಿ ದೇವಿ. ಈಕೆ ಯಾರಾಯ್ತು ಅಂತ ಕೇಳಿದರೆ, ಯಾ ಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತಿ, ಹಿಂದಿನ ಇದರಲ್ಲಿ ಆಕೆ ಒಬ್ಬ ಅಮೂರ್ತ ಪಿತೃಗಳ ಮಗಳಾಕೆ, ಅಥವಾ ಪಿತೃಕನ್ಯಾ ಅಂತ ಕರೀತಾರೆ. ಅಷ್ಟೇ ಹರಿವಂಶದ ಏನೇ ಇಲ್ಲಿ ಮಹಾಭಾರತದಲ್ಲಿ ಬರೋದು, ಹರಿವಂಶದಲ್ಲಿ ಬರುತ್ತೆ ಅದನ್ನು. ಅಷ್ಟೇ ಅರ್ಧ ಶ್ಲೋಕದಲ್ಲಿ ಹೇಳ್ತಾರೆ ಅದು. ಯಾ ಪೂರ್ವ ಸರ್ಗೆ ಅಂದರೆ ಪೂರ್ವ ಜನ್ಮನಿ ಅಂತ ಅರ್ಥ. ಅಲ್ಲಿ ಪಿತೃಪುತ್ರಿಕಾ ಸತಿ, ಅವಳು ಚಚಾರ ವಿಷ್ಣೋಹೋ ತಪ ಉತ್ತಮಂತು ಯಾ, ಅಲ್ಲಿ ಒಂದು ಪ್ರಸಂಗ ನಡೆದಿತ್ತು. ಹರಿವಂಶದ ನಿರ್ಣಯವನ್ನು ಆಚಾರ ಮಾಡ್ತಾರಾದ್ರಿಂದ ಇಲ್ಲಿ ಸೂಚನೆ ಮಾಡಿದ್ದಾರೆ ಅಂತ ಹೇಳಬೇಕು. ಅಗ್ನಿಶ್ವಾತ್ತರು ಅಂತ ಪಿತೃಗಳು, ಸೂಕ್ಷ್ಮ ಪಿತೃಗಳು. ಅವರಿಗೊಬ್ಬ ಮಾನಸೀ ಕನ್ಯಾ, ಅವಳಿಗೆ ಅಚ್ಚೋದ ಅಂತ ಹೆಸರು. ಮಗಳ ಮೇಲೆ ಭಾರಿ ಪ್ರೀತಿ ಅವರಿಗೆ. ಒಂದು ದೊಡ್ಡ ಸರೋವರ ಮಾಡಿದ್ರಂತೆ, ಅದಕ್ಕಾಗಿ ಅಚ್ಚೋದ ಸರೋವರ ಅಂತ ಹೆಸರು. ಬಾಣನ ಕಾದಂಬರಿಯಲ್ಲಿ ಅಚ್ಚೋದ ವರ್ಣನೆ ಬರುತ್ತೆ. ಅವನು ಎಲ್ಲಿ ಕೇಳಿದ್ದೇ ಬರ್ತಿದ್ದು ಅಚ್ಚೋದ ಸರೋವರ ಅಂತ. ಹರಿವಂಶ ಬಂದಲ್ಲೇ ಸರೋವರ ಅದು ಅಚ್ಚೋದ ಅಂತ ಅವಳ ಹೆಸರು, ಅಚ್ಚೋದ ಸರೋವರದ ಹೆಸರು. ಅವಳಿಗೆ ತಂದೆ ಯಾರೊಂದು ಗೊತ್ತಾಗ್ತಾ ಇಲ್ಲ. ಅವಳು ಎಷ್ಟು ಅಂದರೆ ತ್ರಸರೇಡು ಪ್ರಮಾಣದಲ್ಲಿ ಇದ್ರಂತೆ. ಅತಿ ಸೂಕ್ಷ್ಮ ಅವರು, ವೈರಸ್ ಸೂಕ್ಷ್ಮ ಅವರು. ತಂದೆ ತಾಯಿ ಸಿಗಲೇ ಇಲ್ಲ ಅವಳಿಗೆ, ತಾಯಿಯಂತ ಇಲ್ಲೇ ಇಲ್ಲ. ಮಾನಸಿ ಪುತ್ರಿ ಅವಳು, ಪಿತೃಗಳ ಮಾನಸಿ ಪುತ್ರಿ ಸಿಗಲೇ ಇಲ್ಲ. ಕೊನೆಗೆ ಒಂದು ದಿವಸ ಹೀಗೆ ಹುಡುಕ್ತಾ ಇದ್ಲು. ವಿಮಾನದಲ್ಲಿ ಒಬ್ಬ ಅಮಾವಾಸ್ಯ ಒಬ್ಬ ರಾಜ ಹೋಗ್ತಾ ಇದ್ದ ಗಂಧರ್ವ, ಜೊತೆಗೆ ಆತನ ಅದ್ರಿಕಾ ಅಂತ ಅಪ್ಸರಸೆ, ಒಬ್ಬ ಅಪ್ಸರೆ. ಅವಳು ಇಬ್ಬರು ಓಡಾಡ್ತಾ ಇದ್ರು ವಿಮಾನದಲ್ಲಿ. ಇವಳು ಏನು ಮಾಡಿದ್ಲಂತೆ, ತನಗಂತೂ ತಂದೆ ಯಾರಂತೂ ಗೊತ್ತಿಲ್ಲ. ಅವಳು ಭಾಳ ವರ್ಚಸ್ವಿಯಾಗಿದ್ದ. ಬಹುಶಃ ಇವನೇ ನನ್ನ ತಂದೆ ಇರಬೇಕು ಅಂದ್ಕೊಂಡ್ಬಿಟ್ಲು ಅವಳು. ಇವನೇ ನನ್ನ ತಂದೆ, ಇವಳೇ ನನ್ನ ತಾಯಿ ಅಂತ ತಿಳ್ಕೊಂಡ್ಬಿಟ್ರು. ತಕ್ಷಣ ಅವ್ರು ಋಷಿಗಳು ಕಾಣಿಸ್ಕೊಂಡ್ರು ತಂದೆ. ಅಗ್ನಿಶ್ವಾತ್ರ ಹೇಳ್ತಾರೆ, ಏನು ನಾನು ತಂದೆ ಇರೋದು, ಕಂಡವನು ತಂದೆ ಅಂತ ತಿಳ್ಕೊಂಡಿದ್ದೆಯಾ ನೀನೀಗ? ಭೂಲೋಕದಲ್ಲಿ ಹುಟ್ಟೊಂದು ಶಾಪ ಕೊಟ್ಟರಂತೆ. ಕಂಡವನು ತಂದೆ ಅಂತ ತಿಳ್ಕೊಂಡಿದ್ದಕ್ಕೆ ಭೂಲೋಕದಲ್ಲಿ ಶಾಪ, ತಮ್ಮನ್ನೇ ದೇವರು ಅಂತ ತಿಳ್ಕೊಂಡ್ರೆ ಎಂಥ ಶಾಪ ಕೊಡುವಾಗ ಲೆಕ್ಕಾಯಿ. ನಾವೇ ದೇವರು ಅಂತ ಹೇಳಿದ್ರೆ ಏನಾಗಬಹುದು? ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸತೆ. ಸ್ವಲ್ಪ ತಪ್ಪಿದವಳು ತಂದೆನೇ ಇಲ್ಲ ಅಂತ ತಿಳ್ಕೊಂಡಿಲ್ಲ ಪಾಪ ಅವಳು. ತಂದೆ ಇದ್ದಾರೆ ಯಾರನ್ನೂ, ಅವರೇ ಅಯೋಗ್ಯ ಅಲ್ಲ, ತುಂಬ ಯೋಗ್ಯ ವ್ಯಕ್ತಿ ಆತನು ಕೂಡ. ಅಂಥವ್ರ ಬಗ್ಗೆ ಇತ್ತಿಳ್ಕೊಂಡ್ರೆ ಏನು ಮಾಡಬೇಕು? ನೀನು ಅವನ ಮಗಳಾಗೆ ಹುಟ್ಟು ಅಂತ ಹೇಳಿದ್ರಂತೆ ಹುಟ್ಟುತ್ತಾಳೆ. ಆತನೇ ಉಪರಿಚರ ವಸು, ಮಗಳಾಗೆ ಹುಟ್ಟಿದ್ದಾಳೆ ಈಗ. ಹಾಗಾಗಿ ಹೇಳ್ತಾಳೆ, ಬಿಡ್ತಾ ಇರ್ತಾಳೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡ. ನೀನು ತಿಳಿದೆ ತಪ್ಪು ಮಾಡಿದ್ದೆ, ಆದ್ದರಿಂದ ಭೂಲೋಕದಲ್ಲಿ ಹುಟ್ಟು, ನಿನ್ನ ಕೆಟ್ಟದಾಗ ಒಳ್ಳೆಯದಾಗುತ್ತೆ. ಸಾಕ್ಷಾತ್ ಭಗವಂತ ನಿನ್ನ ಮಗನಾಗಿ ಹುಟ್ಟುತ್ತಾನೆ ಅಂತ ಹೇಳಿರ್ತಾರೆ. ವೇದವ್ಯಾಸರ ತಾಯಿ ಅಂತ ಹೇಳ್ತಾರೆ, ಭಾಗ್ಯ ಬರುತ್ತೆ ಆಕೆಗೆ. ಆಕೆ ಇದಿಷ್ಟು ಆಕೆಯ ಕಥೆ. ಈಗ ಅಲ್ಲಿಗೆ ಪರಾಶರರು ಬರ್ತಾ ಇದ್ದಾರೆ. ಅವಳನ್ನು ಆ ದಾಸರಾಜ ಜೋಪಾನ ಮಾಡಿರ್ತಾನೆ, ದಾಸರಾಜ ಜೋಪಾನ ಮಾಡಿರ್ತಾನೆ. ಅವಳು ಕೆಲಸ ಏನು, ಯಮುನಾದ್ವೀಪದಲ್ಲಿ ಯಾತ್ರೆಗೆ ಓಡಾಡ್ತದೆ ಆ ಕಡೆ ಈ ಕಡೆ. ಬೆಸ್ತರ ಹುಡುಗಿ ಅವಳು. ಆ ಕಡೆ ಈ ಕಡೆಗೆ ಯಾತ್ರಿಕರನ್ನ ದಾಟಿಸೋ ಜವಾಬ್ದಾರಿ ಆಕೆ. ಒಂದು ಸತಿ ಬರ್ತಾರೆ ಅವರೀಗ ಪರಾಶರರು ಬರ್ತಾರೆ, ಆಕೆ ಯಥಾಪ್ರಕ ದಾಟ್ಸಕ್ಕೆ ಅಂತ ಹೋಗ್ತಾಳೆ. ಆಗ ಅವ್ರು ಹೇಳ್ತಾರೆ, ಮಧ್ಯದ ದ್ವೀಪ ಬರುತ್ತೆ, ದ್ವೀಪ ಬರುತ್ತೆ. ಆಗ ಅವ್ರು ಹೇಳ್ತಾರೆ, ನೋಡು ಸತ್ಯವತಿ, ಅವ್ರು ವರ ತಗೊಂಡು ಬಂದಿದ್ದಾರೆ, ಅವ್ರು ಕಾಮುಕರಲ್ಲ, ದೇವರ ಅಪ್ಪಣೆ ತಗೊಂಡು ಬಂದಿದ್ದಾರೆ. ನೆನಪಿರಬೇಕು, ಕಾಮುಕರಿಗೆ ವೇದವ್ಯಾಸರಂತ ಮಕ್ಕಳು ಹುಟ್ಟೋದು ನೆನಪಿರಬೇಕಾಗಿತ್ತು. ವೇದವ್ಯಾಸ ಸಾಕ್ಷಾತ್ ಭಗವಂತ. ಅವ್ರು ಹೇಳ್ತಾರೆ, ಸತ್ಯವತಿ ಹೀಗಿದೆ, ನಿನ್ನಲ್ಲಿ ನಾನೀಗ ಸಂತಾನದಿಂದ ಪಡೀತೇನೆ, ಲೋಕೋತ್ತನಾದ ಮಗ ಹುಡ್ತಾನೆ ಅಂತ ಹೇಳಿದಾಗ ಕೊನೆಗೆ ಅವಳು ಒಪ್ತಾಳೆ. ಆದರೆ ಒಂದು ಸಮಸ್ಯೆ ಬರುತ್ತೆ, ಕನ್ಯಾತ್ವ ಹೋದ್ಮೇಲೆ ಏನು ಮಾಡೋದು ಆಮೇಲೆ? ಅವ್ರು ಮದುವೆ ಆಗೋದಿಲ್ಲ, ನೆನಪಿರಬೇಕು, ಮದುವೆ ಸಂಸಾರ ಮಾಡೋದಿಲ್ಲ, ನಾನು ಮಗು ಹುಟ್ಟಬೇಕಷ್ಟೇ ನನಗೆ. ಹಾಗಿದ್ರೆ ಇದ್ರ ಗತಿ ಏನಾಗಬೇಕು ಮುಂದೆ? ನನ್ನ ಜೀವನ ಏನಾಗಬೇಕು ಅಂದರೆ ಕನ್ಯಾ ಆಗ್ತಿ ಮತ್ತೆ ಅಂತೇಳಿ ಪುನಃ ಕನ್ಯಾತ್ವ ಕೊಡ್ತೀರಿ. ಇದು ಇವತ್ತಿನ ಕಾಲಕ್ಕೆ ವಿಚಾರ ಮಾಡೋಕ್ಕೂ ಸಾಧ್ಯ ಇರೋದು ಕೆಲಸ ಇದೆ. ಪುನಃ ಕನ್ಯಾತ್ವವನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಲೋಕಮಾನ್ಯನಾಗ್ತೀನಿ ನೀನೀಗ ಅಂತ ಹೇಳಿದಾಗ ಒಪ್ಕೋತಾಳೆ. ಆಗ ಒಂದು ಮಗು ಹುಟ್ಟುತ್ತೆ, ಅಲ್ಲ ಸಾಕ್ಷಾತ್ ವೇದವ್ಯಾಸರೇ ಹುಟ್ಟುತ್ತಾರೆ. ಮಗು ಹುಟ್ಟುತ್ತೆ ಯಾಕಲ್ಲ ಅಂದರೆ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ನಡೆದಿದ್ದೇನು ಆ ಕ್ಷಣಕ್ಕೇನೆ, ದ್ವೀಪೇ ಭಗಿನ್ಯಾಸ್ತು ಯಮಸ್ಯ ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ. ಅದಕ್ಕೆ ಜ್ಞಾನ ಮರೀಚಿ ಮಾಲಿ ಅಂತ ಆಚಾರ್ಯ ಹೇಳಿದ್ರು. ಸಾಕ್ಷಾತ್ ವೇದವ್ಯಾಸ ಅವತಾರವನ್ನು ಮಾಡ್ತಾರೆ. ಅವರು ಸತ್ಯವತಿ ನಿಮಿತ್ತ, ಪರಾಶರು ನಿಮಿತ್ತ, ಪರಮಾತ್ಮನಿಗೆ ನರ್ತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ವೇದವ್ಯಾಸ ರೂಪ ಋಷಿ ರೂಪ ಅಲ್ಲ, ಅಂದರೆ ಯಾರೋ ಒಬ್ಬ ಸಾಮಾನ್ಯ ಆವೇಶ ರೂಪ ಅಲ್ಲ, ಸಾಕ್ಷಾತ್ ರೂಪ ಅದು. ಪರಮಾತ್ಮರ ಯಾವ ರೂಪಕ್ಕೂ ಕೂಡ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ. ವೇದವ್ಯಾಸರು ಪ್ರಾಕೃತ ದೇಹ ಅಲ್ಲ, ಅದಕ್ಕೆ ಏನೋ ಮಗು ಹುಟ್ಟಲಿಲ್ಲ, ವೇದವ್ಯಾಸರೇ ಹುಟ್ಟುಬಿಟ್ಟಿದ್ದಾರೆ. ಹೇಗಿದ್ರು ಗೊತ್ತಾ? ವಿಸ್ತೀರ್ಣ ವಕ್ಷಃ ಕಮಲಾಯತಾಕ್ಷಃ ಬೃಹದ್ಭುಜಃ ಕಂಬು ಸಮಾನ ಕಂಠಃ ಸಮಸ್ತ ವೇದಾನ್ ಮುಖತ ಸಮುದ್ಗಿರನ್ ಅಂತ ವರ್ಣನೆ ಮಾಡ್ತಾ, ವಿಸ್ತೀರ್ಣ ವಕ್ಷಃ ಕಮಲಾಯತಾಕ್ಷಃ ಬೃಹದ್ಭುಜಃ ಕಂಬು ಸಮಾನ ಕಂಠಃ, ಇವೆಲ್ಲ ದಾತ್ರಿಂಶ ಲಕ್ಷಣದಲ್ಲಿ ಸೇರ್ತಕ್ಕಂಥ ಭಾಗಗಳು. ನೋಡಿದ ತಕ್ಷಣ ದೇವರು ಅಂತ ಗೊತ್ತಾಗಬೇಕು. ಎಷ್ಟು ದೀಪ ನೋಡಿದ್ರು ದೀಪ ಅಂತ ನೋಡೋದು, ಸೂರ್ಯ ನೋಡಿದ ತಕ್ಷಣ ಸೂರ್ಯ ಅಂತ ಹೇಳಿಬಿಡುತ್ತೆ. ಸೂರ್ಯ ಯಾರು ಬೋರ್ಡ್ ಹಾಕಿಲ್ಲ ಸೂರ್ಯನ ಮೇಲೆ, ಸೂರ್ಯ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಮನುಷ್ಯ ನೋಡಿದ ಅತಿ ಹೆಚ್ಚು ಬೆಳಕಿರೋ ಕೇಂದ್ರ ಅಂದರೆ ಸೂರ್ಯ. ವೇದವ್ಯಾಸರು ಅಂದರೆ ಇನ್ನೂ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಜ್ಞಾನ ಮರೀಚಿ ಮಾಲಿ ಅವತಾರ ಮಾಡಿದ್ದಾರೆ ಹುಟ್ಟುತ್ತಿರಲಿಕ್ಕೆ. ಯಜ್ಞೋಪವಿತಾಜನ ಮೇಘಲೋಲ್ಲಸನ್ ಜಟೆ ಇದೆ, ಯಜ್ಞೋಪವೀತ ಎಲ್ಲ ಇದೆ. ಹಾಗೆ ಹುಟ್ಟುತ್ತಿರಲಿಕ್ಕೆ ಎಲ್ಲ ಇರೋ ರೂಪಕ್ಕೆ. ಅದಕ್ಕೇನೆ ಅವ್ರಿಗೇನಿಲ್ಲ ಅಂದ್ರೆ ಪ್ರಾಕೃತ ದೇಹ ಇಲ್ಲ. ಕೃಷ್ಣ ರೂಪದಲ್ಲಿ ಸಶಂಖ ಚಕ್ರಾಬ್ಜ ಗದಶ್ಚ ದುಷ್ಟ, ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಪರಮಾತ್ಮ ಹೇಗೆ ಕಾಣಿಸಿಕೊಂಡು ಇಲ್ಲಿ ಈ ರೂಪದಲ್ಲಿ ಜ್ಞಾನ ಕಾರ್ಯ ಮಾಡೋ ರೂಪವಲ್ಲ, ಈ ರೀತಿ ಕಾಣ್ತಾ ಇದ್ದೆ. ಯಜ್ಞೋಪವೀತ ಮೇಖಲ ಅಜಿನ ಜಟ ಎಲ್ಲದರ ಸಮೇತ ಕಾಣ್ತಾ ಇದ್ದಾರೆ. ಶುಭ ಮರಕತ ವರ್ಣ ರಕ್ತ ಪಾದಾಬ್ಜ ನೇತ್ರ, ಮತ್ತೆ ಶುಭ ಮರಕತ ವರ್ಣ ವೇದವ್ಯಾಸರ ರೂಪ ಇಂದ್ರನೀಲ ಮಣಿಯ ರೂಪ, ಕೃಷ್ಣನ ವರ್ಣನು ಅದೇನೆ ವರ್ಣನೆ ಮಾಡಕ. ನಾವು ನಿತ್ಯದ ಹೇಳ್ತೇವೆ ಅವನು ಹರಿನ್ಮಣಿ ನಿಭಂ ಅಂತ ಹೇಳ್ತೇವೆ. ವೇದವ್ಯಾಸರು ಹರಿನ್ಮಣಿ ನಿಭಂ, ಈತು ಕೃಷ್ಣ ಅವರು ಕೃಷ್ಣ, ರೂಪದ ಬಣ್ಣ ಎರಡು ರೂಪಗಳ ಬಣ್ಣ, ರೂಪಗಳು ಒಂದೇ ಬಣ್ಣನೂ ಒಂದೇ. ಆ ಅವತಾರ ಮಾಡಿದ ತಕ್ಷಣ ತಂದೆ ತಾಯಿ ನೋಡ್ತಾರೆ, ಪರಾಶರ ನೋಡ್ತಾರೆ, ಸತ್ಯವತಿ ನೋಡ್ತಾರೆ, ಇನ್ನೇನು ಮಗನಿಗೆ ಏನು ಮಾಡಾಗಿಲ್ವೇ ಇಲ್ಲ, ಯಜ್ಞೋಪವೀತೆಯ ಜೊತೆಗೆ ಆಗಲೇನೆ ಈಗ. ಆದರೂ ಕೂಡ ಸಲೋಕ ಧರ್ಮಾಭಿರಿರಕ್ಷಯೈವ ದ್ವಿಜತ್ವ ಮಾಪ್ಯ, ಲೋಕದಲ್ಲಿ ಉಪನಯನ ಮಾಡಲೇಬೇಕು, ಆಗಲೇಬೇಕು, ತೋರಿಸೋದಕ್ಕೋಸ್ಕರ ಇಮ್ಮಿಡಿಯೇಟ್ ಉಪನಯನ ಅಂತ. ಹುಟ್ಟಿದ ದಿವಸನೇ ಉಪನಯನ, ಇವರು ಮುದುಕರಾದರೂ ಉಪನಯನ ಆಗಿರೋ ಇನ್ನು ಕಾಲಕ್ಕೆ, ಹುಟ್ಟಿದ ದಿವಸನೇ ಉಪನಯನ, ಉಪನಯನ ಮಾಡಿ ವಾಡಿಸ್ಕೊಂಡಂಥವ್ರು ಲೋಕ ಧರ್ಮ ಉಳಿಸ್ಬೇಕು, ಬಂದಿರೋದೇ ಅವರು ಜ್ಞಾನ ಕಾರ್ಯ ಮಾಡೋಕ್ಕೋಸ್ಕರ. ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ, ಅಷ್ಟು ಮಾಡಿ ಅಲ್ಲಿಂದ ತಂದೆ ತಾಯಿ ಹೇಳಿದ್ರಂತೆ, ನೀವು ಹೋಗಿ ನಿಮಗೆ ನಾನು ಪ್ರತ್ಯಕ್ಷ ಭಾವಂ ಸ್ಮೃತಿ ಮಾತ್ರತಃ ಶ್ರುತಿ ಮಾತ್ರತಃ ಅದು ನೆನೆಸ್ಕೊಂಡೆ ಬರ್ತೀನಪ್ಪ, ನೆನೆಸ್ಕೊಂಡೆ ಬರ್ತೀನಮ್ಮ ಅಂತ ಹೇಳಿಬಿಡ್ತಾರೆ. ನಮ್ಮ ಮಕ್ಕಳು ಹಾಗಲ್ಲ, ನೆನೆಸ್ಕೋಬೇಡಿ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ, ನೆನೆಸಿಕೊಂಡ್ರು ನಾವು ಬರೋದಿಲ್ಲ, ನಾವು ಬಾಧೆ ಬಿಜಿ ಇರ್ತೀವಿ ಅಂತ ಹೇಳಿಬಿಡ್ತಾರೆ. ಎಷ್ಟೋ ಜನ ತಂದೆ ತಾಯಿ ಸತ್ತಾಗಲೂ ಬರೋದಿಲ್ಲ, ನೆನಪಿರ್ಬೇಕು ನಿಮಗೆ, ನಾ ಕಣ್ಣಾರಿ ಕಂಡಂತ ಹೇಳ್ತೇನೆ, ಬರೋ ಬೇರೆ ದೇಶದಲ್ಲಿ ಇರ್ತಾರೆ, ಬಿಜಿ ಇರ್ತೀವಿ ಬರಲ್ಲ ಅಂತ ಹೇಳಿಬಿಡ್ತಾರೆ. ಅವರೇ ಮುಗಿಸ್ಬಿಡ್ತಾರಂತ, ಇಲ್ಲ ಯಾರಿಗೇ ಮುಗಿಸ್ಬಿಡಿ, ಏನು ದೊಡ್ಡ ವಿಚಾರ ಅಲ್ಲ, ಅವ್ರು ದುಡ್ಡು ಭಾರಿ ಮುಖ್ಯ ಅವ್ರಿಗೆ, ಇದು ದೊಡ್ಡ ವಿಚಾರ ಅಲ್ವೇ ಅಲ್ಲ, ಮಗ ಹುಟ್ಟಬೇಕಾದ್ದೇ ಅದಕ್ಕೆ ಅಂತ ಹೇಳ್ತಾರೆ. ಪಾಪ ಈ ವೇದವ್ಯಾಸರು ಮಾತ್ರ ಅರ್ಥ ಮಾಡಿಕೊಂಡ್ರೆ ಮಾತೃದೇವೋಭವ ಪಿತೃದೇವೋಭವ, ತಾನೇ ದೇವರು, ಲೋಕಕ್ಕೆ ತೋರಿಸಿಕೊಡ್ತಾರೆ. ಅಮ್ಮ ಅಪ್ಪ ನೀವು ಕರತ್ತಷ್ಟ ಬರ್ತೀನಿ, ಆಯ್ತೋ ಇಲ್ಲೋ, ಜೋರ ಕರಿಬೇಕಾಗಿಲ್ಲ, ಸ್ಮೃತಿ ಮಾತ್ರತಃ ಮನಸ್ಸಲ್ಲಿ ವೇದವ್ಯಾಸರೇ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ತಕ್ಷಣ ಅವರಿಬ್ಬರು ಹೊರಡ್ತಾರೆ. ಇದು ಸತ್ಯವತಿ ಪಾಲ್ ತುಂಬ ವಿಚಾರ ಇದೆ, ವಿವಾಹವಾಯಿತೋ ಇಲ್ಲೋ ತುಂಬ ವಿಚಾರಗಳುಂಟು, ಅವಾಗೆಲ್ಲ ಹೇಳೋದಕ್ಕೆ ವೇದಿಕೆಯೆಲ್ಲ ಪ್ರಸಕ್ತಿ ಇರಲಿಲ್ಲ ಅಂತಂದು ಹೇಳೋದಿಲ್ಲ. ಅಂತೂ ವೇದವ್ಯಾಸ ದೇವರು ಅವತಾರವಾಯಿತು. ಅಲ್ಲಿಂದ ಅವರು ಬದರಿ ಹೊರಟರುತ್ತೆ ವೇದವ್ಯಾಸ ದೇವರು. ಮುಂದೆ ಅವರು ಮಾಡಿದ ಕೆಲಸ ವಿಶ್ವವಿಖ್ಯಾತವಾದ ಕೆಲಸ. ಇಂಥ ವೇದವ್ಯಾಸರ ಅವತಾರದ ಕಥೆ ಕೇಳಿದಾಗ ನಮ್ಮ ಜನಕ್ಕೊಂದು ಭ್ರಾಂತಿ ಇದೆ, ವ್ಯಾಸಸ್ತು ಕಶ್ಚನ ಋಷಿ ಅಂತ ಹೇಳಿ ವೇದವ್ಯಾಸರು ಯಾರೋ ಒಬ್ಬ ಮುನಿ, ಎ ಬಿ ಸಿ ಡಿ ಮುನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎ ಬಿ ಸಿ ಡಿ ಮುನಿ ಮಹಾಭಾರತ ಬರೀತಾರಾ? ಸಾಧ್ಯನೇ ಇಲ್ಲ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು, ಸಾಕ್ಷಾತ್ ನಾರಾಯಣನೇ ಆ ರೂಪದಲ್ಲಿ ಬಂದಿರೋದು. ಅವರು ಬಂದು ಮುಂದೆ ಜ್ಞಾನ ಕಾರ್ಯವನ್ನು ಮಾಡ್ತಾರೆ, ಅತ್ಯದ್ಭುತವಾದ ಜ್ಞಾನ ಕಾರ್ಯ. ವೇದಗಳನ್ನು ಪ್ರಕಾಶ ಮಾಡಬೇಕು, ವೇದಗಳನ್ನು ಅರ್ಥ ಹೇಳಬೇಕು. ಜ್ಞಾನಲೋಪ ಆಗೋದು ಅಂದ್ರೇನು? ವೇದಗಳೆಲ್ಲ ಮರೆಯಾದು, ಶಾಸ್ತ್ರಗಳೆಲ್ಲ ಮರೆಯಬಾರ್ದು, ಅದೇ ಜ್ಞಾನಲೋಪ. ಪುಸ್ತಕನೂ ಇಲ್ಲ, ಅದಕ್ಕೆ ನಾವು ಯೋಚನೆ ಮಾಡಬೇಕು. ನಮ್ಮ ಕೈಯಿಂದ ಓದಲಿಕ್ಕೆ ಬರದೇ ಇರಬಹುದು, ಪುಸ್ತಕ ಇಟ್ಟು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ನಾಳೆ ಮಗನು ಮೊಮ್ಮಗನು ಮರಿ ಮಗನು ಓದ್ತಾನೆ, ಅಥವಾ ಪಕ್ಕದ ಮನೆ ಯಾರು ಓದ್ತಾರೆ ಕೊನೆ ಪಕ್ಷ, ಆ ಪುಣ್ಯ ಇವನಿಗೆ ಬರುತ್ತೆ ಗೊತ್ತಾಯ್ತಾ? ಯಾವ ಆಸ್ತಿಯಿಂದನೂ ಪುಣ್ಯ ಬರೋದಿಲ್ಲ, ಜ್ಞಾನದಿಂದ ಮಾತ್ರ ಪುಣ್ಯ ಬರೋದು. ಜನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಪುಸ್ತಕ ಸಿಗೋದೇ ಹಾಗೆ ಎಷ್ಟೋ ದಿವಸ ಎಲ್ಲೋ ಬಿಸಾಕಿರ್ತೆ, ಅದು ಹತ್ತಪ್ರತಿ ಕಲೆಕ್ಷನ್ಗೆ ಹೋದಾಗ ಹೇಳ್ತಾರೆ ಏನೋ ಪುಸ್ತಕ ಇದೆಯಾ ಅಂತ. ಈಗ ತುಂಬ ಕಡಿಮೆ ಇದೆ, ಸಿಗೋದಿಲ್ಲ ಈಗ. ಸುಮಾರು 25-30 ವರ್ಷದಿಂದ ಹೋದ ಕಾಲಕ್ಕೆ ತುಂಬ ಕೇಳಕ್ಕೆ ಹೋದರೆ ನೋಡಿ, ಹೊರಗಡೆಯಲ್ಲಿ ಇಟ್ಟಿದ್ದೀನಿ ಗೂಡೊಳಗೆ, ಏನೋ ಮೈಲಿಗೆ ಪದಾರ್ಥ ಇದ್ದಾಗ ಇಟ್ಟಿರ್ತಾರೆ, ಮೈಲಿಗೆ ಪದಾರ್ಥ ಇದ್ದಾಗೆ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿ. ಬಿಚ್ಚು ನೋಡಿದರೆ ಗೆದ್ದಲು ಹಾಳಾಗಿರ್ತದೆ ಆ ಬಿಚ್ಚು, ಯಾವುದೋ ಒಳ್ಳೊಳ್ಳೆ ಪುಸ್ತಕ ಸಿಗುತ್ತೆ ಅದರೊಳಗೆ. ಉದಾಹರಣೆ ಹೇಳೋದಾದರೆ ವ್ಯತ್ಯಾಸ ಪ್ರಾತಿಲೋಮ್ಯ ಅಂತ ಹೇಳಿದನಲ್ಲ, ಯಾವ ವ್ಯಾಖ್ಯಾನದಲ್ಲೂ ವಿಸ್ತಾರವಾದ ವಿವರಣೆ ಅದರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಅನೇಕ ಶ್ಲೋಕಗಳು ಸಿಕ್ಕಿವೆ. ಅದರ ಬ್ರಹ್ಮಾಂಡ ಪುರಾಣದ ವಾಕ್ಯಗಳು ಅಂತ ಎಲ್ಲದೂ ಹೇಳ್ತಾರೆ, ವ್ಯತ್ಯಾಸ ಅಂದ್ರೇನು, ಪ್ರಾತಿಲೋಮ್ಯ ಅಂದ್ರೇನು, ಸುಮಾರು 89 ಶ್ಲೋಕ ಇತ್ತು. ಅದು ಅಂಥ ಜಾಗದಲ್ಲಿ ಸಿಕ್ಕ ಶ್ಲೋಕಗಳವೆಲ್ಲ ಕೂಡ, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾ? ಹೊಸ ವಿಷಯ, ವ್ಯತ್ಯಾಸ ಆದಿಗಳು ಹೊಸ ಬೆಳಕು ಬಿಡ್ತಕ್ಕಂಥ ಗ್ರಂಥಗಳು. ಎಷ್ಟೆಷ್ಟು ಗ್ರಂಥ ಸಿಕ್ಕಿದೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಅಂಥ ಗ್ರಂಥ ಮುಂದೆ ಸಾವಿರಾರು ಕಾಪಿ ಆದಾಗ, ಇವತ್ತು ಯಾವ ಮನೆಯನ್ನು ಸಾವಿರಾರು ಮನೆ ಮಾಡಕ್ಕೆ ಬರೋದಿಲ್ಲ, ಪುಸ್ತಕನ ಸಾವಿರಾರು ಕಾಪಿ ಮಾಡಕ್ಕೆ ಬರುತ್ತೆ. ಒಂದು ಕಾಪಿ ಉಳಿದ್ರೆ ಮುಂದೆ ಜನಾಂಗ ಉಳಿದೋಗುತ್ತೆ, ಒಬ್ಬ ವ್ಯಕ್ತಿಯಲ್ಲ ಜನಾಂಗ ಉಳಿದೋಗ್ಬಿಡುತ್ತೆ. ಜ್ಞಾನ ಕಾರ್ಯ ಆಗಬೇಕು. ವೇದವ್ಯಾಸರವರು ಒಂದು ವೇದ ಇರಲಿಲ್ಲವಂತೆ, ವೇದಗಳಲ್ಲಿ ಎರಡಾಗಿತ್ತು. ವೇದಗಳಿದ್ವು ಅಂದರೆ ವ್ಯಾಪ್ತ ಎಲ್ಲ ಕಡೆ ಇರುತ್ತೆ, ಜನರ ಬಳಕೆ ಇರೋದು ಹಾಗಾಗಿಬಿಟ್ಟಿತ್ತು. ಜೊತೆಗೆ ಅಪಪಾಠಾದಿನ ತಿರೋಹಿತ, ಕೆಲವು ಗ್ರಂಥ ಮೂಲನೇ ಹೋಗಿತ್ತು, ಕೆಲವು ಗ್ರಂಥ ಅಪಪಾಠ ಆಗಿತ್ತು. ವೇದವ್ಯಾಸರು ಏನು ಮಾಡಿದ್ರಂತೆ, ಎಲ್ಲ ವೇದಗಳನ್ನು ಕೂಡ ಬೆಳಕಿಗೆ ತರ್ತಾರೆ. ಇದು ವೇದವ್ಯಾಸರು ಮಾಡಿದ ಮೊದಲ ಕಾರ್ಯ, ವೇದಗಳನ್ನೇ ಪ್ರಕಾಶ ಮಾಡ್ತಾರೆ. ನಮಗೊಂದು ಸಂಶಯ, ಇತ್ತೀಚೆಗೆ ಎಷ್ಟೋ ಜನ ವೇದ ಪ್ರಿಂಟ್ ಮಾಡಿಸಿದ್ದಾರೆ, ಅವರು ವೇದವ್ಯಾಸರಾಗ್ತಾರೆ ಅಂತ ಕೇಳಿದರೆ, ಅಲ್ಲ, ವೇದವ್ಯಾಸರು ಹೇಗೆ ವೇದಗಳು ಹೊರಗೆ ತಂದರು ಅಂದರೆ ಆಚಾರ್ಯ ಬರೀತಾರೆ, ಯಥಾ ಆದಿ ಸೃಷ್ಟು ಸೃಷ್ಟಿ, ಆದಿ ಸೃಷ್ಟಿಯಲ್ಲಿ ಎಷ್ಟು ವೇದಗಳಿದ್ವಲ್ಲ ಅನಂತ ವೇದ ಹೊರಗೆ ತಂದ್ರಂತೆ. ಇದು ವೇದವ್ಯಾಸರು ಮಾಡಿದ ಕಾರ್ಯ. ನಾಕಾರು ವೇದಗಳನ್ನು ತಂದು ಎಡಿಟ್ ಮಾಡಿ ಹಾಕಿದ್ದಲ್ಲ, ಅನಂತ ವೇದಗಳನ್ನು ತರ್ತಾರೆ. ಅನಂತ ವೇದಗಳನ್ನು ಹೇಗೆ ತರ್ತಾರೆ ಅವ್ರು ಯಾರು ಗೊತ್ತಾ? ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರಿಯಂತೆ ಅನಿಶಮ್ಯತಃ ಪ್ರತಿ ಕ್ಷಣದಲ್ಲೂ ಅನಂತ ವೇದ ಹೇಳ್ತಕ್ಕಂಥ ನಾರಾಯಣನೇ ವೇದವ್ಯಾಸ ದೇವರು ಎಲ್ಲ ವೇದಗಳನ್ನು ಕೂಡ ಆದಿ ಸೃಷ್ಟಿಯಲ್ಲಿ ಇದ್ದಾಗ ಹೊರಗೆ ತಂದ್ರಂತೆ. ಅಂತ ವೇದವ್ಯಾಸ ದೇವರು ಮಾಡಿದ ಮೊದಲ ಕೆಲಸ. ಆಮೇಲೆ ಅದಕ್ಕೆ ಅರ್ಥ ಬರೀಬೇಕಲ್ಲ, ಅರ್ಥ ಬರೀಲಿಕ್ಕೋಸ್ಕರ ಪುರಾಣ ಪ್ರಪಂಚ ಮತ್ತೆ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ, ಬ್ರಹ್ಮಸೂತ್ರಗಳನ್ನು ಬರೀತಾರೆ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ಚಕ್ರೇ ಮಹಾಭಾರತ ನಾಮಧೇಯಂ, ಮಹಾಭಾರತವನ್ನು ಬರೀತಾರೆ. ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತಃ ಅಂತ ಮಹಾಭಾರತವನ್ನು ಬರೀತಾರೆ. ನೆನಪಿರಲಿ, ವೇದವ್ಯಾಸರು ಮಹಾಭಾರತ ಬರೀತಾರೆ, ಇನ್ನು ಮಹಾಭಾರತ ನಡೆದಿಲ್ಲಾಗ. ಈಗ ಮಹಾಭಾರತ ಬರೀತಾರೆ ವೇದವ್ಯಾಸ ದೇವರು. ವೇದವ್ಯಾಸರು ಮಹಾಭಾರತ ಬರೆದಾಗ ವಯಸ್ಸು ಎಷ್ಟು ಗೊತ್ತಾ ಅವರಿಗೆ? 3 ವರ್ಷ ಅಂತ. 3 ವರ್ಷಕ್ಕೆ ಮಹಾಭಾರತ ಬರೆದ್ರಂತ ವೇದವ್ಯಾಸ ದೇವರು. ಲಕ್ಷ ಶ್ಲೋಕದ ಗ್ರಂಥ ನಡೆದಿದ್ದು ಯಾವಾಗ ಗೊತ್ತಾ ಅದು? ಇದನ್ನು ಯಾರ್ಯಾರು ಯೋಚನೆ ಮಾಡಿಲ್ಲ, ಮಧ್ವಾಚಾರ್ಯ ಒಬ್ಬರೇ ಗೊತ್ತಿರೋ ಒಬ್ಬರಿಗೆ. ಆದ್ದರಿಂದ ಪೂರ್ಣ ಪ್ರಜ್ಞರವರು ಹೇಳ್ತಾರೆ, ಮುಂದೆ ಮಹಾಭಾರತ ಎಷ್ಟು ಹಿಡಿದು ನೀವೇ ಯೋಚನೆ ಮಾಡಿಬಿಡಿ. ವೇದವ್ಯಾಸರಿಗೆ ವೇದವ್ಯಾಸರು ಧೃತರಾಷ್ಟ್ರನ ಹುಟ್ಟಿಸಿದ್ರಲ್ಲ, ವೇದವ್ಯಾಸರ ವಯಸ್ಸು ಎಷ್ಟು ಗೊತ್ತಾಗ? ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಜೀಜನ ತಿಥಿ ಸ್ಕಾಂದೆ ಅಂತ ಹೇಳ್ತಾರೆ. ಆಗ ವೇದವ್ಯಾಸರಿಗೆ 600 ವರ್ಷ ಧೃತರಾಷ್ಟ್ರ ಹುಟ್ಟಿದಾಗ, ಮಹಾಭಾರತ ಬರೆದಾಗ ಇವರಿಗೆ 3 ವರ್ಷ. ಅದನ್ನು ಮಹಾಭಾರತ ಯುದ್ಧ ನಡೆದಿದ್ದು ಯಾವಾಗ ಅಂತ ಕೇಳಿದರೆ ಅಲ್ಲಿಂದ ಮುಂದೆ ಹೋಗಬೇಕು. ಅದರಲ್ಲಿ ಹೇಗೆ ಬರೆದಿರುತ್ತೆ ವೇದವ್ಯಾಸದೇವರು ಅದರಾಜ ಸ್ವಾಮಿ ಬರೀತಾರೆ ವಾಕ್ಯಕ್ಕೆ ಓದಬೇಕಾದ್ರೆ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ವೇದವ್ಯಾಸರು ನಾ ಸಾಕ್ಷಾತ್ ನಾರಾಯಣ, ಯಾತಕ್ಕೆ ಮಹಾಭಾರತ ಬರೆದಿದ್ದಾರೆ. ಅಲ್ಲಿ ಮಹಾಭಾರತ ಬರತಷ್ಟೇ ನಾರಾಯಣ ಆಗಿಬಿಡ್ತಾನೋ ಅಂತ ಕೇಳಿದರೆ ಹೌದು, ಅದು ಅರ್ಥ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ನಿಮಗೆ ಆಗೋದಿಲ್ಲ, ಬಿಟ್ಟುಬಿಡಿ, ಒಂದು ಹೇಳ್ತೇವೆ ಅಂತ ಹೇಳ್ತಾರೆ. ಮಹಾಭಾರತ ಬರೆದಿದ್ದು ಯಾವಾಗ ಗೊತ್ತಾ? ಅವರು ನಡೆಯೋದಕ್ಕಿಂತ ಮುಂಚೆ ನಡೆದ ಮೇಲೆ ತಪ್ಪು ರಿಪೋರ್ಟ್ ಬರುತ್ತೆ ನ್ಯೂಸಲ್ಲಿ, ಗೊತ್ತಾಯ್ತಾ? ನಡೆದಿರುತ್ತೆ, ನೋಡಿದ ತಪ್ಪು ತಪ್ಪು ನ್ಯೂಸು, ನಾನು ಹೇಳೇ ಇಲ್ಲ ಅಂತ ಇವ್ರು ಹೇಳ್ಬೇಕು, ಮತ್ತೆ ನಾನು ಮಾಡೇ ಇಲ್ಲ ಅಂತ ಹೇಳಬೇಕು. ಇದು ಎಂಥ ಕಾಲ? ಇದು ಕಂಪ್ಯೂಟರ್ ಕಾಲ, ಗ್ಲೋಬಲ್ ಕಾನ್ಸೆಪ್ಟ್. ತಪ್ಪು ತಪ್ಪು ನ್ಯೂಸ್ ಆಗ್ತಾರೆ ನೋಡಿದವರು. ಅದು ವೇದವ್ಯಾಸರು ಹೇಗೆ ಬರೆದಿದ್ದಾರೆ ಅಂತ ಕೇಳಿದರೆ ಮುಂದೇನಾಗುತ್ತೆ ಅಂತ ಹೇಗೆ ಬರೆದಿದ್ದಾರೆ ಗೊತ್ತಾ? ಯುದ್ಧ ನಡೆಯೋದೇನು, ಮಾತಾಡೋದೇನು, ಅವರವರು ಮಾತಿಗೆ ಪ್ರತಿ ಮಾತಾಡೋದೇನು, ಅಸ್ತ್ರ ಬಿಡೋದೇನು, ಪ್ರತ್ಯಸ್ತ್ರ ಬಿಡೋದೇನು. ಇವತ್ತು ನಾವು ಮಾತಾಡಿದ್ದು ನಾವೇ ಮರೆತು ಬಿಟ್ಟಿರ್ತೇವೆ. ಈ ವಾಕ್ಯ ಇದೇ ಎಷ್ಟು ಅಸ್ತ್ರ ಎಷ್ಟು ಬಾಣ ಬಿಡ್ತಾರೆ ಹೇಳೋದು, ಪ್ರತಿ ಎಷ್ಟು ಬಾಣ ಬಿಟ್ಟ ಹೇಳೋದು. ಮತ್ತೆ ಇದು ಯಾವುದೋ ABCD ಯುದ್ಧ ಅಲ್ಲ, ಕೌರವರು ಪಾಂಡವರ ಯುದ್ಧ ಅಂತ ಯುದ್ಧ ಮತ್ತೆ ಆಗೋದಿಲ್ಲ, ಹಿಂದೆ ಆಗಿಲ್ಲ ಅಂತ ಯುದ್ಧದ ವಿವರಣೆಯನ್ನು ಹಾಗೆ ಬರೀತಾರಲ್ಲ, ನಡೆದ ಪ್ರತಿಯೊಂದು ಮಾತನ್ನು ಹಾಗೆ ಬರೀತಾರಲ್ಲ, ಇದು ಯಾರಿಂದ ಸಾಧ್ಯ? ಪರಮಾತ್ಮನಿಂದ ಮಾತ್ರ ಸಾಧ್ಯ. ಆದ್ದರಿಂದಾಗಿನೇ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು. ಇದು ಬಹಳ ಜನ ಗೊತ್ತಿಲ್ಲ, ಬರೆದಿದ್ದಾಮೇಲೆ ನಡೆದಿದ್ದ ಅದೇ ರೀತಿನೇ ನಡೆದಿದ್ದು, ನಡೆದ ರೀತಿ ಹೇಳೋದು ಕಷ್ಟ. ನಡೆಯೋದನ್ನ ಮೊದಲೇ ಬರೆದು ಹೇಳಿದ್ದಾರಲ್ಲ ವೇದವ್ಯಾಸ ದೇವರು ಅಂದರೆ ಸಾಕ್ಷಾತ್ ನಾರಾಯಣ ಅಂತ ಪ್ರೂವ್ ಆಯಿತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮುನೀನಾಮಪ್ಯಹಂ ವ್ಯಾಸ, ಭಗವದ್ಗೀತೆ ಸಾಕ್ಷಿ ಅದಕ್ಕೆ. ಮುನಿಗಳಲ್ಲಿ ವೇದವ್ಯಾಸರು ನಾನೇ ಅಂತ ಹೇಳ್ತಾನೆ ಕೃಷ್ಣ. ವೇದಾಂತಕೃತ್ ವೇದ ವಿದೇವ ಚಾಹಂ, ವೇದಾಂತ ಅಂದರೆ ಬ್ರಹ್ಮಸೂತ್ರ, ಅದು ಬರೆದಿದ್ದು ನಾನೇ ಅಂದರೆ ವೇದವ್ಯಾಸರೇ ತಾನು ಅಂತ ಮತ್ತೆ ಹೇಳ್ತಾನೆ. ಇಂಥ ವೇದವ್ಯಾಸ ದೇವರ ರೂಪದಿಂದ ಅಷ್ಟು ಮಾಡಿ ವೇದವ್ಯಾಸರು ಒಂದು ದಿವಸ ಮುಂದೆ ಹೋಗ್ತಾ ಇದ್ದಾರೆ, ದಾರಿಯೊಳಗೆ ಒಂದು ಕೀಟ ಕಾಣಿಸ್ತು, ಚಿಕ್ಕ ಕ್ರಿಮಿ ಜೋರಾಗಿ ಓಡ್ತಿತ್ತಂತೆ. ಮಹಾಭಾರತದಲ್ಲಿ 3 ಅಧ್ಯಾಯ ಕಥೆ ಹೇಳ್ತಾರೆ, ಇಲ್ಲಿ ಆಚಾರ್ಯ 2 ಶ್ಲೋಕದಲ್ಲಿ ಮುಗಿಸಿಬಿಡ್ತಾರೆ. ಅದನ್ನು ಒಂದು ಚಿಕ್ಕ ಕ್ರಿಮಿ ಜೋರಾಗಿ ಓಡ್ತಾ ಇತ್ತಂತೆ. ತಕ್ಷಣ ವೇದವ್ಯಾಸರು ನೋಡ್ತಾರೆ, ಏನು ಗ್ರಹಾಚಾರಣೆ ಎಂದು ಎಷ್ಟು ಜೋರಾಗಿ ಓಡ್ತಾ ಇಲ್ಲಿ ಯಾತಕ್ಕೆ ಅಂತ ಕೇಳ್ತಾರೆ. ಆ ಕ್ರಿಮಿ ಹೇಳಿತಂತೆ, ದೂರದಲ್ಲಿ ಗಾಡಿ ಬರ್ತಾ ಇದೆ, ನನ್ನ ಮೇಲೆ ಹೋದ್ರೆ ಕಷ್ಟ ಅಂತ ಓಡ್ತೀನಿ ಅಂತ ಹೇಳಿತಂತೆ. ಇದರಿಂದ ನಮಗೆ ಪ್ರಾಣಿಗಳಿಗೆ ಬಲಬೇಗ ಗೊತ್ತಾಗುತ್ತೆ ವ್ಯವಸ್ಥೆಯಿಂದ ಅಂತ ಹೇಳ್ತಾರೆ. ಎಲ್ಲೋ ಗಾಡಿ ಬರ್ತಾ ಇದೆ, ನನ್ನ ಮೇಲೆ ಹೋದ್ರೆ ಕಷ್ಟ. ವಿಜ್ಞಾನಿ ಹೇಳಿದ್ರು ಸುನಾಮಿ ಬರೋದು ಮನುಷ್ಯಕ್ಕಿಂತ ಮೊದಲು ಅದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದೈತೆ, ಎಲ್ಲೋ ಗಾಡಿ ಬರ್ತದೆ, ತಕಡಾಗ ಶಬ್ದ ಕೇಳಿಸ್ತಂತೆ, ಜೋರಾಗಿ ಹೋಗ್ತಿತ್ತಂತೆ. ಅಲ್ಲ, ಏನು ಮಹಾಶರೀರ ನಿಂದು ಸತ್ತೋದೇ ರಾಜ್ಯ ಮುಡಿಗೋಗುತ್ತಾ, ಯಾಕೆ ಪ್ರಾಣ ಉಳಿಸ್ಕೋತಿ ಅಂದರೆ ಆಗಲೇ ಹೋಗಬೇಡಿ ವೇದವ್ಯಾಸ ದೇವರೇ, ನನ್ನ ಜೀವನ ಭಾರಿ ಮುಖ್ಯ ನನಗೆ ಅಂತ ಹೇಳಿದ್ದಂತೆ. ನಾನು ಬದುಕಬೇಕು, ನಾನು ವೇದವ್ಯಾಸರು ಖುಷಿಯಾಗಿ ಹೇಳಿದರಂತೆ ವೇದ ಆಯ್ಬಿಡು, ನನ್ನ ಕಣ್ಣಿಗೆ ಕಂಡಿದ್ದೀಯಲ್ಲ, ನನ್ನ ಕಣ್ಣಿಗೆ ಕಂಡ ಮೇಲೆ ಮನುಷ್ಯ ಹೀಗಿರಬಾರ್ದು. ಭವಸ್ವ ರಾಜ ಕುಶರೀರ ಮೇತ ತ್ಯಕ್ತ್ವ, ವೇದವ್ಯಾಸರು ಹೇಳ್ತಾರೆ ನನ್ನ ಕಣ್ಣಿ ಬಿದ್ದಮೇಲೆ ರಾಜನಾಗಬೇಕು ಅಂತ ಹೇಳ್ತಾರೆ. ಅವ್ರನ್ನೇ ನಮ್ಮ ಕಣ್ಣಿ ಬಿಡೋದಂತ ಕೂತ್ರೆ ನಮಗತಿ ಏನಾಗುತ್ತಾ? ನನ್ನ ಕಣ್ಣಿ ಬಿದ್ದಮೇಲೆ ರಾಜನಾಗಬೇಕು ಅಂತ ಹೇಳ್ತಾರೆ. ಇದು ನಿಜವಾದ ಮಾತಿದು. ವೇದವ್ಯಾಸರು ನೋಡಿದ್ರು ಅಂದರೆ ಕ್ರಿಮಿ ರಾಜನಾಗಬೇಕಂತೆ, ಕ್ರಿಮಿ ರಾಜನಾಗಬೇಕು, ರಾಜ ಆಗ ಅಂತ ಹೇಳ್ತಾರೆ. ದೇಹ ಬಿಟ್ಟುಬಿಡು ಅಂತ ಹೇಳ್ತಾರೆ. ಅವ್ರು ಎಷ್ಟು ಕಿಲಾಡಿ ಗೊತ್ತವನು, ವೇದವ್ಯಾಸರ ರಾಜನಾಗ್ತೇನೆ ದೇಹ ಮಾತ್ರ ಬಿಡೋದಲ್ಲ ಅಂತ ಹೇಳಿದ್ರಂತೆ. ಎಷ್ಟು ಆಸೆ ಇರಬೇಕು ಹೇಳ್ತಾರೆ, ಯಾರು ನನ್ನ ದೇಹ ಭಾರಿ ಬೇಕು, ಇದೇ ದೇಹ ಅಂದರೆ ರಾಜನಾಗಬೇಕು ನಾನು, ವೇದವ್ಯಾಸರಾಗಲಿ ಅಂತ ಹೇಳಿದ್ರಂತೆ. ಆ ಕ್ರಿಮಿನ ರಾಜ್ಯ ಮಾಡಿಬಿಟ್ರಂತೆ, ಅದೇ ಕ್ರಿಮಿಯಿಂದ ರಾಜ್ಯವಾಡಿಸಿದೆ ಅಂತ ಹೇಳ್ತಾರೆ. ಕ್ರಿಮಿಯಿಂದ ರಾಜ್ಯವಾಡಿಸಿದೆ ರಾಮರೂಪದಲ್ಲಿ, ತೃಣದಿಂದ ಬ್ರಹ್ಮಾದಿ ದೇವತೆಗಳು ಶರಣಾಗಂಗೆ ಮಾಡ್ತಾರೆ ರಾಮದೇವರು. ತೃಣವನ್ನು ಬಿಟ್ಟುಬಿಟ್ಟು ಯಾರು ಹೆಸಲಕ್ಕಾಗೋದಿಲ್ಲ. ಇಲ್ಲಿ ಕ್ರಿಮಿಯನ್ನ ರಾಜನನ್ನ ಮಾಡ್ತಾರೆ. ಆಚಾರ್ಯ ಬರೀತಾರೆ, ಸಿಂಹಾಸನ ಮೇಲೆ ಕ್ರಿಮಿ, ಕ್ರಿಮಿ ಎಲ್ಲರ ಕಪ್ಪ ಕಾಣಿಕೊ ಸೆಲ್ಯೂಟ್ ಹೊಡಿಸಿದ್ರಂತ ಅದಕ್ಕೆ ಅಂಥ ರಾಜನ ಮಾಡಿಬಿಟ್ಟಿದ್ದಾರೆ. ಅವನು ಯಾರು ಅಂದ್ರೆ ಹೇಳ್ತಾರೆ, ವೇದವ್ಯಾಸರ ಕಣ್ಣಿಗೆ ಬೀಳ ಭಾಗ್ಯ ಬರಬೇಕಾದ್ರೆ ಇಂಟರ್ವ್ಯೂ ಬರಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ, ಇಂಟರ್ವ್ಯೂ ಬರೋ ರಿಟರ್ನ್ ಟೆಸ್ಟ್ ಬರಬೇಕಾದ್ರೆ ಒದ್ದಾಡ ಹೋಗಿರ್ತಾರೆ. ವೇದವ್ಯಾಸರ ಕಣ್ಣಿಗೆ ಬೀಳ್ಬೇಕಾದ್ರೆ ಹೇಗಿರಬೇಕು ಅಂದರೆ, ಹಿಂದಿನ ಜನ್ಮದಲ್ಲಿ ಅವನು ಯಾರು ಗೊತ್ತಾ, ಒಬ್ಬ ಒಳ್ಳೆ ಶೂದ್ರ ಸಚ್ಛೂದ್ರ, ತುಂಬ ಪುಣ್ಯಾತ್ಮ, ದೊಡ್ಡ ಜ್ಞಾನಿ ಅವನು. ಒಂದು ದೋಷ ಇತ್ತಂತ ಅವನಲ್ಲಿ, ಲೋಭಾಚ್ಯ ಕೀಟತ್ವ ಮವಾಪ, ಅತ್ಯಂತ ಜಿಪುಣ ಅವನು. ಒಂದು ಪೈಸೆ ದಾನ ಮಾಡಿದವನಲ್ಲ, ಅದರ ಪ್ರಭಾವದಿಂದ ಕೀಟವಾಗಿ ಹುಟ್ಟಿದ ಅಂತ ಹೇಳಿದ. ಎಚ್ಚರಿಕೆ ಆಗಬೇಕು ನಮಗೆ, ಎಲ್ಲ ಮಾಡಿ ದಾನ ಒಂದು ಮಾಡದಿದ್ದು ಕೀಟ ಆದ, ನಾವು ಏನೂ ಮಾಡದೆ ದಾನವೂ ಮಾಡದೆ ಇರ್ತೀವಲ್ಲ, ನಮಗತಿ ಏನಾಗಬೇಕು ಅಂತ ಹೇಳಿದ. ಭಯಂಕರ ಕೀಟವಾಗಬೇಕು ಅಂತ ಬೇರೆ ದಾರಿ ಇರೋದಿಲ್ಲ, ಅದಕ್ಕೋಸ್ಕರ ಕೀಟವಾಗಿ ಹುಟ್ಟಿದ್ದ. ಅದನ್ನ ಈಗ ಪರಿಹಾರ ಮಾಡುತ್ತಿದ್ದಾರೆ. ಅವನು ಉಳಿದವರಿಗೆಲ್ಲ ಉಳಿದ ಯೋಗ್ಯತೆ ಅವನಿಗಿತ್ತು, ಅದಕ್ಕೆ ಅದನ್ನು ಕೊಟ್ಟು ಮುಂದೆ ಹೇಳ್ತಾರೆ, ನೋಡು ನೀನು ಮುಕ್ತಿ ಕೊಡ್ತೇನೆ, ಮುಕ್ತಿ ಕೊಡ್ತೇನೆ, ಆದರೆ ಇದು ನೀವ ಸೀಮಾರ್ಥ ಮವಾಪ್ತೆ ವಿಪ್ರತನು, ನೀನು ಬ್ರಾಹ್ಮಣ ದೇಹ ಚರ್ಮ ದೇಹ ನಿಂದು ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ಆಮೇಲೆ ಮೋಕ್ಷಕ್ಕೆ ಹೋಗುವಂತ ಕಳಿಸಿಕೊಟ್ರಂತೆ. ವೇದವ್ಯಾಸರ ಕಣ್ಣಿ ಕಂಡಿದ್ದಕ್ಕೆ ಏನಾಯಿತು ಅಂದರೆ, ಭೂಲೋಕದಲ್ಲಿ ರಾಜ, ಪರಲೋಕದಲ್ಲಿ ವೈಕುಂಠ. ಅಂದರೆ ಶಾಸ್ತ್ರ ಓದಿದರೆ ಇಹಲೋಕದಲ್ಲಿ ಸುಖವಾಗಿ ಬದುಕ್ತಾನೆ, ಪರಲೋಕದಲ್ಲಿ ವೈಕುಂಠಕ್ಕೆ ಹೋಗ್ತಾನೆ ಅಂತ ಅರ್ಥ. ಇದು ಅರ್ಥ ಬಿಟ್ಟರೆ ಯಮಲೋಕ ಗ್ಯಾರಂಟಿ ಅಂತಲೂ ಅರ್ಥ. ಈ ದೃಷ್ಟಿಯಿಂದ ವೇದವ್ಯಾಸರ ಕಣ್ಣಿಗೆ ಬೀಳೋದು ಅಂದರೆ ಎಷ್ಟು ಭಾಗ್ಯ ಇರಬೇಕು, ನಮಗದು ಗೊತ್ತೇ ಇಲ್ಲ. ಶಾಸ್ತ್ರ ಓದೋದು ಅಂದ್ರೆ ಭಿಕ್ಷೆ ಬೀಳೋದು ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಎಷ್ಟೋ ಜನ ವಿದ್ಯಾಪೀಠ ಸೇರಿಸಿರ್ತಾರೆ, ಪಾಪ ವಿದ್ಯಾಪೀಠ ಸೇರಿಸಿಬಿಟ್ಟು ಮಗನ್ನ ಅಂತಾರೆ. ಯಾಕೆ? ಇಂಜಿನಿಯರಿಂಗ್ ಸಿಗಲಿಲ್ವಾ, ಮೆಡಿಕಲ್ ಸಿಗಲಿಲ್ವಾ, ಕಂಪ್ಯೂಟರ್ ಕೋರ್ಸ್ ಸಿಗಲಿಲ್ಲ, ಡಿಪ್ಲೊಮಾ ಸಿಗಲಿಲ್ವಾ, ಕೊನೆ ಪಕ್ಷ ಐ ಟಿ ಐ ಟ್ರೈನಿಂಗು ಸಿಗಲಿಲ್ವಾ, ಅದಕ್ಕೆ ವಿದ್ಯಾಪೀಠ ಸೇರಿಸಿಬಿಟ್ಟೆ ಅಂದ್ರೆ ಎಷ್ಟು ಹೋಪ್ಲೆಸ್ ಲೆಕ್ಕ ಇರಬೇಕಾಗತ್ತೆ. ಲಾಸ್ಟ್ ರೆಸಲ್ಟ್ ಅದು ಒಂದು, ಮತ್ತೆ ಹೇಳಿ ಸೇರಿಸಿಬಿಟ್ಟಿದ್ದೇನೆ, ಮುಂದೆ ಸಿಕ್ಕರೆ ಬಿಡಿಸಿಬಿಡ್ತೇನೆ. ಮತ್ತೆ ಈ ರೀತಿ ಓದಿದ್ರೆ ಗತಿ ಏನಾಗಬೇಕು? ಪುಣ್ಯಕ್ಕೆ ಎಲ್ಲರೂ ಆಗಿಲ್ಲ, ವಿಚಾರ ಬೇರೆ, ಕೆಲವರು ಟೋನ್ ಆಗಿರ್ತದೆ. ಅಂದರೆ ಮನುಷ್ಯ ಇವತ್ತು ಅತ್ಯತಿ ನಿಕೃಷ್ಟವಾದದ್ದು ಅಂದ್ರೆ ಅಧ್ಯಾತ್ಮ ಅಂತ, ಅಲ್ಲಿಗೂ ಸೇರಿಸ್ತಾ ಇದ್ದವರಿದ್ರೆ ಪುಣ್ಯಾತ್ಮ ಭಿಕ್ಷೆ ಬೇಕಾದ್ರೆ ಬೇಡ ಸೇರಿಸಲ್ಲ ಅಂತಾರೆ, ಆಗುಂಬ ಬೇರೆ. ಇವರು ಈ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಇವತ್ತು ಪಾಠ ಪ್ರವಚನಕ್ಕೆ ಅವಕಾಶ ಇಲ್ಲ ಅಂದ್ರೆ ಬೇರೆ ಕೊಡಿಸ್ಕೋಬೇಕು, ಇಲ್ಲದೆ ಹೋದ್ರೆ ಹೋಗ್ಬಾರ್ದು. ಅಷ್ಟರ ಮಟ್ಟಿಗೆ ನಾವು ಬೆಳೆಸ್ಕೋಬೇಕು ಇದು ವಿಚಾರ. ಅದು ಸುಮ್ಮನೆ ಬರೋದಿಲ್ಲ. ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳು, ಮಹತ್ವ ಕೇಳಿ ಕೇಳಿ ಬರಬೇಕು. ಮಕ್ಕಳಿಗೆ ಇಂಜಿನಿಯರ್ ಆಗಬೇಕಂತ ಯಾತಕ್ಕೆ ಬರುತ್ತೆ? ಕಂಪ್ಯೂಟರ್ ಯಾತಕ್ಕೆ ಬರುತ್ತೆ? ಚಿಕ್ಕ ವಯಸ್ಸಿನ ಟ್ರೈನಿಂಗ್ ಮಾಡಿಸ್ತಾರೆ ಅವನಿಗೆ, ಕಾನ್ವೆಂಟ್ ಸೇರಿಸ್ತಾರೆ, ನೀನು ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ತಲೆ 24 ಅದನ್ನೇ ಹೇಳ್ತಿರ್ತಾರೆ. ನೀನು ಡಾಕ್ಟರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅದು ಕೂಡ ಅದೇ ಇಟ್ಕೊಂಡು ಮುಂದಾಗಿಬಿಡ್ತಾನೆ. ಅದನ್ನು ಬಿಟ್ಟು ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳಿದರೆ ಶಾಸ್ತ್ರನೇ ಓದ್ತಿದ್ದ ಅವನು. ಪಾಪ ಅವನಿಗೆ ಗೊತ್ತಿಲ್ಲ, 99% ಪಾಲು ಜನಗಳು ತಂದೆ ತಾಯಿಗಳಿಂದ ಮಿಸ್ಗೈಡ್ ಆಗ್ತಾರೆ. ಅದು ದೊಡ್ಡವರಾಗವತ್ತಿಗೆ ಪೂರ್ತಿ ಹಾಳಾಗಿಬಿಟ್ಟಿರ್ತಾರೆ. ಹಿಂದೆ ಹುಬ್ಬಳ್ಳಿಗೆ ಹೋದ ಕಾಲಕ್ಕೆ ಒಬ್ಬ ಡಾಕ್ಟರು, ಒಳ್ಳೆ ಭಾರಿ ಹೆಸರು ಮಾಡಿದವರು, ನಿತ್ಯ ಪ್ರವಚನ, ದೊಡ್ಡ ಸ್ವಾಮಿಗಳು, ಪ್ರಾತಸ್ಮರಣೀಯರಾದ ವಿದ್ಯಾಮಾನ ಶ್ರೀಪಾದಂಗಳವರು ಪ್ರವಚನ ಮಾಡಿ ನಿತ್ಯ ಬರ್ತಿದ್ರು. ಡಾಕ್ಟರ್ ಅವರು ಕೊನೆಯ ದಿವಸ ಬಂದರು, ದೊಡ್ಡ ಪಂಡಿತರ ಮಗ ಅವರು, ಅಳತಾ ಕೂತ್ಕೊಂಡ್ರು. ಯಾತಕ್ಕಂದೆ? ಇವತ್ತು ನಮ್ಮ ಅಪ್ಪನ ಬೈದ್ಬಿಟ್ಟು ಅವಳು ಮನೆಗೆ ಹೋಗಿ ಅಂತ ಹೇಳಿದರು. ಯಾತಕ್ಕೆ ಅಂತ ಕೇಳಿದೆ. ಅಪ್ಪ ಇಷ್ಟೆಲ್ಲ ಸುಧಾದಿ ಗ್ರಂಥದ ಬಗ್ಗೆ ಹೇಳ್ತಾರೆ, ನ್ಯಾಕ್ ಸುಧಾ ಓದಲಿಲ್ಲ ಅಂತ ಕೇಳಿದೆ ಅಂತ ಹೇಳಿದರು. ಅಂದರೆ ವಯಸ್ಸಾದರೆ ಮೊದಲು ಗೊತ್ತಾಗಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಇವತ್ತು ದೊಡ್ಡವರು ಚಿಕ್ಕವರನ್ನ ಏನು ಮಾಡಬೇಕು? ಕೌಮಾರ ಆಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್ ಅಂತ ವೃಷಭಗೀತೆಯಲ್ಲಿ ಬರೋದು. ಮಕ್ಕಳಿಗೆ ಸನ್ಮಾನ, ಮಕ್ಕಳು ಆಟ ಆಡ್ತಿರ್ತಾರೆ, ಪರೀಕ್ಷೆಗೆ ಹೋಗು ಅಂತ ಹೇಳಿದವರು ಗೊತ್ತಾಗ್ತಿತ್ತು ಅವರಿಗೆ. ಪರೀಕ್ಷೆಗೆ ತಂದೆ ತಾಯಿ ಹಿಡಿದ್ತಾರೆ ಪರೀಕ್ಷೆಗೆ ಹೋಗೋದವರು, ಇದ್ರೆ ಹೋಗ್ತಿದ್ರಾ? ಬೇಗ ಹೇಳುವಂತಾರೆ, ಕಾನ್ವೆಂಟ್ಗೆ ಹೋಗುವಂತಾರೆ, ಪರೀಕ್ಷೆಗೆ ಹೋಗುವಂತಾರೆ, ಮಾಡಿ ಮಾಡಿ ಡೆವಲಪ್ ಮಾಡ್ತಾರೆ. ಅದೇ ರೀತಿ ಶಾಸ್ತ್ರ ಪಾಠ ಮಾಡಿಸಿದರೆ ಜ್ಞಾನ ಬರುತ್ತಿದ್ರೆ ಜ್ಞಾನ ಬರೋದಿಲ್ಲ ಅಂತ ಅರ್ಥ. ಇಷ್ಟನ್ನು ತಿಳಿಸಿ ಮುಂದೆ ವೇದವ್ಯಾಸ ದೇವರು ಉದ್ಧಾರ ಮಾಡ್ತಾರೆ. ಮುಂದೊಂದು ಪ್ರಸಂಗ ಬಂತು. ಒಂದು ದಿವಸ ಒಂದು ಗಿಡಿ ಬರ್ತಾ ಇದೆ ಅವರ ಹತ್ರ, ಒಂದು ಗಿಡಿ ಬರುತ್ತೆ, ಗಿಡಿ ನೋಡ್ತಾರೆ ಗಿಡಿನ, ಆಗ ಒಂದು ಮಗು ಹುಟ್ಟುತ್ತೆ, ಆ ಶುಕಮುನಿಗಳು ಹುಟ್ಟಿದ್ರು ಅಂತ ಹೇಳಿದ. ಏನು ಕಥೆ ಇದ್ರದ್ದು ಅಂತ ಕೇಳಿದರೆ, ರುದ್ರದೇವರು ವೇದವ್ಯಾಸರ ಮಗನಾಗಿ ಹುಟ್ಟಬೇಕು ಅಂತೇಳಿ ದೊಡ್ಡ ತಪಸ್ಸು ಮಾಡ್ತಾರೆ. ರುದ್ರದೇವರು ದೊಡ್ಡ ತಪಸ್ಸು ಮಾಡ್ತಾರೆ, ವೇದವ್ಯಾಸರ ಮಗನಾಗಿ ಹುಟ್ಟಬೇಕು ನಾವು. ಯಾತಕ್ಕೆ ಅಂದರೆ ಅವರಿಂದ ಭಾಗವತ ಕೇಳೋಕ್ಕೆ ಬರುತ್ತೆ ಅಂತ ಅರ್ಥ. ಭಾಗವತ ಡೈರೆಕ್ಟ್ ಉಪದೇಶ ಪಡ್ಲಕ್ಕೆ ಬರುತ್ತೆ ಅಂತ ಹೇಳಿ ಮಗನಾಗಿ ಹುಟ್ಟಬೇಕು ಅಂತ ಇಷ್ಟ ಮಾಡಿದಂತೆ, ತಪಸ್ಸು ಮಾಡಿದರಂತೆ. ವೇದವ್ಯಾಸರು ಅನುಗ್ರಹ ಮಾಡ್ತಾರೆ. ಆಗ ಒಬ್ಬ ಅಪ್ಸರೆ, ಘೃತಾಚಿ ಅಂತ ಅವಳ ಹೆಸರು, ಘೃತಾಚಿ ಅನ್ನೋ ಅಪ್ಸರೆ ವೇದವ್ಯಾಸರ ಹತ್ರ ಬರ್ತಾ ಇದ್ದಾಳೆ. ಅವಳಿಗೆ ಭಯ, ಮನುಷ್ಯ ರೂಪದಲ್ಲಿ ಬಂದರೆ ಅಷ್ಟು ದೊಡ್ಡವರು ಏನಾಗುತ್ತೋ ಅಂತ ಹೆದರಿಕೆ ಅವಳಿಗೆ. ಅದಕ್ಕೆ ಗಿಡ ವಯಸ್ಸಲ್ಲಿ ಬಂದಲಂತೆ, ವೇದವ್ಯಾಸರು ನೋಡಿದ್ರಂತೆ, ನೋಡ್ತಿರ್ಲಿಕ್ಕೆ ಮಗು ಹುಟ್ಟಿದ್ರಂತೆ. ಅವರೇ ಶುಕಮಣಿಗಳು ಹಾಗೆ ಹುಟ್ಟುತ್ತಾ ಇದ್ದಾರೆ. ವೇದವ್ಯಾಸರು ನೋಡ್ತಿರ್ಲಿಕ್ಕೆ ಮಗುವನ್ನು ಹುಟ್ಟಿಸಿದ್ದಾರೆ. ಇಲ್ಲಿ ಕೆಲವರ ಸಂಶಯ, ನಮ್ಮ ಜನ ಎಷ್ಟು ಹೋಪ್ಲೆಸ್ ಜನ ಇದ್ದಾರೆ ಗೊತ್ತಾ? ವೇದವ್ಯಾಸರು ಬೈಲಕ್ಕೆ ಉಪಯೋಗಿಸ್ತಾರೆ ಈ ಮಾತನ್ನು. ಎಂಥವ್ರಿ ವೇದವ್ಯಾಸ ದೇವರು, ಒಂದು ಗಿಡಿನ ಕಾಮಿಸಿಬಿಟ್ರಲ್ಲ ಅಂತ ಹೇಳ್ತಾರೆ. ಎಂಥ ಮೂರ್ಖರಿರಬೇಕು! ವಾದಿರಾಸ್ವಾಮಿಗಳು ಬರೀತಾರೆ, ಬುದ್ಧಿ ಇದೆಯಾ ನಿನಗೆ ಅಂತ ಕೇಳಿ, ಬುದ್ಧಿ ಇದೆಯಾ? ಎಂಥ ಪರಮ ಕಾಮುಕನೂ ಕೂಡ ಇವತ್ತು ಗಿಡಿ ಮೊದಲನ್ನು ಕಾಮಿಸೋದಿಲ್ಲ. ವೇದವ್ಯಾಸರು ಯಾರು ಅಂತ ಗೊತ್ತಿದೆ ನನಗೆ. ಆಕೆ ಏನು ಮಾಡಿದ್ರು ಗೊತ್ತಾ? ಯಾಕೆ ಗಿಡಿ ವೇಷದಲ್ಲಿ ಬಂದರು ಅಂದರೆ, ವೇದವ್ಯಾಸರಿಂದ ಅನುಗ್ರಹ ಪಡೆಯಬೇಕು ಅಂತ ಬಂದಲೇ ಹೊರತು ಬೇರೆ ಕಾರಣಕ್ಕೆ ಬರಲಿಲ್ಲ. ಬೇರೆ ಏನೋ ಯೋಚನೆ ಇದ್ದಿದ್ರೆ ಅಪ್ಸರಿಯಾಗೇ ಬರ್ತಿದ್ಲು ಅವಳು. ಘೃತಾಚಿ ಮೂಲ ದೊಡ್ಡ ಅಪ್ಸರಿ ಅವಳು. ಅವಳು ಗೊತ್ತು, ತನ್ನ ರೂಪ ಮೆಚ್ಚಿದಳು ವೇದವ್ಯಾಸರು ಅಂತ ಗೊತ್ತು, ಭಕ್ತಿ ಮೆಚ್ಚುತ್ತಾರೆ ಅಂತ ಗೊತ್ತು. ರೂಪ ಮೆಚ್ಚರಿ ಅಂತ ಬರಲಿಲ್ಲ, ಭಕ್ತಿ ಮೆಚ್ಚರಿ ಅಂತ ಬಂದು ವೇದವ್ಯಾಸ ಅನುಗ್ರಹ ಮಾಡಿದ್ರು, ಮಗು ಹುಟ್ಟಿತು. ಅವರೇ ಶುಕಾಚಾರ್ಯರು ಹುಟ್ಟುತ್ತಾ ಇದ್ದಾರೆ, ಸಾಕ್ಷಾತ್ ರುದ್ರದೇವರು ಅವತಾರ ಮಾಡಿ ಬಂದರು. ಇನ್ನೂ ವೇದವ್ಯಾಸರು ಇಂಥ ಕೆಲಸಗಳನ್ನು ಮಾಡ್ತಾ ಎಲ್ಲರಿಗೂ ಕಲ್ಯಾಣವಾಗಬೇಕು ಅಂಥೇಳಿ ಪುರಾಣಗಳನ್ನು ಬರೆದರಲ್ಲ. ಚಕ್ರೇ ಭಾಗವತಂ ಪುರಾಣಂ, ಭಾಗವತ ಪುರಾಣವನ್ನು ಬರೀತಾರೆ. ಶುಕವಿನಿಗಳು ಉಪದೇಶವನ್ನು ಮಾಡ್ತಾರೆ. ವೇದಗಳನ್ನೆಲ್ಲ ಶಿಷ್ಯರಿಗೆಲ್ಲ ಹಿಡಿತಾ ವೈಶಂಪಾಯನರು, ಪೈಲರು, ಶೇಷ ಅಂತ ಒಬ್ಬ ಶಿಷ್ಯ, ಅಂತರ ಜೈವಿನಿಗಳು, ಮತ್ತೆ ಬಾದರಿಗಳು, ಕಾಶ್ಯಕೃಷ್ಣರು, ಎಂಥೆಂಥ ಶಿಷ್ಯರು ಎಲ್ಲರಿಗೂ ಹೇಳಿಬಿಟ್ಟು ಸೂತ ಪುರಾಣಿಕರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಋಗ್ವೇದ ನೀವು ಪ್ರಸಾರ ಮಾಡಬೇಕು, ಯಜುರ್ವೇದ ನೀವು, ಸಾಮವೇದ ನೀವು, ಎಲ್ಲರಿಗೂ ಹಂಚ್ತಾ ಹೋದರಂತೆ ಎಲ್ಲ ಪ್ರವರ್ತನೆ ಆಗ್ತಾ ಆಗ್ತಾ ಬಂತು. ಇಷ್ಟು ಮಾಡಿ ವೇದವ್ಯಾಸ ದೇವರು ಎಷ್ಟು ಜ್ಞಾನ ಕೊಟ್ಟರು ಜಗತ್ತಿಗೆ ಗೊತ್ತಾ? ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಶುಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡದೇ ಪುರುಷೋತ್ತಮ. ಬ್ರಹ್ಮದೇವರಿಂದ ಹಿಡಿದು ಪಶು ಪಕ್ಷಿಗಳವರೆಗೆ ಎಲ್ಲರಿಗೂ ಜ್ಞಾನ ಕೊಟ್ಟುಬಿಟ್ರಂತೆ. ಬ್ರಹ್ಮದೇವರಿಗೆ ಜ್ಞಾನ ಕೊಡೋದು ಅಂದ್ರೇನು? ವಿಶೇಷ ಶೇಷಸೇನಃ ಪುನರ್ಧಿಯಂ, ಜ್ಞಾನಕ್ಕೊಂದು ವಿಕಾಸ ಕೊಡೋದು ಅಷ್ಟೇ ಹೊರತು ಬೇರೆಯಲ್ಲ. ಇನ್ನು ಉಳಿದು ವೇದವ್ಯಾಸರು ಪಾಠ ಮಾಡಿದರೆ ಪಶುಪಕ್ಷಿಗಳಿಗೂ ಅರ್ಥ ಆಗ್ತಿತ್ತಂತ. ಆ ರೀತಿ ವೇದವ್ಯಾಸರು ಪಾಠ ಹೇಳ್ತಿದ್ದರು. ಪಶುಪಕ್ಷಿಗಳವರೆಗೆ ಜ್ಞಾನವನ್ನು ಕೊಟ್ಟು ಮುಮೋದ ಮೇರೌಚ ತಥಾ ಬದರಿಯಾಮ್. ಮೇರು ಪರ್ವತದಲ್ಲಿ ಒಂದು ಅವ್ರ ಹೆಡ್ ಕ್ವಾರ್ಟರ್ಸು, ಬದರಿಯಲ್ಲಿ ಒಂದು ಹೆಡ್ ಕ್ವಾರ್ಟರ್ಸ್, ಅದಕ್ಕೆ ಬಾದರಾಯಣ ಅಂತ ಹೆಸರಾಯ್ತು. ವೇದವ್ಯಾಸ ದೇವರಿಗೆ ಬಾದರಾಯಣ ಅಂತ ಹೆಸರಲ್ಲ ಕಾರಣ ಬದರಿಯಲ್ಲಿ ವಾಸ, ವ್ಯಾಸ ಬದರಿ ನಿವಾಸ ಅಂತ ದಾಸ ಸ್ತೋತ್ರ ಮಾಡುತ್ತಾರೆ. ವ್ಯಾಸ ಬದರಿ ನಿವಾಸ, ಇದು ವೇದವ್ಯಾಸ ದೇವರ ಬಗ್ಗೆ. ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಜಗನ್ನಾಥದಾಸರು ಒಂದೇ ಪದ್ಯದಲ್ಲಿ ವೇದಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಈ ಪದ್ಯ ನಿತ್ಯ ಹೇಳಬೇಕು, ಇಷ್ಟೆಲ್ಲ ಕತೆ ಕೇಳಿದ್ರೆ ಪೂರ್ತಿ ಅರ್ಥ ಆಗುತ್ತೆ. ವೇದಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ, ಬ್ರಹ್ಮರುದ್ರಾದಿ ದೇವತೆಗಳಿಗೆ ವಿಜ್ಞಾನ ಕೊಡ್ತಕ್ಕಂಥವರು ಅಂದರೆ ಸಾಕ್ಷಾತ್ ನಾರಾಯಣ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ವೇದವ್ಯಾಸರು. ಲೋಕಗುರುಗಳು, ಜಗದ್ಗುರುಗಳು ಅಂದರೆ ಅವರೇನೆ ಆಚಾರ್ಯರಿಗೆ, ಸಾಕ್ಷಾತ್ ಗುರುಗಳು ಅವರೇನೆ. ವೇದವ್ಯಾಸರ ಬಗ್ಗೆ ಇಷ್ಟೆಲ್ಲ ವೇದವ್ಯಾಸರ ಆಚಾರ್ಯ ಯಾಕೆ ಬರೀತಾರೆ? ತಮ್ಮ ಗುರುಗಳು ಅವರೇನೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜ ಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ಮಪಿ ಚ ಅಹಮೇವ ಅನುವ್ಯಾಖ್ಯಾನ ಹೇಳ್ತಾರೆ. ವ್ಯಾಖ್ಯಾಂ ಕರೋಮಿ ಅನ್ಮಪಿ ಚ ಅಹಮೇವ ಅಂತ ಹೇಳ್ತಾ ವೇದವ್ಯಾಸರ ಸಾಕ್ಷಾತ್ ಶಿಷ್ಯ ತಾವು ಅಂತ ಹೇಳ್ತಾರೆ. ಅಚ್ಯುತಪೇಕ್ಷ ಶಿಷ್ಯ ಅಂತ ಹೇಳ್ಕೊಳ್ಳೋದಿಲ್ಲ ಆಚಾರ್ಯರು, ವೇದವ್ಯಾಸರ ಹತ್ರ ಓದಿದ ಶಿಷ್ಯ ತಾವು ಅಂತ ತಿಳಿಸ್ತಾರೆ. ಆದ್ದರಿಂದ ಮಹಾಭಾರತದ ತಾತ್ರದ 10ನೇ ಅಧ್ಯಾಯ ಅಂದರೆ ವ್ಯಾಸಾವತಾರ ನಿರ್ಣಯ ಅಂತ ನನಗೆ ಹೆಸರು. ವೇದವ್ಯಾಸರ ಹಿನ್ನೆಲೆ, ಅವರ ಸ್ವರೂಪ, ಅವರಿಂದ ಆದ ಕೆಲಸ, ಅವರ ಶಿಷ್ಯರುಗಳು, ಅದನ್ನೆಲ್ಲ ತಿಳಿಸಿಬಿಟ್ಟು ಆಚಾರ್ಯರು ಸಮಗ್ರ ವೇದವ್ಯಾಸರ ಚಿತ್ರವನ್ನು ಕೊಡ್ತಾರೆ. ಧ್ಯಾನ ಶ್ಲೋಕಗಳವೆಲ್ಲ ಕೂಡ ವಿಸ್ತೀರ್ಣ ವಕ್ಷಃ ಕಮಲಾಯತಾಕ್ಷ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್ ಸ್ವನಂತ ಚಂದ್ರಾಧಿಕ ಕಾಂತಿ ಸನ್ಮುಖ. ಅದನ್ನು ನಿತ್ಯ ಹೇಳ್ತಾ ಇದ್ರೆ ಒಳ್ಳೆ ಜ್ಞಾನ ಕೊಡ್ತಕ್ಕಂಥ ರೂಪ, ಆದ್ದರಿಂದಾಗಿಯೇ ಒಳ್ಳೆ ಜ್ಞಾನ ವೃದ್ಧಿ ಮಾಡಿಕೊಡ್ತಾರೆ ಆಚಾರ್ಯರು. ಅತ್ಯದ್ಭುತ ಶ್ಲೋಕಗಳವೆಲ್ಲ ಕೂಡ ಇದು. ಮುಂದೆ 11ನೇ ಅಧ್ಯಾಯ ಪ್ರಾರಂಭ, ಅಲ್ಲಿಂದ ಪಾಂಡವರ ಉತ್ಪತ್ತಿ ಶ್ರೀಸೆಲ್ಲ ಶುರುವಾಗುತ್ತೆ. ನಾಳೆಯಿಂದ ಧೃತರಾಷ್ಟ್ರ ಪಾಂಡುರಾಜ ಹುಟ್ಟೋದು, ಪಾಂಡವರ ಅವತಾರ ಮಾಡೋದು, ಅಲ್ಲಿಯಿಂದ ಇನ್ನೂ 28 ಜನವರಿ 26ರವರೆಗೂ ಕೂಡ ಮಹಾಭಾರತ ಪ್ರವಚನ ಮುಂದುವರಿತಾ ಹೋಗುತ್ತೆ. ಆಚಾರ್ಯ ಬರೀ ಮಹಾಭಾರತ ಹೇಳೋದಿಲ್ಲ, ಭಾಗವತ ಹರಿವಂಶ ಎಲ್ಲವನ್ನೂ ಸೇರಿಸಿ ಹೇಳಿಬಿಡ್ತಾರೆ. ಪ್ರತಿಯೊಂದನ್ನು ಸೇರಿಸಿ ಪೂರ್ತಿಯಾಗಿ ನಿರ್ಣಯ ಕೃಷ್ಣನ ಕಥೆಯೆಲ್ಲ ಬರುತ್ತೆ, ಮತ್ತೆ ರುಕ್ಮಿಣಿ ಕಲ್ಯಾಣ ಬರುತ್ತೆ, ಸುಭದ್ರಗೆ ಎಲ್ಲ ಕಲ್ಯಾಣಗಳ ಪರಂಪರೆ, ಯುದ್ಧಗಳ ಸಾಲು ಎಲ್ಲವೂ ಬರುತ್ತೆ ಅಂತ ಹೇಳ್ತಾ ಒಂದು ಪ್ರಕಟಣೆ. ಒಂದು ನಮ್ಮ ವ್ಯಾಸಮಧ್ವ ಮಾಸಪತ್ರಿಕೆ 3 ವರ್ಷದಿಂದ ಶುರುವಾಗಿದೆ, ಅದು ಹೆಚ್ಚು ವಿಷಯ ಅದರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ಗ್ರಂಥಗಳ ಅಪೂರ್ವ ಗ್ರಂಥಗಳನ್ನು ಆಗಾಗ್ಗೆ ಪ್ರಕಾಶ ಮಾಡ್ತಾ ಇರುತ್ತೆ. ಅದರೊಳಗೆ ಒಂದು ಗ್ರಂಥ ವಾಯುಲೀಲಾಮೃತ ಅಂತ ಒಂದು ಗ್ರಂಥ ಬರೆದವರು ತಾಮ್ರಪಂಡಿತ ಶ್ರೀನಿವಾಸಾಚಾರ್ಯ, ದೊಡ್ಡ ವಿದ್ವಾಂಸರವರು. ಅವರು ಯಾವ ಕಾಲದವರು ಅಂದರೆ ರಾಯರ ಶಿಷ್ಯರು ಇದ್ದಾರಲ್ಲ ಯೋಗೀಂದ್ರ, ಅವರೆಲ್ಲ ವಿಜಯದಾಸರ ಸಮಕಾಲಿಕರು, ಪ್ರಸನ್ನ ವೆಂಕಟ ಸಮಕಾಲಿಕರು, ದೊಡ್ಡ ಭಾರಿ ವಿದ್ವಾಂಸರು, ತುಂಬ ಗ್ರಂಥ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಭಾರಿ ಬರೆದಿದ್ದಾರೆ ಅವರು. ಕನ್ನಡದಲ್ಲಿ ಒಂದು ಗ್ರಂಥ ಬರೆದಿದೆ ವಾಯುಲೀಲಾಮೃತ ಅಂತ ಹೇಳಿದ್ರು, ಚಿಕ್ಕ ಗ್ರಂಥ. ವಾಯುದೇವರ ಬಗ್ಗೆ ಅಪೂರ್ವವಾದ ಮಹಿಮೆಗಳನ್ನೆಲ್ಲ ಬರೀತಾರೆ ಕನ್ನಡದಲ್ಲಿ, ಅದು ಬಹಳ ಸ್ವಾರಸ್ಯ. ಆಗಿನ ಕಾಲ ಸುತಾ ವಿದ್ವಾಂಸರು ಕನ್ನಡ ಹೇಗಿತ್ತು ಅಂತ ಓದಬೇಕು, ನಮಗೆಲ್ಲ ಸಂಸ್ಕೃತ ಅರ್ಥ ಆಗೋದಿಲ್ಲ ಅಂತ ಹೇಳ್ತೇವಲ್ಲ, ಕನ್ನಡದಲ್ಲಿ ಬರೆದಿದ್ದಾರೆ. ಆದ್ದರಿಂದ ಅದನ್ನು ಪ್ರಕಟ ಮಾಡಿದೆ ವಾಯುಲೀಲಾಮೃತ ಅಂತೇಳಿ. ಆ ಪುಸ್ತಕ ಸಿಗುತ್ತೆ ಆ ಪತ್ರಿಕೆಯಲ್ಲಿ, ಆ ಸಂಚಿಕೆ 10 ರೂಪಾಯಿ ಬೆಲೆ, 5-6 ರೂಪಾಯಿ ತಗೊಳ್ಬೋದು. ಇವತ್ತೊಂದು ದಿವಸ ತಗೊಳ್ಳೋರಿಗೆ ಇಡೀ ಅದರ ಪುಸ್ತಕ, ಇನ್ನೂ ಅನೇಕ ವಿಷಯಗಳುಂಟು ಅದರಲ್ಲಿ. ವಾಯುಲೀಲಾಮೃತ ಪೂರ್ತಿಯಾಗಿದೆ, ಬೇಕಾದವರ ಹೊರಗೆ ವ್ಯವಸ್ಥೆ ಇದೆ, 5-6 ರೂಪಾಯಿಗೆ ಆ ಪುಸ್ತಕ ಸಿಗುತ್ತೆ. ಅದನ್ನು ತಗೊಂಡು ಉಪಯೋಗ ಮಾಡ್ಕೊಳ್ಬೋದು. ಇನ್ನು ಸಿಡಿಗಳು ಯಥಾ ಪ್ರಕಾರ ಬೇಕಾದ ಸಿಗುತ್ತೆ, ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ನಾಳೆ ಬೆಳಿಗ್ಗೆ ತಲವಕಾರು ಪರಿಷತ್ ಭಾಷ್ಯ, ಇವತ್ತು ಈಶಾವಾಸ್ಯ ಭಾಷ್ಯ ಆಗಿದೆ, ನಾಳೆ ಬೆಳಿಗ್ಗೆ ತಲವಕಾರು ಭಾಷ್ಯದೊಂದಿಗೆ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ